ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಾದೀ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿರಿಹೃತತಿ. ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವನಾ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀಮನ್ಮಧ್ವಮತೇ ಹರಿ ಪರತರ ಸತ್ಯಂ ಜಗತ್ತತ್ವತೋ ಭೇದ ಜೀವಗಣಾ ಹರೇರರ್ಚರಾ ನೀಚೋಚ್ಯ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿತ್ರಿತಯಂ ಪ್ರಮಾಣಂ ಅಖಿಲಾಂನಾಯೈಕ ವೇದ್ಯೋ ಹರಿ. ಶ್ರೀಮನ್ಮಧ್ವಮತೆ ಹರಿ ಪರತರ ಮತ್ತು ಸತ್ಯಂ ಜಗತ್, ಹರಿ ಸರ್ವೋತ್ತಮತ್ವ ಜಗತ್ ಸತ್ಯತ್ವ. ಹರಿ ಸರ್ವೋತ್ತಮತ್ವ ಒಪ್ಪಿದ್ರಿಂದನೇ ಜಗತ್ ಸತ್ಯತ್ವ ಒಪ್ಪಬೇಕು. ಜಗತ್ ಸತ್ಯ ಆದಮೇಲೆ ಹರಿ ಸರ್ವೋತ್ತಮ ಆಗಿರಲೇಬೇಕು. ಹರಿ ಸರ್ವೋತ್ತಮತ್ವಕ್ಕೆ ಜಗತ್ ಸತ್ಯತ್ವ ಹೇಗೆ ಸಂಬಂಧಪಡುತ್ತೆ ಅಂದರೆ ಸರ್ವ ಉತ್ತಮ, ಸರ್ವ ಪದಾರ್ಥಗಳಿವೆ ಅದರಲ್ಲಿ ಉತ್ತಮ ಅಂತ ಅರ್ಥ. ಬ್ರಹ್ಮ ಒಂದೇ ಇದ್ದಿದ್ದರೆ ಸರ್ವೋತ್ತಮ ಪ್ರಶ್ನೆ ಬರೋದಿಲ್ಲ. ಇರದೇ ಒಬ್ಬನಿದ್ದಾಗ ಸರ್ವೋತ್ತಮ ಅಂತ ಕರೆಯೋದಿಲ್ಲ. ಸರ್ವ ಇದ್ದಮೇಲೆ ಸರ್ವೋತ್ತಮದ ಪ್ರಶ್ನೆ. ಸರ್ವ ಅದರಲ್ಲಿ ಏನೇನು ಸೇರುತ್ತೆ? ಇಡೀ ಜಗತ್ತಿನಲ್ಲಿ ದ್ವಾಯೋ ಪುರುಷವು ಲೋಕೆ ಅಂತ ಹೇಳಿದ ಹಾಗೆ ಕ್ಷರಾಕ್ಷರ ಪುರುಷ ಸಮೇತವಾದ ಇಡೀ ಜಗತ್ತು ಸೇರುತ್ತಾದ್ದರಿಂದ ಜಗತ್ ಸತ್ಯತ್ವ ಒಪ್ಪಿದರೆ ಮಾತ್ರ ಸರ್ವೋತ್ತಮ ಶಬ್ದಕ್ಕೆ ಅರ್ಥ. ಮತ್ತು ಬರೀ ಜಗತ್ ಸತ್ಯತ್ವ ಒಪ್ಪೋದ್ರಿಂದ ಅಲ್ಲಿಗೆ ಸ್ಟಾಪ್ ಆದರೆ ಉಪಯೋಗ ಇಲ್ಲ. ಅಲ್ಲಿಂದ ಮುಂದೆ ಹರಿ ಸರ್ವತ್ವ ದಂಡ ಆಗಬೇಕು. ಆಫೀಸಿಗೆ ಎಂಡ ಆದರೆ ಪ್ರಯೋಜನ ಇಲ್ಲ. ಆಫೀಸರ್ ಇದ್ದರೆ ಆಫೀಸಿಗೆ ಬೆಲೆ. ಇಲ್ಲದೆ ಹೋದರೆ ಸಂಡೆ ಆಫೀಸ್ ಇರುತ್ತೆ, ಆಫೀಸ್ ಹತ್ತಿರ ಇರುತ್ತೆ, ರಜೆ ಅಂತ ಕರೀತ. ಆಫೀಸ್ ಬಿಲ್ಡಿಂಗ್ ಇರುತ್ತೆ, ಫೈಲ್ ಅಲ್ಲೇ ಇರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳಿಂದ ಹೋದರೆ ರಜೆ ಅಂತ ಹೇಗೆ ಕರೀತಾರೋ, ಆಫೀಸರಿಂದ ಮಾತ್ರ ಹೇಗೆ ಅರ್ಥ ಬಂತೋ. ಹರಿ ಇರಬೇಕು, ಸರ್ವೋತ್ತಮನೇ ಆಗಿರಬೇಕು, ಆಗ ಜಗತ್ ಸತ್ಯತ್ವ ನಮಗೆ ಅರ್ಥ ಆಗತ್ತೆ. ನಿನ್ನೆ ಅದ್ರ ಬಗ್ಗೆ ಸಾಕಷ್ಟು ನೋಡಿದ್ದೇವೆ. ಇನ್ನೂ ಒಂದು ವಿಶೇಷ, ಸತ್ಯಂ ಜಗತ್ ಅಂತ ಹೇಳಿದಾಗ ಅವರೇನು ಕೊಟ್ಟರೋ ಕಾರಣನ ನಾವು ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡಿರ್ತೇವೆ. ಇರೋದು ಕಪ್ಪೆ ಚಿಪ್ಪು ಮಾತ್ರ, ಬೆಳ್ಳಿ ಸುಳ್ಳು. ಹಾಗೆ ಇರೋದು ಬ್ರಹ್ಮ ಒಂದೇ, ಜಗತ್ತಿದ್ದಾಗ ಕಾಣ್ತಾ ಇದೆ, ಜಗತ್ತಿಲ್ಲ ಅಂತ ಹೇಳಿದರು. ಅಲ್ಲಿ ಸ್ವಲ್ಪ ಯೋಚನೆ ಮಾಡಿದರೆ ಎಷ್ಟು ತಪ್ಪಿದೆ ಅಂತ ಗೊತ್ತಾಗತ್ತೆ ಅವ್ರ ವಾದದಲ್ಲಿ. ಅಲ್ಲಿ ಕಪ್ಪೆ ಚಿಪ್ಪಿದೆ, ಬೆಳ್ಳಿ ಅಂತ ಒಬ್ಬನು ನೋಡಿದ, ತಪ್ಪು ತಿಳ್ಕೊಂಡ, ಆಮೇಲೆ ಅದು ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ತಿಳ್ಕೊಂಡ. ಸರಿನೇ, ಇಲ್ಲೇನಾಗಿದೆ, ಕಪ್ಪೆ ಚಿಪ್ಪಿದೆ, ನೋಡೋನೊಬ್ಬನಿದ್ದಾನೆ, ಇಬ್ಬರಿದ್ದಾಗ ಡೌಟ್ ಬರ್ಲಿಕ್ಕೆ ಶುರುವಾಯಿತು. ಇರೋದು ಬ್ರಹ್ಮ ಒಬ್ಬನೇ, ಏನು ನೋಡಿದ್ದಿ ಮಧ್ಯೆ ಅವನು? ಬ್ರಹ್ಮ ಒಬ್ಬನೇ ಇದ್ದಾನೆ ಅಂತ ಹೇಳಿದ ಮೇಲೆ ನೋಡಿದ್ದೇನು, ಏನು ತಪ್ಪು ತಿಳ್ಕೊಳ್ಳೋ ಪ್ರಸಂಗ ಬಂತ ಅವನಿಗೆ? ಪ್ರಸಂಗ ಬರಲೇ ಇಲ್ಲ. ಕಪ್ಪೆ ಚಿಪ್ಪಿದೆ, ನೋಡೋನು ಬೇರೆ, ಕಪ್ಪೆ ಚಿಪ್ಪೇರೆ ಗೊತ್ತಿರಲಿ, ನೋಡೋನು ಬೇರೆ, ಕಪ್ಪೆ ಚಿಪ್ಪೇರೆ, ನೋಡೋನು ಬೇರೆ, ಆ ಹಗ್ಗ ಬೇರೆ, ಹಗ್ಗನೇ ನೋಡೋನಲ್ಲ. ಇವತ್ತು ನೋಡೋನು ಹಗ್ಗ ಎರಡೂ ಇದ್ದಾಗ ಮಾತ್ರ ಭ್ರಮೆ ಬಂತು. ಇರೋದು ಒಬ್ಬನೇ ಬ್ರಹ್ಮ, ಮತ್ತು ಭ್ರಮೆ ಎಲ್ಲಿಂದ ಬಂತು ಅವನಿಗೆ? ಹೇಗೆ ಬರಬೇಕು, ಎಲ್ಲಿ ಬರಬೇಕು ಭ್ರಮೆ ಅವನಿಗೆ? ಅಧಿಷ್ಠಾನ ಅಂತ ಕರೀತಾನೆ, ಅಧಿಷ್ಠಾನ. ಕಪ್ಪೆ ಚಿಪ್ಪಿದ ಆಕಾಶ ನೋಡಿ ಕಪ್ಪೆ ಚಿಪ್ಪು ಅನಿಸುತ್ತೆ ನಮಗೆ, ಬೆಳ್ಳಿ ಅನಿಸುತ್ತೆ ಅನಿಸೋದಿಲ್ಲ. ಯಾಕೆ ಒಂದು ಜಾಗ ಬೇಕು ಅದಕ್ಕೆ. ಅದು ಯಾವುದು ಹಿತ್ಲು ನೋಡಿ ನಮಗೆ ರಜಿತ ಅನಿಸೋದಿಲ್ಲ, ಹಿತ್ಲು ನೋಡಿಬಿಟ್ರೆ ಅನಿಸೋದಿಲ್ಲ ನಮಗೆ. ಬೆಳ್ಳಿ ಅಂತ ಹೊಳಪಿರಬೇಕು ಅವ ಮಾತ್ರ ಅನಿಸೋದು. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಕಪ್ಪೆ ಚಿಪ್ಪಿರಬೇಕು, ನೋಡೋನೊಬ್ಬನಿರಬೇಕು, ಜೊತೆಗೆ ದೂರ ಇರಬೇಕು, ಇಲ್ಲಿ ಹೋದ್ರೆ ಸಾಧ್ಯ ಇಲ್ಲ, ದೂರ ಇರಬೇಕು. ಜೊತೆಗೆ ಅವನು ಕಪ್ಪೆ ಚಿಪ್ಪು ಅನ್ನ ಬೆಳ್ಳಿ ಅಂತ ತಿಳ್ಕೊಬೇಕಾದ್ರೆ ಬೆಳ್ಳಿ ನೋಡಿರಬೇಕು ಫಸ್ಟ್ ಅವನೊಂದು ಕಡೆಗೆ. ಬೆಳ್ಳಿ ಇರಬೇಕು ನೋಡಬೇಕಾದ್ರೆ, ಬೆಳ್ಳಿ ನೋಡಿರಬೇಕು, ಬೆಳ್ಳಿ ಜ್ಞಾನ ಇರಬೇಕು ಅವನಿಗೆ. ಕಪ್ಪೆ ಚಿಪ್ಪು ನೋಡ್ದ, ನೋಡೋನಿದ್ದಾನೆ, ಡಿಸ್ಟೆನ್ಸ್ ಇದೆ, ಕತ್ಲಿದೆ, ಸ್ಪಷ್ಟತೆ ಕಾಣ್ತಾ ಇಲ್ಲ, ಆಗ ನೋಡ್ದ. ಆ ಡಿಸ್ಟೆನ್ಸ್ ಸತ್ಯ ಆಗಿರಬೇಕು, ಗೊತ್ತಾಯ್ತು, ಡಿಸ್ಟೆನ್ಸ್ ಸತ್ಯ ಆಗಿರಬೇಕು. ಆಗ ಏನಿಸ್ತೆ ಅವನಿಗೆ, ಕಪ್ಪೆ ಚಿಪ್ಪು ಬೆಳ್ಳಿ ಅಂತ ತಿಳ್ಕೊಂಡ. ಆಗ ಹತ್ರ ಹೋಗಿ ನೋಡಿದೆ, ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪು ಅಂತ ಗೊತ್ತಾಯ್ತು. ಎಷ್ಟು ಸತ್ಯ ಇದೆ ಇಲ್ಲಿಗ, ಇಲ್ಲಿ ಕಾಣ್ತಕ್ಕಂಥ ಕಪ್ಪೆ ಚಿ, ಇಲ್ಲಿರೋ ಕಪ್ಪೆ ಚಿಪ್ಪು, ತೋರಿದ ಬೆಳ್ಳಿ, ನೋಡೋ ವ್ಯಕ್ತಿ, ಇರೋ ಸ್ಥಳ, ಇಷ್ಟೆಲ್ಲ ಸತ್ಯವಾದರೆ ಒಂದು ಕಪ್ಪೆ ಚಿಪ್ಪನ್ನು ಬೆಳ್ಳಿ ಅಂತ ತಪ್ಪು ತಿಳ್ಕೊಳ್ಳೋಕೆ ಸಾಧ್ಯ? ಇರೋದು ಒಬ್ಬನೇ ಒಬ್ಬರು ಬ್ರಹ್ಮ, ಯಾರು ತಪ್ಪು ತಿಳ್ಕೊಬೇಕು? ಅವನೇ ಅವನು ನೋಡಿ ತಪ್ಪು ತಿಳ್ಕೊಬೇಕಷ್ಟೆ. ಬ್ರಹ್ಮನೇ ಅಧಿಷ್ಠಾನ, ಬ್ರಹ್ಮನೇ ನೋಡೋನು, ನೋಡೋನು ಅವನೇ ಅಧಿಷ್ಠಾನ ಅವನೇ. ಇದು ಹೇಗೆ ಗೊತ್ತಾ? ನಮ್ಮನ್ನೇ ನಾವು ತಪ್ಪು ತಿಳ್ಕೊಂಡ್ವಿ ಅಂದರೆ ಹಾಗೆ ಹಾಗೆ, ನಮ್ಮನ್ನೇ ತಪ್ಪು ತಿಳ್ಕೊಂಡ್ವಿ ಅಂದರೆ ಸಾಧ್ಯನೇ ಇಲ್ಲ. ಯಾಕೆ? ನಾನು ಅಂತ ತಿಳ್ಕೊಂಡು ಮುಂದಿನ ಪ್ರಶ್ನೆ ಬರೋದು. ಅದಕ್ಕೊಬ್ಬ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ, ತಪ್ಪು ತಿಳುವಳಿಕೆ ಬರಬೇಕಾದ್ರೂ ಕೂಡ ಸುಮ್ಮನೆ ತಪ್ಪು ತಿಳುವಳಿಕೆ ಬರೋದಿಲ್ಲ. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇರಬೇಕು ಅದಕ್ಕೆ. ಅಂಥ ಫ್ಯಾಕ್ಟರ್ಸಲ್ಲಿ ಬ್ರಹ್ಮ ಒಂದೇ ಇದ್ದಾಗ ಭ್ರಮೆ ಬರೋ ಚಾನ್ಸೇ ಇಲ್ಲ ಅಂದಮೇಲೆ ಹೇಗೆ ಸಾಧ್ಯ? ಮತ್ತು ತಪ್ಪು ತಿಳುವಳಿಕೆ ಒಂದು ಅಜ್ಞಾನ ಕಾರಣ. ಬ್ರಹ್ಮನಿಗೆ ಅಜ್ಞಾನ ಹೌದು, ಅಜ್ಞಾನ ಬಂದು ತಿಳಿಸಿದ್ದಾರೆ. ಬ್ರಹ್ಮ ಅಂತ ಅಜ್ಞಾನ ಬಂದ ಗತಿಯೇ ಆಗಬೇಕಾಗ. ಬ್ರಹ್ಮನಿಗೆ ಅಜ್ಞಾನ ಅಂದರೆ ಹೌದು ಯಾವಾಗ? ಆಮೇಲೆ ನೋಡು ಅಜ್ಞಾನ ಬಂದು, ಇವನು ಕಪ್ಪೆ ಜಿ ಬೆಳ್ಳಿ ಅಂತ ತಿಳ್ಕೊಂಡ, ದೂರ ಇದ್ದ, ಹತ್ರ ಹೋಗಿ ನೋಡ್ದ, ಅವ್ಕೆ ಸರಿ ಹೋಗಿ. ಆದರೆ ಇಲ್ಲಿ ತಿಳ್ಕೊಂಡವನು ತಾನೆ, ಹೋಗೋ ಸಾಧ್ಯತೆಯಲ್ಲಿ ನಿರ್ಗುಣ ಬ್ರಹ್ಮ ಮೂಮೆಂಟೇ ಇಲ್ಲ ಅವನಿಗೆ. ನಿರ್ಗುಣ ಬ್ರಹ್ಮನಿಗೆ ಮೂಮೆಂಟೇ ಇಲ್ಲ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಕರೀತಾರೆ. ಅವನು ಯಾವ ಗುಣಗಳು ಕೂಡ ಇಲ್ಲ. ಇನ್ನು ಹೋಗೋದೆಲ್ಲಿಂದ ಬಂತವನು ಈ ಮಧ್ಯೆ? ನೋಡೋದೆಲ್ಲಿಂದ ಬಂತು? ಸಾಧ್ಯನೇ ಇಲ್ಲ. ಹೋಗಲಿ, ಬ್ರಹ್ಮನ್ನೇ ಅಟ್ಯಾಕ್ ಮಾಡಬೇಕಾದ್ರೆ ಅಜ್ಞಾನ ಏನಾಗಿರಬೇಕು? ಬ್ರಹ್ಮಗಿಂತ ದೊಡ್ಡದಾಗಿರ್ಬೇಕಲ್ಲ ಈ ಮಧ್ಯೆ. ಒಂದಕ್ಕಿಂತ ಒಂದು ಸೀರೀಸ್ ಆಫ್ ಎರರ್ಸ್ ಅದು. ಆದ್ದರಿಂದ ಹೇಳಿದ್ದಾರೆ, ಒಂದು ತಪ್ಪಿದ್ರೂ ಸಿದ್ಧಾಂತ ಒಪ್ಪೋದು ಕಷ್ಟ. ಬರೀ ತಪ್ಪುಗಳು ಕೊಂಪೆ, ಅದನ್ನು ಹೇಗೆ ಒಪ್ಪಲಕ್ಕಾಗುತ್ತೆ ಅಂತ ಹೇಳಿದ್ದ. ಇನ್ನೊಂದು ಸರಿಯಾಗಿ ಯೋಚನೆ ಮಾಡಿದರೆ, ಆಚಾರ್ಯ ಹೇಗೆ ಅಟ್ಯಾಕ್ ಮಾಡ್ತಾರೆ ಅವ್ರನ್ನ? ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ತಪ್ಪು ತಿಳ್ಕೊಂಡ. ಇದೇನಾಗಿದೆ? ಬೆಳ್ಳಿ ಸತ್ಯ, ಕಪ್ಪೆ ಚಿಪ್ಪು ಸತ್ಯ. ಒಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಂಡ ಬೆಳ್ಳಿ ಸುಳ್ಳಾಗಬೇಕಾದ್ರೆ ಒಂದು ಕಪ್ಪೆ ಚಿಪ್ಪು ಇರಬೇಕು, ಒಂದು ಬೆಳ್ಳಿನೂ ಇರಬೇಕು. ಎರಡು ಪದಾರ್ಥ ಇದ್ದಾಗ ಮಾತ್ರ ಒಂದು ಸುಳ್ಳು ಅಂತಾಗೋದು. ಎರಡು ಪದಾರ್ಥ ಇದ್ದರೆ ಮಾತ್ರ ಒಂದು ಸುಳ್ಳು ಅಂತಾಗೋದು. ಇವತ್ತು ಒಂದು ಜಗತ್ತು ಸುಳ್ಳು ಅಂತಾಗಬೇಕಾದ್ರೆ ಇನ್ನೊಂದು ಜಗತ್ತು ಇರಬೇಕಾಗತ್ತೆ, ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಬರೀತಾರೆ, ಭ್ರಾಂತಿ ಕಲ್ಪಿತತ್ವೇ ಚ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತಂ. ಒಂದು ಜಗತ್ತು ಸುಳ್ಳು, ಎರಡು ಸತ್ಯ ಜಗತ್ತು ಒಪ್ಪಬೇಕಾಗತ್ತೆ. ಅಂದರೆ ಎಷ್ಟು ದೊಡ್ಡವನೇ ನೀನು, ನಮಗಿಂತ ಜಾಸ್ತಿ ಆಗಿಬಿಟ್ಟಿಲ್ಲ ಅಂತ ಕೇಳ್ತಾರೆ. ನಾವು ಒಂದು ಜಗತ್ ಸತ್ಯ, ಎರಡು ಜಗತ್ ಸತ್ಯ ಅಂತ ಒಪ್ತೀಯಲ್ಲ, ಬದೀತಿ ಆಯ್ತಾಗ. ಅಂದರೆ ನಾವು ಸತ್ಯಂ ಜಗತ್ತಂತ ಒಪ್ಕೊಳ್ಳೋದು ಲಾಜಿಕ್ ಆಫ್ ಸಿಂಪ್ಲಿಸಿಟಿ ಅದು. ಎರಡು ಜಗತ್ತನ್ನು ಒಪ್ಪೋದಕ್ಕೆ ಅವ್ರು ಎರಡು ಬ್ರಹ್ಮ, ಅವರಿಗೆ ಎರಡು ಜಗತ್ತು ಹಣೆ ಬರ, ಎರಡು ಬ್ರಹ್ಮ ಅಭೇದ ಅಂತ ಅನ್ಬತ್ತೆ. ಜಗತ್ತಿಲ್ಲ ಅಂತಲೇ ಎರಡು ಜಗತ್ತು ಒಪ್ತಾನೆ, ಅದ್ರ ಬದಲು ಒಬ್ಬ ಬ್ರಹ್ಮನ ಒಪ್ಪಿಕೊಂಡು ಜಗತ್ತು ಒಬ್ಬ ಸಿಂಪಲ್ ಆಗೋದಿಲ್ಲೋ ಅಂತ ಕೇಳ್ತಾರೆ. ಸೊ ಭ್ರಾಂತಿ ಕಲ್ಪಿತ ತ್ವೇಚ ಜಗತಃ ಸತ್ಯಂ ಜಗದ್ವಯಂ ಅಪೇಕ್ಷಿತವು. ಜನ್ಮದಲ್ಲೇ ಅವನು ಕಪ್ಪೆ ಚಿಪ್ಪು ಗೊತ್ತು. ಉದಾಹರಣೆ, ಹುಡುಗರಿಗೆ ಬರೀ ಗ್ಯಾಸ್ ಗೀಸಲ್ಲಿ ಅಡುಗೆ ಮಾಡ್ತಿರ್ತಾರೆ, ಹೊಗೆನೇ ಕಾಣೋದಿಲ್ಲ ಒಂದು ದಿವಸ ಅವರಿಗೆ. ಹೊಗೆ ಅಂದರೆ ಅಂತ ಅರ್ಥನೇ ಆಗೋದಿಲ್ಲ, ಸಿಗರೆಟ್ ಹೊಗೆನೇ ಹೊಗೆ ಆಗಿಬಿಡುತ್ತೆ ಅಷ್ಟೇ. ಕೊನೆಗೆ ಬೇರೆ ಹೋಗಿ ಒಂದು ಮಾನಸದಲ್ಲಿ ಹೊಗೆ ಇರುತ್ತಲ್ಲ, ಮಾನಸ ನೋಡೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಮನೇಲಿ ಮಾನಸನೇ ಇರೋದಿಲ್ಲ. ಇವತ್ತಿನ ದರ್ಶನಗಳು ಬಂದಾಗ ಮಾನಸನೇ ಇರೋದಿಲ್ಲ, ಎಲ್ಲೋ ತಿಂತಾರೆ ಹೋಗಿಬಿಡ್ತಾರೆ. ಅಂದರೆ ನೀವು ನೋಡಿ ಪ್ಲೇಟಲ್ಲಿ ಬರೋ ತನ್ನ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ, ಒಲೆಯಿಂದ ಬರುತ್ತೆ ಅಂದ್ರೆ ಗೊತ್ತಾಗೋದಿಲ್ಲ ಅವರಿಗೆ. ಇವತ್ತು ಹಾಲು ಎಲ್ಲ ಡೈರಿ ಬರುತ್ತೆ ಅಂತ ಹೇಳ್ತಾರಲ್ಲ, ಯಂತ್ರದಲ್ಲಿ ಬರುತ್ತೆ, ಆ ಥರ ತಿಳ್ಕೊಂಡು ಹಸುವೇ ಬೇಕಾಗಿಲ್ಲ, ಆ ಕಾಲ ಬಂದುಬಿಟ್ಟಿದೆ. ಅವನು ಹೇಗೆ ಭ್ರಮೆ ಬರುತ್ತೆ ಯೋಚನೆ ಮಾಡೋ ಸಾಧ್ಯತೆ ಇದೆಯಾ? ಅವನು ಹೊಗೆ ನೋಡಿದ್ರು ಬೆಂಕಿ ಅಂತ ಗೊತ್ತಾಗೋದಿಲ್ಲ ಅವ್ನಿಗೆ. ಯಾಕೆ? ಹೊಗೆ ಬೆಂಕಿ ನೋಡೇ ಇಲ್ಲ ಅವನು. ನಿಜವಾದ ಹೊಗೆ ನೋಡಿ ತಮ್ಮನೆಗೆ ಹೊಗೆ ಹಚ್ಚಿರೋ ಯಾರೋ ಆಗ್ತೀನಿ ತಿಳ್ಕೊಂಡು ಕೂತಿರ್ತಾರೆ, ಬೆಂಕಿ ಅಂತ ಗೊತ್ತೇ ಆಗೋದಿಲ್ಲ ಅವನಿಗೆ. ಅಂದರೆ ಬೆಂಕಿ ಜ್ಞಾನ ಇಲ್ಲದವನಿಗೆ ಬರೀ ಹೊಗೆ ನೋಡಿ ಉಪಯೋಗ ಇಲ್ಲ. ಅಂದರೆ ವ್ಯಾಪ್ತಿ ಗೊತ್ತಿರಬೇಕು ಅವನಿಗೆ. ಎತ್ತರ ಧೂಮಃ ತತ್ರ ವನ್ನಿ ಅಂತ ಗೊತ್ತಾಗಬೇಕಾದ್ರೆ ಎಲ್ಲಿ ಹೊಗೆ ಇರುತ್ತೋ ಅಲ್ಲಿ ಬೆಂಕಿ ಇರುತ್ತೆ ಅಂತ ಗೊತ್ತಾಗಬೇಕು. ಹೊಗೆ ಬೆಂಕಿ ಎರಡು ಜೊತೆಗಿರೋದು ನೋಡಿರ್ಬೇಕು ಫಸ್ಟ್ ಅವನು. ಆ ಕಾಲಕ್ಕೆ ಜ್ಞಾಪಕ ಬರಬೇಕು, ಈ ಮಧ್ಯೆ ಎಲ್ಲರೂ ಅದೂ ಇಲ್ಲ. ಎಲ್ಲ ಟಿ ವಿ ನೋಡ್ತಾ ಕೂತಿರ್ತಾನೆ, ಹೊಗೆ ಬಂದರೆ ಗೊತ್ತೇ ಆಗೋದಿಲ್ಲ ಅವನಿಗೆ, ಆಬ್ಸೆಂಟ್ ಮಿಂಡ್ ಆಗಿಬಿಟ್ಟಿರ್ತಾನೆ. ವ್ಯಾಪ್ತಿ ಜ್ಞಾನ ಬರೋದಿಲ್ಲ, ಅವಲು ಪಂಚಿತಿ ಆಗುತ್ತೆ. ಆದ್ದರಿಂದ ಇವೆಲ್ಲ ಹೇಳೋದಕ್ಕೆ ಹೋಗಬೇಡ. ಸತ್ಯಂ ಜಗತ್ತಂತ ಒಪ್ಕೊಂಡ್ರೆ ಸಾಕೇ ಸಾಕು, ಭಾರಿ ಸರಳವಾಗಿ ವಿಷಯ ಗೊತ್ತಾಗುತ್ತೆ. ಇದು ಒಂದಾಯಿತು. ತತ್ವತೋ ಭೇದ, ಮುಂದೆ ಭೇದ ಇದೆ, ಪಂಚಭೇದಗಳಿದೆ. ಪಂಚಭೇದಗಳು ಯಾವುದೊಂದು ಫಸ್ಟ್ ಗೊತ್ತಿರಬೇಕು. ಮೊದಲನೇದಾಗಿ ಒಂದು ಭೇದ ಒಪ್ಕೋಬೇಕು ಅವನು, ಜಗತ್ತು ಬ್ರಹ್ಮ ಇದ್ದಾನೆ ಅಂತ ಯಾರು ತಿಳ್ಕೊಬೇಕು? ಈ ಮಧ್ಯೆ ತಿಳ್ಕೊಂಡವನು ಬಿಡಬೇಕಲ್ಲ, ಬ್ರಹ್ಮ ತನ್ನನೇ ತಾನು ತಿಳ್ಕೊಬೇಕಾ? ಅವನು ಅವನು ತಿಳ್ಕೊಂಡೇ ಇದ್ದ, ನಾವೇ ತಿಳ್ಕೊಳ್ಳೋದು. ಈ ಮಧ್ಯೆ ಸಂಸಾರಕ್ಕೆ ಏನು ಕಾರಣ? ಅಜ್ಞಾನ ಕಾರಣ. ಇನ್ನೊಂದು ರೀತಿ ಯೋಚನೆ ಮಾಡಿ, ಸಂಸಾರ ಅಜ್ಞಾನದಿಂದಾಗಿ ಸಂಸಾರ ಬರುತ್ತೆ. ಆದರೆ ಅಜ್ಞಾನ ಯಾರಿರೋದು ಒಬ್ಬರು, ಯಾರಿಗೆ ಅಜ್ಞಾನ ಬರಬೇಕು? ಇರೋದು ಬ್ರಹ್ಮ, ಅವನಿಗೆ ಆ ಜ್ಞಾನ ಬರಬೇಕು. ಉದಾಹರಣೆಗೆ ಕತ್ತಲು ಸೂರ್ಯನಿಗೆ ಕತ್ತಲು ಬರುತ್ತೆ ಅಂದರೆ ಹಾಗೋ ಹಾಗೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಜ್ಞಾತ ಅಖಿಲ ಸಂವೇದ್ಲುಹು ಘಟತೇನ ಕುತಶ್ಚನ. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ, ಮೂರು ಸೇರಿಸಿಬಿಟ್ರೆ ಮೂರು ಪೂರ್ತಿ ಇದನ್ನು ಹೊಡೆದಾಗ್ತಕ್ಕಂಥ ಎಲ್ಲ ಎಕ್ಸ್ಪೆಕ್ಟನ್ನು ಕವರ್ ಮಾಡಿಬಿಡ್ತಾರೆ. ಆ ದ್ವೈತ ಮತವನ್ನು ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸಾಧ್ಯ ಆಗಬಾರ್ದು. ಆ ರೀತಿ ಅಟ್ಯಾಕ್ ಮಾಡ್ತಾರೆ ಆಚಾರ್ಯರು. ದೇವರಿಗೆ ಅಜ್ಞಾನ ಅಂತ ಹೇಳಿದೀಯ, ಅಜ್ಞ ದೇವ್ರನ್ನೇನಂತ ಕರೀತ ಉಪನಿಷತ್ತು, ಎಸ್ ಸರ್ವಜ್ಞ ಸರ್ವವಿತ್ ಅಂತ ಹೇಳುತ್ತೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳುತ್ತೆ. ಅವನಿಗೆ ಅಜ್ಞಾನ ಅಂದರೆ ಏನರ್ಥ? ಜೀವನಿಗೆ ಅಜ್ಞಾನ ಅಂದರೆ ಅರ್ಥ ಇದೆ, ಯಾಕಂದ್ರೆ ಸಿಕ್ಕವನವನು ಅಜ್ಞಾನ ಬರೋದು. ಬ್ರಹ್ಮನಿಗೆ ಅಜ್ಞಾನ ಅಂದರೆ ಏನರ್ಥ? ಅದಕ್ಕೆ ಅಜ್ಞಾತ ಅಖಿಲ ಸಂವೇತ್ತು, ಅಖಿಲ ಸಂವೇತ್ತು ಎಲ್ಲವನ್ನು ಪೂರ್ತಿ ತಿಳಿಯೋ ಪರಮಾತ್ಮನಿಗೆ ಅಜ್ಞಾನ ಹೇಗೆ ಬರುತ್ತೆ? ಸರ್ವಜ್ಞ ಅಂತ ಕರೆದ ಅಜ್ಞಾನ ಅಂತ ಹೇಳಿದ್ರೆ ಸರ್ವಜ್ಞ ಅಲ್ಲ ಅಂತ ಅರ್ಥ ಆಗಿದ್ರೆ, ಸರ್ವಜ್ಞ ಅಂತ ಕರೆದ ಮೇಲೆ ಅಜ್ಞಾನ ಒಪ್ಪಬಾರ್ದು. ಅಜ್ಞಾನ ಒಬ್ಬ ಸರ್ವಜ್ಞ ಅಂತ ಕರಿಬಾರ್ದು. ನಾ ಕರೆಯೋದಿಲ್ಲ ಅಲ್ಲ, ಶ್ರುತಿಯೇ ಒಪ್ತಾ ಇದೆ ಎಸ್ ಸರ್ವಜ್ಞ ಅಂತ ಹೇಳಿಬಿಟ್ಟಿದೆ. ಆದ್ದರಿಂದ ಆ ಹೇಳೋದಕ್ಕೆ ಬರೋದಿಲ್ಲ, ಖಂಡನೆ ಮಾಡಿದೆ. ಇನ್ನು ಜೀವ ಜೀವ ಭೇದ, ಜೀವ ಈಶ್ವರ ಭೇದ, ಜಡ ಜಡ ಭೇದ, ಜಡ ಈಶ್ವರ ಭೇದ, ಜೀವ ಜಡ ಭೇದ, ಇವು ಪಂಚಭೇದಗಳು. ಪಂಚಭೇದಗಳು ಸತ್ಯ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯತೆ ಕೃಷ್ಣನಧಿಕೆಂದು ಸಾರಿರೆ ಪುರಂದರದಾಸರು. ಸತ್ಯ ಭೇದ ಎಂಬುದಿದೆ, ಸತ್ಯವಾಗಿದೆ. ಭೇದ ಎಂಬುದೇ ಸತ್ಯವಾಗಿದೆ. ಜೀವ ಜೀವ ಭೇದ ಅಂದ್ರೇನು? ಒಬ್ಬ ಜೀವ ಇನ್ನೊಬ್ಬ ಜೀವ ಅಲ್ಲ, ಅನಂತ ಜೀವರಿದ್ದಾರೆ, ಪರಸ್ಪರ ಭೇದ ಇದೆ. ಅನಂತ ಜೀವರು ಇಲ್ಲಿ ಎಷ್ಟು ಜನ ಕೂತಿದ್ದೆ, ಒಬ್ಬೊಬ್ಬರಿಗೂ ಭೇದ ಇದೆ, ಪ್ರತಿಯೊಬ್ಬರಿಗೂ ಭೇದ ಇದೆ. ಆದ್ದರಿಂದ ಜೀವ ಜೀವ ಭೇದ ನಮ್ಮ ಅನುಭವ ಸಿದ್ಧ. ಜೀವ ಜಡ ಭೇದ, ಇವೆಲ್ಲ ಜಡ ಪದಾರ್ಥಗಳು, ನಾವು ಜಡ ಪದಾರ್ಥ ಅಲ್ಲ. ಸೊ ಜೀವ ಜಡ ಭೇದ ನಮ್ಮ ಅನುಭವಕ್ಕೆ ಸಿದ್ಧನೇ. ಜೀವ ಜೀವ ಭೇದ ಪ್ರತಿಯೊಬ್ಬರ ಅನುಭವಕ್ಕೆ ಸಿದ್ಧ, ಈ ಜಡ ಜಡ ಭೇದ ಪ್ರತಿಯೊಬ್ಬರಿಗೆ ಅನುಭವಕ್ಕೆ ಸಿದ್ಧ. ನಾವು ಜಡ ಅಲ್ಲ ಅನ್ನೋದು ಪ್ರತಿಯೊಬ್ಬರು. ಜೀವ ಜಡ ಭೇದ ಮೂರು ನಮ್ಮ ಅನುಭವಕ್ಕೆ ಬರೋದೇ ಈಗ. ನಾನು ದೇಹ ಅಲ್ಲ, ನಾನು ಈ ಮೈಕಲ್ಲ ಅಂತ ಹೇಳಿದರೆ ಜೀವ ಜಡ ಭೇದ ಬಂತು. ನಾನು ನೀವಲ್ಲ ಅಂದರೆ ಜೀವ ಜೀವ ಭೇದ ಬಂತು. ನೀವು ಪರಸ್ಪರ ನೀವಲ್ಲ ಒಬ್ಬರೇ ಅಲ್ಲ ಅಂತ ಹೇಳಿದರೆ ಜೀವ ಜೀವ ಮತ್ತೆ ಭೇದ ಬಂತು. ಆಮೇಲೆ ಜಡ ಜಡ ಭೇದ, ಈ ಮೈಕು ಇದು ಬೇರೆ ಆಗಿದ್ದಕ್ಕೆ ಮೈಕ್ ತರಿಸ್ಬೇಕಾಯ್ತು. ಈಗ ಅವ್ರು ಇವೆಲ್ಲ ಇಲ್ಲೇ ಉಪನಾದ್ರೆ ಇದೇ ಕ್ಯಾಚ್ ಮಾಡಬೇಕಾಗಿತ್ತಾಗಿತ್ತು. ಡೆಸ್ಕೆ ಮೈಕ್ ಆಗಿದ್ದರೆ ಅವ ಮೈಕ್ ಬೇರೆ ಬೇಕಾಗ್ತಿದ್ದಿಲ್ಲ, ಡೆಸ್ಕೆ ಬೇಸಿಗೆ ಕೆಲಸ ಮಾಡ್ತಿದ್ದೆ. ಅಥವಾ ಮೈಕೆ ಡೆಸ್ಕ್ ಆಗಿದ್ದರೆ ನಮಗೆ ಡೆಸ್ಕೆ ಬೇಡ ಇಲ್ಲಿ ಮೆಲ್ಲಿ ಇಟ್ಕೊಂಡು ಹೇಳ್ಬೋದಾಗಿತ್ತು. ಅಂದರೆ ಒಂದೊಂದು ಬೇರೆ ಇದೆ, ಟೇಬಲು ಚೇರು ಎರಡು ಬೇರೆ ಬೇರೆ ಅಲ್ಲದೆ ಹೋಗಿದ್ದರೆ ಟೇಬಲು ಚೇರು ತ್ಯಾಕರಿಬೇಕು. ಇವತ್ತೆ ಜಡ ಜಡ ಭೇದ ಒಪ್ಪದೆ ಹೋದರೆ ಅಂಗಡಿಗೆ ಹೋಗ್ತಾನೆ, ಏನು ಹೇಳಿ ಏನೋ ತಂದು ಬಿಡ್ತಾನೆ, ಭಯ ಆಗಿಲ್ಲ, ಜಡ ಜಡ ಭೇದ ಇಲ್ವಲ್ಲ, ಏನು ತಂದು ಎಸ್ ಅನ್ಬೇಕಷ್ಟೇ. ಅವನು ಹಾಲು ತಲಕ್ಕೆ ಫೈನಲ್ ಅಂತಂದ್ರೂ ಒಪ್ಪಬೇಕಾಗತ್ತೆ. ಸರಿ ಬಿಡಿ, ನಮ್ಮ ಜಡ ಜಡ ಭೇದ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಪಾಪ ಅವನು ಹುಡಿಯನ್ನು ಊಟ ಮಾಡ್ತಿರ್ತಾನೆ, ಸಾರು ತಂದುಬಿಟ್ಟು ಸಿಟ್ಟು ಬಂದುಬಿಡುತ್ತೆ, ಸಾರೇ ತರಬೇಕು ಅವನಿಗೆ, ಯಾವ ಥರ ಅನ್ನೇ ತರಬೇಕು. ಅವನು ರಥದಲ್ಲಿ ಕೂತಿರ್ತಾನೆ, ರಥ ಯಾಕಾಗಿ ತರಬೇಕು? ಭೇದ ಗಟ್ಟಿಯಾಗಲಿ ಅಂತ ರಥ ಮಾಡ್ತಿರೋದು. ವ್ರತ ಅನ್ನೋರು ಅಡುಗೆ ಬೇರೆ ಬೇರೆ ಅಂತ ಗೊತ್ತಾದಷ್ಟು ಜಡ ಜಡ ಭೇದ ಗೊತ್ತಾಗುತ್ತಲ್ಲ. ಹಾಗೆ ಎರಡು ಊಟ ಆಗಿರೋ ರಥದ ಬರೋದಕ್ಕೆ ಅರ್ಥನೇ ಇಲ್ಲ. ಅದಕ್ಕೆ ಹಾಗಿದ್ರೆ ಪ್ರತಿಯೊಂದರಲ್ಲೂ ಭೇದದ ಜ್ಞಾನ ಬರ್ತಾನೆ ಇರ್ತದೆ. ಯೋಚನೆ ಮಾಡಿ, ಬಂದು ಹೋಗ್ತಾನೆ, ಎಲ್ಲ ಒಂದೇ ಬಸ್ಸುಗಳು ಕಾಣುತ್ತೆ, ಸಾವಿರಾರು ಸ್ಕೂಟರ್ ಪಾರ್ಕ್ ಮಾಡಿರ್ತಾರೆ. ಯಾವ್ದಾರು ಸ್ಕೂಟರ್ ತೊಗೊಂಡೋದ್ರೆ ಕೇಸ್ ಆಗ್ತಾರೆ. ನಾನೇ ಕಾರು ಹೋಯ್ತೀನಿ ಸ್ಕೂಟರ್ ಹೋಯ್ತೀನಿ ಅಂತ ಕೇಳಿದರೆ ಅದು ಸೇಮ್ ಕಲರ್ ಬೇರೆ, ಜೊತೆಗೆ ಸೇಮ್ ಕಲರ್ ಸೇಮ್ ಕಂಪ್ನಿ ಸ್ಕೂಟರ್ ಒಯ್ಬೋದಾ? ಸಾಧ್ಯ ಇಲ್ಲ. ನಂಬರ್ ಬೇರೆ ಇದೆ ನೋಡು ಅಂತ ಹೇಳಿದ್ದ. ಎಲ್ಲ ಒಂದು ನಂಬರೇ ಕೂಡ ಕಾಣ್ತಾ ಇರ್ತಿರಲಿಲ್ಲ. ನಂಬರ್ ಯಾತಕ್ಕೆ ಹಾಕ್ತಾರೆ? ಅವರೇ ಹೇಳ್ತಾರೆ ಗೊತ್ತಾ, ನಂಬರ್ ಹಾಕಿದ್ದಕ್ಕೆ ಭೇದ ಬಂತು ಅಂತ ಅವ್ರ ವಾದ. ಅರ್ಥ ಆಯ್ತಾ? ಈಗ ನಂಬರ್ ಹಾಕಿದ್ದಕ್ಕೆ ಭೇದ ಬಂತು, ಉಪಾಧಿಯಿಂದ ಭೇದ ಕ್ರಿಯೇಟ್ ಆಯಿತು ಅಂತ ಅವ್ರ ವಾದ. ಉಪಾಧಿಯಿಂದ ಭೇದ ಕ್ರಿಯೇಟ್ ಆಯಿತು, ನಂಬರಿಂದ ಭೇದ ಕ್ರಿಯೇಟ್ ಆಗೋದಾದರೆ ವಸ್ತುಗಳು ಬೇರೆ ಬೇರೆ ನಂಬರ್ ಹಾಕಿದ್ದು ಹೋದ್ರೆ ಆಯ್ತಲ್ಲ ಆಗಿತ್ತು. ಸರ್ ಹೇಳ್ತಾರೆ, ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವಕಾರಕ ಎಂದು ಉಪಾಧಿಗೆ ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ. ಭೇದ ಎಂದು ತೋರಿಸೋ ಶಕ್ತಿ ಇದೆ ಹೊರತು, ಎರಡು ಸ್ಕೂಟ್ರಿ ಭೇದ ಇದೆ, ತೋರಿಸೋದು ನಂಬರ್ ಹಾಕಿದ್ರು ಅಷ್ಟೇ, ತೋರಿಸೋದಕ್ಕೋಸ್ಕರ. ಅದು ಇಲ್ಲದೆ ಹೋಗಿದ್ರೆ ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ನೋಡೋದು ಕಷ್ಟನೇ ಇದು, ಸ್ವಲ್ಪ ಯೋಚನೆ ಮಾಡಿದರೆ ಕಷ್ಟ ಅನಿಸೋದಿಲ್ಲ. ಟರ್ಮ್ಸ್ ಬೇರೆ, ಕಾನ್ಸೆಪ್ಟ್ ಬೇರೆ. ಕಾನ್ಸೆಪ್ಟ್ ಅರ್ಥ ಮಾಡೋದಕ್ಕೆ ಭಾಷೆ ಬೇಕಾಗೋದಿಲ್ಲ, ಆದರೆ ಅದರಲ್ಲೇ ಹೇಳಬೇಕಾದ್ರೆ ಭಾಷೆ ಬೇಕಾಗತ್ತಷ್ಟೇ. ಇದು ಅರ್ಥ ಮಾಡಿಕೊಂಡು ಜೀವ ಜೀವ ಭೇದ ಸರ್ವ ಅನ್ನೋ ಪಂಚಭೇದದಲ್ಲಿ ಮೂರಂತ ಅನುಭವ ಸಿದ್ಧ ಆಯ್ತು. ಈಗ ಜೀವ ಜೀವ ಭೇದ, ಜೀವ ಜೀವ ಭೇದ ಗೊತ್ತಾಗೋದು ಯಾವಾಗ ಗೊತ್ತಾ? ಮಗು ಅಳ್ತಾ ಇರುತ್ತೆ, ತಮ್ಮಗು ಅಂತ ಹೇಳೋದಕ್ಕೆ ಹೋಗ್ತಾರೆ, ಇಲ್ಲ ಪಕ್ಕದ ಮನೆ ಮಗು ಅಂತಾರೆ, ಕಷ್ಟ ಕೂತ್ಬಿಡ್ತಾರೆ. ಏನು ಗೊತ್ತಾಯ್ತು ಅವ್ರಿಗೀಗ? ನಮ್ಮ ಮಗು ಬೇರೆ, ಆ ಮಗು ಬೇರೆ ಅಂತ ಗೊತ್ತಿದ್ದಾರೆ. ಸುಮ್ಮನೆ ಆಗಿದ್ದಿಲ್ಲದವ್ರು ಯಾವ ಮಗುನೇ ಅಂತ ಹೋಗ್ತಾ ಇದ್ರು, ಹೋಗೋದಿಲ್ಲ. ಬೇರೆ ಅಂತ ಜ್ಞಾನ ಅವನಿಗಿದೆ ಈಗ, ಮಗು ಜ್ಞಾನ ಇದೆ, ತಾಯಿ ಬೇರೆ ಎತ್ಕೊಳ್ಳೋಕೆ ಹೋಗೋದಿಲ್ಲ. ಅವ್ರಿಗೆ ಮಗು ಜ್ಞಾನ ಇದೆ ಅಂತ, ಅವ್ರಿಗೆ ಜ್ಞಾನ ಇಲ್ಲ, ತಮಾಷೆ. ಮಗು ಜ್ಞಾನ ಇದೆ, ಇವ್ರಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಂಡ್ರೆ ಮಕ್ಕಳು ವಾಸಿ ಅಂತ ಆಯ್ತಲ್ಲ. ಇವ್ರ ಫಿಲಾಸಫಿಗಿಂತ ಮಕ್ಕಳು ತಿಳ್ಕೊಳ್ಳೋ ಜ್ಞಾನ ಒಳ್ಳೆ ಜ್ಞಾನ ಆಯಿತು. ಸೊ ಜೀವ ಜೀವಭೇದ ಸರ್ವಾನುಭವ ಸಿದ್ಧ, ಸರ್ವಾನುಭವ ಸಿದ್ಧ ಮಕ್ಕಳಿಂದ. ಇನ್ನೂ ಬಿಟ್ಟುಬಿಡಿ, ಹಸುಗಳಿರ್ತದೆ ನೋಡ್ಕೊಳ್ಳೋ ವ್ಯಕ್ತಿ ಇರ್ತಾನೆ, ಪ್ರತಿ ಸಾಲ ಕರಿಲಿಕ್ಕೆ ಇರ್ತಾನೆ, ಇನ್ನೊಬ್ಬರೋದ್ರೆ ಒಪ್ಪೋದಿಲ್ಲ ಅದು, ಅವನೇ ಹೋಗ್ಬೇಕು, ಇನ್ನೊಬ್ಬರೋದು ಒತ್ತು ಬಿಡುತ್ತೆ ಆ ಕಡೆಗೆ, ಅಂದರೆ ಬೇರೆಯವ್ರನ್ನ ಒತ್ತು ಬಿಡುತ್ತಾರಂತೆ, ಅವ್ರನ್ನ ಒಚ್ಚಿಕೊಂಡ್ಬಿಡ್ತಾರಂತೆ. ಯಾರು ಜೀವ ಜೀವ ಒಪ್ಪೋದ್ರೆ ಒಚ್ಚಿಕೊಳ್ಳೋ ಸಿದ್ಧಾಂತ ಅಂತ ಅರ್ಥ. ಇನ್ನೊಬ್ಬರು ಹಸು ಹರಿಯುತ್ತೆ ಅಂತ ಹೇಳಿದರೆ ಪ್ರಾಣಿ, ಅದು ಪ್ರಾಣಿ ಗೊತ್ತಿದೆ, ಈಗ ಇದು ಬೇರೆ ಅದು ಬೇರೆ ಅಂತ ಗೊತ್ತಿದೆ. ಹಸುವಿ ಹುಲ್ಲು ಹಾಕಿ ತಿನ್ನುತ್ತೆ, ಒಂದು ಮರ ಇಡಿ ತಿನ್ನೋದಿಲ್ಲ, ಅದು ಎರಡು ಭೇದ ಜ್ಞಾನ ಇದೆ ಮತ್ತೆ ಅದಕ್ಕೀಗ. ಭೇದ ಜ್ಞಾನ ಇಲ್ಲದೆ ಏನು ಬೇಕಾದ್ರೆ ತಿಂತಾಯ್ತು, ಹೊಸಾಗೆಲ್ಲ ತಿನ್ನೋದಿಲ್ಲ. ಭಾರಿ ತಮಾಷೆ, ಇವತ್ತಿಗೂ ಕೂಡ ನಾವು ಪಾಪ ಮನುಷ್ಯನ್ನ ಬೈಯಬೇಕಾದ್ರೆ ಪಶು ಪಶು ಅಂತ ಬೈತೇವೆ. ಆ ರೀತಿ ಬೈಬಾರ್ದು ನಿಜವಾಗಲು. ಪಶುಗಳಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಏನು ಗೊತ್ತಾ, ಲಕ್ಷಾಂತರ ವರ್ಷದಿಂದ ಹೇಗಿತ್ತು ಇವತ್ತು ಹಾಗೆ ಇದೆ ಪಶು. ಇವತ್ತು ಪಶುಗಳು ಹುಲ್ಲೇ ತಿನ್ನುತ್ತೆ, ಏನು ಮಾಡಿದ್ರು ನಾನ್ ವೆಜ್ ತಿನ್ನೋದಿಲ್ಲ, ಅವು ಮನುಷ್ಯ ಎಲ್ಲ ತಿಂದಾಕ್ಬಿಡ್ತಾನೆ ಗೊತ್ತಾಯ್ತಿಲ್ಲ. ಅಂದರೆ ಪಶುಗಳಲ್ಲಿ ಒಂದು ಧರ್ಮ ಇದೆ, ಇವತ್ತು ಆನೆ ಇದೆ ಅಂತೇಳಿ ಏನು ಮಾಡಿದ್ರು ವೆಜ್ ನಾನ್ ವೆಜ್ ತಿನ್ನೋದಿಲ್ಲ, ಏನು ಮಾಡಿದ್ರು ತಿನ್ನೋದಿಲ್ಲ, ಹುಲ್ಲೇ ಆಗಬೇಕು ಇದೇ ಆಗಬೇಕಾದ್ರೆ. ಇವತ್ತು ಬ್ರಾಹ್ಮಣ ಯಾರೋ ಇದ್ದ ತಮಾಷೆ ಹೇಳ್ತೀನಿ ಕೇಳಿ, ಅವ್ರು ಯಾರು ಪ್ರಸಿದ್ಧ ಸಾಹಿತಿ ಅವನಿದ್ದಾನೆ, ಅವನು ಹೇಳಿದ್ದಂತೆ ಫಾರಿನ್ಗೆ ಹೋಗಿದ್ದಂತೆ, ತಮಾಷೆ ನೋಡಿ ಫಾರಿನ್ಗೆ ಹೋಗಿದ್ದಾನೆ, ಇವತ್ತು ಎಲ್ಲ ತಿಂತ ಕೂತ್ಬಿಟ್ಟಿದ್ದಾನೆ. ಇನ್ನೊಬ್ಬ ಜ್ಞಾನ ಇದ್ದಂತೆ, ನೀವು ಬ್ರಾಹ್ಮಣರ ಅಂತ ಕೇಳಿದ್ದಂತೆ, ಅವನಿಗೆ ಆಶ್ಚರ್ಯ ಆಗಿತ್ತು. ನಾನು ಬ್ರಾಹ್ಮಣ ಅಂತ ಇವನಿಗೆ ಯಾಕೆ ಗೊತ್ತಾಯಿತು ಅಂತ ಕೇಳಿ, ನೀನು ಯಾಕೆ ಗೊತ್ತಾಯಿತು ಅಂತಾನೆ. ಇಲ್ಲ, ನಿಮಗೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಗಿ ಮಾತು ಕೇಳಿಬಿಟ್ರೆ, ಎಷ್ಟು ಕೆಟ್ಟೋಗಿದ್ದಾರೆ ಬ್ರಾಹ್ಮಣವ್ರ ಸಾಕ್ಷಿ ಇದು. ಒಂದು, ನೀವು ಗೋಮಾಂಸ ಹಾಕಿದರೆ ತಿಂದೆ, ಗೋಮಾಂಸ ತರಿಸ್ಕೊಂಡು ತಿಂದೆ, ಹಂದಿ ಮಾಂಸ ತರಿಸ್ಕೊಂಡು ತಿಂದೆ. ಹಂದಿ ಮಾಂಸನ ಗೊತ್ತಾಯ್ತಾ, ಮುಸಲ್ಮಾನರೆಲ್ಲ ತಿನ್ನೋದಿಲ್ಲ, ಗೋಮಾಂಸನ ಬೇರೆ ತಿನ್ನೋದಿಲ್ಲ, ಎರಡೂ ತಿಂತಿದ್ರೆ ಬ್ರಾಹ್ಮಣ ಆಗಿರಬೇಕು ಅಂತಂದು ಗೊತ್ತಾಯ್ತಾ, ಎರಡೂ ತಿಂತಿದ್ರೆ ಬ್ರಾಹ್ಮಣನಾಗಿರ್ಬೇಕು. ಎಷ್ಟು ಕೆಟ್ಟೋಗಿದ್ದು ಯೋಚನೆ ಮಾಡಿದೆ, ಏನು ಸಿಕ್ಕರು ತಿಂತಾರೆ ಅಂತ ಆಯ್ತೋ ಇಲ್ಲೋ. ಅಂದರೆ ಎಲ್ಲರೂ ಕೆಟ್ಟು, ಮನುಷ್ಯ ಜಾಸ್ತಿ ಕೆಟ್ಟಿದ್ದಾರೆ, ಬ್ರಾಹ್ಮಣ ಇನ್ನೂ ಜಾಸ್ತಿ ಕೆಟ್ಟಿದ್ದಾರೆ ಅಂತ ಅರ್ಥ. ಬ್ರಾಹ್ಮಣ ಭಾರಿ ಕೆಟ್ಟೋಗಿರೋ ಕಾಲ ಇವತ್ತು, ಸ್ವಲ್ಪ ಅರ್ಥ ಮಾಡ್ಕೋಬೇಕದನ್ನು. ನಿಜವಾಗಲು ಬ್ರಾಹ್ಮಣ ಕೆಟ್ಟರೇ ಇವತ್ತು ಬಸ್ನಲ್ಲಿ ಎಲ್ಲರೂ ನಿದ್ದೆ ಮಾಡಿದ್ರೆ ಪ್ರಾಬ್ಲಮ್, ಡ್ರೈವರ್ ನಿದ್ದೆ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು ಗೊತ್ತಾಯ್ತಾ, ಯಾರೋ ನಿದ್ದೆ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದು, ಡ್ರೈವರ್ ನಿದ್ದೆ ಮಾಡಿದ್ರೆ ಆಕ್ಸಿಡೆಂಟ್ ಆಗಿ, ಸಮಾಜ ಕೆಡೋದು ಬ್ರಾಹ್ಮಣ ಕೆಟ್ಟರೇ, ಬೇರೆಯವ್ರು ಕೆಟ್ಟರೆ ಕೆಡೋದಿಲ್ಲ. ವರ್ಣಾನಾಂ ಬ್ರಾಹ್ಮಣೋ ಗುರು, ಬ್ರಾಹ್ಮಣ ಟ್ರೆಂಡ್ ಸೆಟ್ ಮಾಡ್ತಾನೆ, ಅವನೇ ಕೆಟ್ಟರೆ ಎಲ್ಲ ಹಾಳಾಗಿ ಹೋಗುತ್ತೆ. ಇವತ್ತು ಆಗಿರೋದು ಅನಾಹುತ ಆದರೆ ಬ್ರಾಹ್ಮಣರು ಬೈತಾರೆ ಬೈತಾರೆ ಅಂತ ಅಂತಾರೆ, ಬಯಸ್ಕೊಳ್ಳ ಬದುಕಿತಾರೆ, ಅದು ತಪ್ಪಿರೋದು. ಬಯಸ್ಕೊಳ್ಳ ಬದುಕಿದ ಮೇಲೆ ಬೈದಿರ್ಲಿಕ್ಕಾಗುತ್ತಾ, ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ನಿಜವಾಗಲೂ ಭೇದ ಜ್ಞಾನ ಎಷ್ಟು ಮಟ್ಟಿಗಿದೆ, ಪಶುಗಳಿಗಿರೋ ಜ್ಞಾನ ಮನುಷ್ಯರಿಗೆ ಬಂದಿಲ್ಲ, ಮನುಷ್ಯ ಸಾರಾಸಾರ ವಿವೇಕ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಯಾವ ದುರ್ಮತಗಳು ಕೂಡ ನಾನ್ ಪ್ರಾಮಿಸಿಂದ ಬಂದಿಲ್ಲ, ಬ್ರಾಹ್ಮಣರಿಂದಲೇ ದುರ್ಮತಗಳು ಬಂದಿರೋದು ಕೂಡ. ಇವತ್ತು ಹೇಗೆ ನಮ್ಮ ಸಿದ್ಧಾಂತ ಆಚಾರದಿಂದ ಬಂತು, ಬೇರೆ ಸಿದ್ಧಾಂತಗಳು ಬಂದಿರೋದು ಬ್ರಾಹ್ಮಣರಿಂದನೇ ಅಂತ ಅರ್ಥ ಮಾಡಿಕೊಂಡ್ರೆ, ಭೇದ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಜೀವನದ ಸರಿಯಾಗಿ ನಿಮಗೆ ಬುದ್ಧಿ ಇದ್ದರೆ ಭೇದ ಅರ್ಥ ಆಗೋದು. ಮೂರು ಭೇದಕ್ಕೆ ಸಮಸ್ಯೆನೇ ಇಲ್ಲ, ಜೀವ ಜೀವ ಭೇದ, ಜಡ ಜಡ ಭೇದ ಎರಡೂ ಗೊತ್ತಾಯಿತು, ಆಮೇಲೆ ಜೀವ ಜಡ ಭೇದ ಅದು ಗೊತ್ತಾಯಿತು. ಇನ್ನು ಉಳಿದದ್ದೇನು, ಜಡೇಶ್ವರ ಭೇದ ಜೀವೇಶ್ವರ ಭೇದ ಗೊತ್ತಾಗಬೇಕು, ಜಡೇಶ್ವರ ಭೇದ ಜೀವೇಶ್ವರ ಭೇದ. ಈ ಕೆಲವರು ಯಾರು ಪ್ರಶ್ನೆ ಮಾಡಿದರೆ ನಿನ್ನೆ ಯಾರು, ಇವೆಲ್ಲ ನಿಮಗೆ ಗೊತ್ತಿರೋದಿಲ್ಲ, ಯಾಕೆ ಆಚಾರ್ಯ ಹೇಳಬೇಕಾಗಿತ್ತು ಅಂತ ಪ್ರಶ್ನೆ ಬರ್ಬೋದು. ಈ ಮಾತನ್ನು ಅದ್ವೈತಗಳು ಕೇಳ್ತಾರೆ, ಅವ್ರು ಹೇಗೆ ಅಟ್ಯಾಕ್ ಮಾಡ್ತಾರೆ ಗೊತ್ತಾ, ನಮ್ಮನ್ನು ನೋಡಿದರೆ ಹೌದು ಅನಿಸ್ಬೇಕು, ಆ ರೀತಿ ಮಾಡಿಬಿಡ್ತಾರೆ. ಈ ವೇದಗಳೆಲ್ಲ ಜೀವೇಶ್ವರ ಭೇದ ಹೇಳೋದು ಕೊಟ್ಟಿದೆ ಅಂತ ಹೇಳ್ತೀರಿ, ಇದಕ್ಕಾಯ್ದು ವೇದನೇ ಬೇಕಿಲ್ಲ ಅಂತ ಅವ್ರು ಹೇಳ್ತಾರೆ. ಇದನ್ನು ಹೇಳೋದು ವೇದಗಳು ಬೇಕಾಗಿತ್ತಾ, ಎಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ಲ ಜೀವೇಶ್ವರ ಭೇದ, ಅದೇನು ದೊಡ್ಡ ವಿಚಾರ ಅಲ್ಲ ಅದು. ಜೀವೇಶ್ವರ ಭೇದ ಎಲ್ರಿಗೂ ಗೊತ್ತಿದೆ, ಜೀವೇಶ್ವರ ಅಭೇದ ಹೇಳಿಬಿಟ್ರೆ ಭಾರಿ ಹೊಸ ವಿಷಯ ಆಗುತ್ತೆ, ಆದ್ದರಿಂದ ಅದನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಅಪೂರ್ವತಾವಾದ ಅಂತ ಅವ್ರ ಹೆಸರು, ಅಪೂರ್ವತಾವಾದ. ಎಲ್ಲರೂ ಗೊತ್ತಿರೋದನ್ನು ಹೇಳೋದಾದರೆ ಯಾರೂ ಕೇಳೋದೇ ಇಲ್ಲ, ಗೊತ್ತಿಲ್ಲದನ್ನು ಹೇಳಿದ ಕೇಳ್ತಾರೆ. ಭೇದ ಎಲ್ಲರಿಗೂ ಗೊತ್ತಿದೆ, ಅದನ್ನು ಹೇಳಿದರೆ ವೇದಗಳು ಪ್ರಜೆಯಲ್ಲ, ಅಭೇದ ಹೇಳಿದರೆ ಗ್ರೇಟ್ ಅಂತ ಕರೀತಾರೆ. ದೇವರಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ, ಇಲ್ಲ ಅಂತ ಹೇಳಿದರೆ ಅದು ಗ್ರೇಟ್, ಇನ್ನೊಂದು ವಾದ ಅದು. ಈ ರೀತಿ ವಾದ ಮಾಡ್ತಾ ಕೂತ್ಕೊಂಡ್ರೆ ನಿಜವಾಗಲೂ ಜಗತ್ತೇನಾಗಬೇಕು? ಆಚಾರ್ಯ ಕೇಳ್ತಾರೋ, ಹೀಗಾನೆ ನಿಮ್ಮ ಸ್ಥಿತಿ ಅಂತ, ಹೀಗಾನೆ ಹಾಗಿದ್ರೆ ಬಿಡು, ಹಾಗಿದ್ರೆ ಹೈಕ್ಲ ಸುಳ್ಳು ಹೇಳೋನೇ ಭಾರಿ ದೊಡ್ಡವರಾಗಿಬಿಡ್ತಾರೆ ಅಂತ ಹೇಳ್ತಾರೆ. ಸತ್ಯ ಹೇಳೋನೆಲ್ಲ ಇದಾಗಿಬಿಡ್ತಾನೆ, ಸುಳ್ಳು ಹೇಳೋದು ಅಪೂರ್ವ ಹೇಳೋದಾಗಾಯ್ತಲ್ಲ, ಸುಳ್ಳು ಹಾಲು ಎಲ್ಲರೂ ಹಾಲು ಕುಡೀರಿ ಅಂತಾನೆ, ಏನು ಅಪೂರ್ವ, ಫಾರಿನಲ್ಲಿ ಕುಡೀರಿ ಅಂದರೆ ಅಪೂರ್ವ ಆಯ್ತದ, ಸತ್ತೋಗು ತರ್ತಾರೆ ಅಷ್ಟೇ. ಹಾಲು ಕುಡೀರಿ ದೊಡ್ಡ ವಿಚಾರ ಅಲ್ವೇ, ಅಲ್ಲಿ ಎಲ್ಲರೂ ಹೇಳೋ ವಿಚಾರ ಇರ್ತಾನೆ ಆಚಾರ ಹೇಳ್ತಾರೆ. ಅಲ್ಲ ದಡ್ಡ, ಎಲ್ರಿಗೂ ಗೊತ್ತಿರೋ ವಿಚಾರನೇ ವೇದ ಹೇಳುತ್ತೆ ತಪ್ಪು ಅಂತ ಹೇಳ್ತೀಯಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರಕ್ಕೆ ವಿರುದ್ಧ ಹೇಳಿದ್ರೆ ಇನ್ನೂ ತಪ್ಪಾಗೋದಿಲ್ಲ ಅಂತ ಕೇಳಿದೆ. ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಅದು ಹೇಳೋದ, ಅದ್ರಿಂದ ತಪ್ಪು ಅಂತ ಹೇಳೋದಾದರೆ ವೇದಕ್ಕಿಂತ ನಾವೇ ವಾಸಿ ಆಗೋದಿಲ್ವಾ? ನಾವು ಏನು ಹೇಳಬೇಕು ಅಂತ, ನಮಗೆ ಜಾಸ್ತಿ ಹೇಳಬೇಕು. ಅವ್ರು ತಪ್ಪು ತಿಳ್ಕೊಂಡವ್ರು, ಅಪೂರ್ವತ ಅಂತ ಕೇಳಿದರೆ ಅಗೇನೆಸ್ಟ್ ಹೇಳಿದರೆ ಅಪೂರ್ವತ ಅಲ್ಲ, ಸ್ಪೆಷಲ್ ಹೇಳಿದರೆ ಅಪೂರ್ವತ, ಅದು ಡಿಫ್ರೆನ್ಸ್ ಗೊತ್ತಾಗಬೇಕು. ಅರ್ಥ ಮಾಡಿಕೊಂಡ್ರೆ ಸ್ಪೆಷಲ್ ಬೇರೆ, ಅಗೇನೆಸ್ಟ್ ಬೇರೆ, ಅಪೋಸಿಟ್ ಬೇರೆ. ಜಗತ್ ಸತ್ಯ ಅಂತ ಗೊತ್ತಿದೆ, ಸುಳ್ಳು ಅಂತ ಗೊತ್ತಿರೋ ಅಪವೃತ ಅಂತ ಏನರ್ಥ? ತಪ್ಪದು. ಜಗತ್ ಸತ್ಯ ಅಂತ ಅಷ್ಟೇ ಗೊತ್ತಿತ್ತು, ಜಗತ್ತಿನ ವೆರೈಟಿ ನೋಡಿದ. ಓ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರಡಂತ ಗುಣ, ಅದು ಗ್ರೇಟ್, ಅದು ಗ್ರೇಟೇ ಹೊರತು ಇದು ಗ್ರೇಟಾ? ಅವನು ಎಸ್ ಎಲ್ ಸಿ ಓದ್ದೆ ಫಿಸಿಕ್ಸ್ ಓದ್ದೆ, ಪಿ ಯು ಸಿ ಓದ್ದೆ ಫಿಸಿಕ್ಸ್ ಓದ್ದೆ, ಮತ್ತೆ ಫಿಸಿಕ್ಸ್ ಎಸ್ ಎಸ್ ಫಿಸಿಕ್ಸ್ ಓದೋದು ಹೊಸ್ತಿರ ಅಂತ ಹೇಳಿರ್ತೀಗ ಏನು ಹೇಳ್ಬೇಕು ಅವನಿಗೀಗ? ಪ್ರತಿ ಫಿಸಿಕ್ಸು ಚೇಂಜ್ ಆಗ್ತಾ ಹೋಗುತ್ತೆ ಅವನಿಗೆ, ಪ್ರತಿ ಮ್ಯಾಥ್ಮೆಟಿಕ್ಸು ಹೊಸದು ಗೊತ್ತಾಗುತ್ತೆ. ಕಾಂಟ್ರಡಿಕ್ಟ್ ಮಾಡೋದಿಲ್ಲ, ನೆನಪಿರಲಿ. ಒಂದನೇ ಕ್ಲಾಸ್ನಲ್ಲಿ ಓದಿದ್ದು ಎಮ್ ಎಸ್ ಸಿ ಓದಿದ್ರು ಕಾಂಟ್ರಡಿಕ್ಟ್ ಆಗೋದಿಲ್ಲ. ಅವ್ರು ಸಮಥಿಂಗ್ ಸ್ಪೆಷಲ್ ತಿಳ್ಕೊಂಡಿದ್ದಾರೆ ಹೊರತು ಅಗೇನೆಸ್ಟ್ ತಿಳ್ಕೊಂಡಿಲ್ಲ. ಅವ್ರ ವಾದ ಏನು ಮಾಡಿದ್ರೆ ಅಂದರೆ ಜನ ಒಪ್ಕೊಂಡ್ಬಿಟ್ರು ತಮಾಷೆ ಅಂತ ಕೇಳಿದರೆ. ಈ ರೀತಿ ಒಪ್ಪಿಸ್ತಾರೆ ತುಂಬ ಜನಗಳನ್ನು. ನೋಡಿದರೆ ಅಪೂರ್ವತ ಇದೆ ನಮ್ಮಲ್ಲಿ, ನಿಮ್ಮಲ್ಲಿ ದ್ವೈತಗಳೆಲ್ಲ ಅಪೂರ್ವತ ಇಲ್ಲ, ನಮ್ಮಲ್ಲಿ ಭಾರಿ ಅಪೂರ್ವತ ಇದೆ. ಅದಕ್ಕೆ ಆಚಾರ್ಯ ಅಪೂರ್ವತ ಶಬ್ದಕ್ಕೆ ಅರ್ಥನೇನೋ ಗೊತ್ತಿಲ್ಲ ಅಂಥೇಳಿ, ಒಬ್ಬರು ಅರ್ಥನೇ ಗೊತ್ತಿಲ್ಲ. ಅವ್ರು ಬಸ್ ಇದೆ ಅಂತ ಹೇಳಿದರು, ಇನ್ನೊಬ್ಬರು ಬಸ್ ಇದೆ ಅಂತ ಹೇಳಿದ, ಇಲ್ಲಿ ಗೊತ್ತಾ ಹತ್ತುವರೆಗೆ ಇದೆ ಅಂತ ಹೇಳಿದ, ಅಪೂರ್ವ ಆಯಿತು. ಇವನು ಏನು ತಿಳಿದ ಹನ್ನೊಂದರಿಂದ ಹತ್ತುವರೆ, ಓ ಗ್ರೇಟ್ ಥ್ಯಾಂಕ್ಸ್ ಅಂತ ಹೇಳಿದೆ. ಅದಕ್ಕೆ ಅದು ಅಪೂರ್ವ, ಬಸ್ ಇಲ್ಲ ಅಂತ ಹೇಳಿದ್ರೆ ಅಪೂರ್ವತ ಆಗ್ತಿರಲಿಲ್ಲ, ಅದು ಹೇಳಿದಕ್ಕೆ ಅಪೂರ್ವತ ಬಂತು. ಅಪೂರ್ವತ ಶಬ್ದನೇ ಹಾಡು ಮಾಡಿಬಿಟ್ಟಿದ್ದು, ಹಾಗಾಗಬಾರ್ದು. ಅಪೂರ್ವತ ಅಂಬೋದು ಒಳ್ಳೆಯದು, ಯಾವ ದೃಷ್ಟಿಯಿಂದ ಸರಿಯಾದ ದೃಷ್ಟಿಯಿಂದ ಅರ್ಥ ಮಾಡಿಕೊಂಡ್ರೆ ಅಪೂರ್ವ ಆಗಬೇಕೇ ಹೊರತು ಕೆಟ್ಟದ ಅಪೂರ್ವ ಆಗಬಾರ್ದು. ಫಸ್ಟ್ ರ್ಯಾಂಕ್ ಬಂದಿದ್ದಾನೆ, ಎಲ್ಲರೂ ಫಸ್ಟ್ ರ್ಯಾಂಕ್ ಅಂತ ಹೇಳಿದ್ರೆ ಏನು ದೊಡ್ಡ ವಿಚಾರ? ನೀವು ಫೇಲ್ ಅಂತ ಹೇಳಿಬಿಟ್ರೆ ಗ್ರೇಟ್ ಅಂತ ತಿಳ್ಕೊಂಡ್ರೆ ಮೋಸ, ಸುಳ್ಳದು. ಕೊನೆ ಎಷ್ಟೋ ಸತ್ತು ಹೋಗ್ತಾರೆ ತಮಾಷೆಗೆ, ಹಾಗಿದೆ ಎಷ್ಟೋ ಕಡೆ. ಪಾಪ ಯಾರೋ ಪಾಸ್ ಆಗಿದ್ದಾರೆ ನಿಜವಾಗಲೂ ಕೂಡ, ಸುಳ್ಳೆ ಫೇಲು ಅಂತ ಹೇಳಿಬಿಟ್ಟಿದ್ದಾರೆ, ಸೂಸೈಡ್ ಮಾಡ್ಕೊಂಡು. ಆಮೇಲೆ ನೋಡಿ ತಮಾಷೆಗೆ ಹೇಳಿದ್ರು, ತಮಾಷೆನ ಇದು ಒಂದು ಸತ್ತೋಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಯಾವುದೇ ದೃಷ್ಟಿಯಿಂದ ಸುಳ್ಳು ಅಪೂರ್ವ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅಪೂರ್ವ ಆಗಬೇಕಂದ್ರೆ ಸತ್ಯವಾಗಿದ್ದು ಅಪೂರ್ವ ಆಗಬೇಕು ಹೊರತು ಸುಳ್ಳಾಗಿ ಅಪೂರ್ವ ಆಗಬಾರ್ದು. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಕಾಂಟ್ರಿಬ್ಯೂಷನ್ ಎಷ್ಟು ದೊಡ್ಡದಿದ್ದು. ಯೋಗ್ಯರಿಗೆ ತಪ್ಪು ಅಂತ ಗೊತ್ತಿರ್ತಿತ್ತು, ಹೇಗೆ ಅಂತ ಹೇಳಕ್ಕೆ ಬರ್ತಿರಲಿಲ್ಲ. ಆಚಾರ್ಯ ಹೇಳ್ದಾಗ ಗೊತ್ತಾಯ್ತು, ಮಧ್ಯಗೆ ಬಿಟ್ಟರೆ ಅನಿಸ್ತಾ ಇತ್ತು ಏನಿದು ಇದರಲ್ಲಿ ನಿರ್ಗುಣ ನಿರ್ಗುಣ ಅಂತ ಹೇಳ್ತಾರೆ. ನೈರ್ಗುಣ್ಯವಾದಿಷು ಜನೇಶ್ವಭಿ ಸಾಗ್ರಹೇಶು, ನೈರ್ಗುಣ್ಯವಾದಿಗಳು ಭಾರಿ ಹೇಳ್ತಾರೆ, ಆದರೆ ಪುರಾಣ ಹೇಳ್ತಿದ್ದಾರೆ ಪಾಪ. ಎಲ್ಲ ದೇವರ ಮಹಿಮೆ ಹೇಳ್ತಾ ಇದೆ, ಎಲ್ಲ ಸಗುಣ ಸಗುಣ ಅಂತ ವೇದಗಳು ಹೇಳ್ತಾ ಇದ್ದರೆ, ಪುರಾಣಗಳು ಹೇಳ್ತಾ ಇದ್ದರೆ, ಇವರು ನೋಡ್ತಾರೆ ನಿರ್ಗುಣ ಬ್ರಹ್ಮ ಅಂತ ಹೇಳ್ತಾರೆ. ಅದು ತಪ್ಪು, ಹೇಗೆ ತಪ್ಪು ಅಂತ ಗೊತ್ತಾಗಬೇಕು ಅಂತ ಯೋಚನೆ ಮಾಡಿ, ಕೊನೆಗೆ ಈ ತಪ್ಪು ಅಂತ ಹೇಳೋ ಮಗ ನನ್ನ ಮಗನೇ ಯಾಕಾಗಬಾರ್ದು ಅಂದ್ಕೊಂಡ್ರು ಆಚಾರ್ಯರು ಬಂದರಾಗ್ತದೆ. ಇದು ಅವ್ರು ಯೋಚನೆ ಮಾಡಿದ ರೀತಿ ಅದು. ಅಂದರೆ ತಪ್ಪು ಅಂತ ನಮ್ಗೆ ಗೊತ್ತಿರ್ತದೆ, ಸಾರು ಚಿಕ್ಕ ಮಕ್ಕಳಿಗೆ ಮುಡಿಸಿಬಿಡ್ತಾರೆ, ಉಪ್ಪು ಹಾಕಿರೋದಿಲ್ಲ ಸಾರಿಗೆ, ಅವ್ರೇನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾರೆ. ಏನಾಗ ಗೊತ್ತಿಲ್ಲ, ಏನಾದ್ರು ಗೊತ್ತಿಲ್ಲ ಅವ್ರಿಗೆ. ಅವ್ರು ನೋಡ್ತಾ ಓ ಉಪ್ಪು ಹಾಕಿಲ್ಲ ಅದು ಇನ್ನೊಬ್ರು, ಅವ್ರು ಉಪ್ಪು ಹಾಕಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ, ಅವ್ರು ಎಂದು ಗೊತ್ತು ಸರಿ ಇಲ್ಲ ಅಂತ ಅಷ್ಟು ಗೊತ್ತಾಗ್ತಾ ಇದೆ, ಗೊತ್ತಾಯ್ತಾ? ಏನೋ ರುಚಿ ಇಲ್ಲ, ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ. ಆಗ ಏನು ಮಿಸ್ಸಿಂಗ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಆಚಾರ ಬರೋದಕ್ಕಿಂತ ಮುಂಚೆ ಸಾತ್ವಿಕರಿಗೆ ಎಲ್ಲರೂ ಕೂಡ ಮಾಯಾವಾದ ಒಪ್ಪಿದ್ರು ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಎಲ್ಲರೂ ಒಪ್ಪಿರಲಿಲ್ಲ, ಆದರೆ ಯಾಕೆ ಒಪ್ಪಬಾರ್ದು ಅಂತ ಹೇಳೋದಕ್ಕೆ ಅವ್ರಿಗೆ ಬರ್ತಿರಲಿಲ್ಲ. ಕೆಲವು ಚೆನ್ನಾಗಿ ತೆಲ್ಬಿಟ್ಟು ಆಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತಿಸ್ತಲ್ಲ, ಆ ಸ್ಥಿತಿಯಲ್ಲಿದ್ದರು. ಆಗಲೇ ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋರ ಭೇಮಹಿ ಕಥಂನು ವಯಂಬತೀತಿ. ಈ ಒಂದು ಹಾಹಾಕಾರ ಅರ್ಥ ಆಗಲಿಕ್ಕೆ ಯಾವುದು ಮಿಸ್ಸಿಂಗ್ ಅಂತ ತೋರಿಸಿಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯ. ಆಗ ಈಶ್ವರ ಅವ್ರ ಪ್ರಕಾರ ಯೋಚನೆ ಮಾಡಿ ಹೋಗಲಿ, ಈಗ ಹೊಸ್ತೇ ಹೇಳಬೇಕು ತಾನೇ, ಆಯಿತು ಹೊಸ್ತೇ ತೋರಿಸ್ತೀವಿ ಅಂತ ಹೇಳ್ತಾ ಹೊಸ್ತೇ ಹೇಳಬೇಕು ನಿಮಗೆ. ಜೀವ ಜೀವ ಭೇದ, ಜೀವ ಜೀವ ಭೇದ ಕಣ್ಣಿಗೆ ಕಾಣುತ್ತೆ ಅಂತ ಹೇಳ್ತೀರಿ, ತಪ್ಪು ಅಂತೇಳಿ. ಜೀವ ಜೀವ ಭೇದ ಕಣ್ಣಿಗೆ ಕಾಣೋದಿಲ್ಲ. ಫಸ್ಟು ಉಗಾದಿ ಕಂಡದಲ್ಲಿ ಬರೀತಾರೆ, ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ. ಇನ್ನೊಂದು ದೇಹ ಇದೆ, ಆ ದೇಹದಲ್ಲಿ ಜೀವ ಇದ್ದಾರೆ ಅಂತ ಯಾಕೆ ಗೊತ್ತಾಯ್ತು? ಸಾತ್ಮ ಜೀವರವರು ಯಾವಾಗ ಗೊತ್ತಾಯ್ತಾ ನಮಗೆ? ಚೇಷ್ಟಾಲಿಂಗೇನ, ಆ ಚಟುವಟಿಕೆ ಚೇಷ್ಟೆ ಮಾಡ್ತಾ ಇದೆ. ಮಲಗಿದ್ದವರು ಗಾಢರಿತ್ಯ ಹೊಡೆದಿದ್ದ ನೋಡಿದ್ರೆ ಡೌಟ್ ಬಂದಾಗ ಸತ್ಕಿತ್ತು ಹೋಗಿದ್ದಾನೆ ಅಂತೇಳಿ, ಈ ಕಡೆ ಮಗಲಾದ ಹಾ ಬದುಕಿದ್ದಾನೆ ಅಂತ ಗ್ಯಾರಂಟಿ ಆಯ್ತು. ಯಾಕೆ ಚೇಷ್ಟೆ ಮಾಡ್ತಾ ಇದ್ದಾನು, ಈಗ ಮೆಲ್ಲಿಗೆ ಮುಟ್ಟಿದ ಕಣ್ಣು ತೆಗೆದ, ಓ ಚೇಷ್ಟೆ ಕಾಣಿಸ್ತಾ ಇದೆ. ಅಂದರೆ ಒಂದು ಬರೀ ಜಡ ಅಲ್ಲ ಅದೇ, ಅಂದರೆ ಜೀವ ಇದ್ದಾನೆ ಅಂತ ಜೀವ ಕಣ್ಣಿಗೆ ಕಾಣೋದಿಲ್ಲ ನೆನಪಿರಲಿ. ಜೀವ ಕಣ್ಣಿಗೆ ಕಾಣೋದೇ ಇಲ್ಲ, ಕಣ್ಣಿಗೆ ಕಾಣೋದು ದೇಹ ಅಷ್ಟೇ. ಜೀವ ಇನ್ಫರ್ಮ್ ಮಾಡ್ತೇವೆ ನಾವು, ಜೀವ ಇದ್ದಾನೆ ಇನ್ಫರ್ಮ್ ಮಾಡ್ತೇವೆ ಹೊರತು ಜೀವ ಎಂದು ಕಣ್ಣಿಗೆ ಕಾಣೋದಿಲ್ಲ. ಯಾಕೆ ಚೇತನ, ಚೇತನ ಎಂದು ಕಣ್ಣಿಗೆ ಕಾಣೋದೇ ಇಲ್ಲ. ಇವ ಸರಿಯಾಗಿ ತಿಳ್ಕೋಬೇಕು. ದೇವರೇ ಅಂತ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಪ್ರಶ್ನೆ ಜೀವ ಯಾತ ಕಣ್ಣಿಗೆ ಕಾಣೋದಿಲ್ಲ ಫಸ್ಟ್ ಹೇಳಿ ಅಂತ ಹೇಳಿದ್ದಾರೆ. ಜೀವ ಕಂಡಿದ್ರೆ ದೇವರೇ ಕಾಣೋದಿಲ್ಲ ಅಂತ ಹೇಳಿದ್ರು. ಇವೆಲ್ಲ ಕಾಣ್ತಾರೆ ಜೀವ ಅಲ್ಲ, ದೇಹಗಳವೆಲ್ಲ ಕೂಡ ದೇಹಗಳು. ನಾವು ಜೀವ ಅಂತ ಇನ್ಫಾರ್ಮ್ ಮಾಡ್ತೇವೆ ಅಷ್ಟೇ, ಒಳಗೆ ಜೀವ ಇದ್ದಾನೆ. ಯಾಕೆ ಈ ಚೇಷ್ಟೆ ಮಾಡೋದಕ್ಕೆ ಯಾವುದಕ್ಕೆ ಬರೋದಿಲ್ಲ? ಜಡಕ್ಕೆ ಬರೋದಿಲ್ಲ. ಸೊ ಮಾಡ್ತೇನೆ ಅಂಥೇಳಿ ಚೇಷ್ಟೆ ಕರ್ಣದ ಚೇಷ್ಟೆ ಅಲ್ಲ, ಚೇಷ್ಟೆ ಮಾಡ್ತಾನೆ ಅಂತ ಆಚಾರದ ಚೇಷ್ಟೆ ಅಲ್ಲ. ಎನಿ ಆ್ಯಕ್ಷನ್ ಇಸ್ ಕಾಲ್ಡ್ ಚೇತಿ, ಎನಿ ಆ್ಯಕ್ಟಿವಿಟಿ ಅದನ್ನು ಚೇಷ್ಟ ಅಂತ ಕರೀತಾರೆ. ಅದನ್ನು ಮಾಡಬೇಕಾದ್ರೆ ಚೇತನ ಆಗಿರಲೇಬೇಕು. ಆಚೆ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ನಾವು ಕೂತಿದ್ದೇವೆ, ಒಂದು ಅಕ್ಕಿ ಕಾಳು ಹೋಗ್ತಾ ಇದೆ, ಅಕ್ಕಿ ಕಾಳು ಹೋಗ್ತಾ ಇದೆ ನೋಡ್ದ, ಅರೆ ಅಕ್ಕಿ ಹೋಗುತ್ತೆ ಅಂತ ತಿಳ್ಕೊಳ್ಳೋದು ಯಾರು ಕೂಡ? ಓಹೋ ಆಚಾರ್ಯ ಒಳ್ಳೆ ಬರೀತಾರೆ, ಸರ್ಪ ತಂಡುಲ ದೃಷ್ಟ್ಯ, ಅದರ ಮೂವಾಗ ತಂಡುಲ ನೋಡಿದಾಗ ದೇಯ ತತ್ರ ಪಿಪೀಲಿಕ, ಓ ಇರಿವೆ ಹೊತ್ಕೊಂಡು ಹೋಗ್ತೇನೆ ಅಂತ ಅರ್ಥ. ನಮ್ಮ ಇರಿವೆ ಕಣ್ಣೇ ಕಾಣ್ತಾ ಇಲ್ಲ, ಮೂಮೆಂಟ್ ಇದೆ ಅಂದರೆ ಯಾವುದೋ ಒಂದು ಚೇತನ ಹೋಯ್ತಾ ಇದೆ, ಅದು ಚೇತನ. ಅದಕ್ಕೆ ಅಚೇತನಕ್ಕೆ ಮೂಮೆಂಟ್ ಇಲ್ಲ. ಫಿಸಿಕ್ಸ್ ಇದು ಬೇಸಿಕ್ ಲಾ, ಅದು ಮ್ಯಾಟರ್ ಬೈ ಇಟ್ ಸೆಲ್ಫ್ ಕೆನಾಟ್ ಮೂವ್, ಅಥವಾ ಮೂವ್ ಆಗ್ತಿದ್ರೆ ಬೈ ಇಟ್ ಸೆಲ್ಫ್ ಇಟ್ ಕೆನಾಟ್ ಸ್ಟಾಪ್, ಬಟ್ ಇಟ್ ಕ್ಯಾನ್ ನೀದರ್ ಮೂವ್ ನಾಟ್ ಸ್ಟಾಪ್. ಆದ್ದರಿಂದ ಚೇತನದ ಲಕ್ಷಣ ಅದನ್ನೇ ಚೇಷ್ಟ ಅಂತ ಕರೆದಿ. ಎಕ್ಸ್ಟರ್ನಲ್ ಫೋರ್ಸ್ ಬೇಕದಕ್ಕೆ. ಜೀವನಿಗೆ ಎಕ್ಸ್ಟರ್ನಲ್ ಫೋರ್ಸ್ ಬೇಕಾದರೆ ಇಲ್ಲ, ಜೀವನ ಸೆಲ್ಫ್ ಇದ್ದಿದೆ, ಆ ಜೀವನ ಇದ್ದೆ ಜಡಕ್ಕಿಲ್ಲ. ಅದಕ್ಕೋಸ್ಕರ ಜಡನ ಡಿಫೈನ್ ಮಾಡಬೇಕಾದ್ರೆ ಯಾವುದು ಸ್ವಂತ ಆ್ಯಕ್ಷನ್ ಹೊಂದಿಲ್ವೋ ಅದನ್ನು ಜಡ ಅಂತ ಕರಿಬೇಕು. ದೇಹಗಳು ಡೆಡ್ ಬಾಡಿ ಇದೆ, ನೋ ಆ್ಯಕ್ಷನ್, ಡೆಡ್ ಬಾಡಿ ಏನು ಮಾಡ್ತಾ, ಅದು ಬರೀ ಬಾಡಿ, ಚೇತನ ಅಂತ ಕರೀತಾರೆ, ಬರೀ ಬಾಡಿ ಅಷ್ಟೇ. ಅದು ಬಾಡಿ, ಇದು ಚೇತನ. ಸೊ ಚೇತನ ಕಣ್ಣಿಗೆ ಕಾಣಲೇ ಇಲ್ಲ ಪನಿಗೂ ಕೂಡ. ತಮಾಷೆ ಅಂದರೆ ಚೇತನ ಒಬ್ಬರು ಸತ್ತೋಗಿರ್ತಾರೆ ಆ್ಯಕ್ಚುಲಿ ಕೂಡ, ಅದು ಡಾಕ್ಟ್ರಿಗೆ ಕರೀತಾರೆ, ಸರ್ಟಿಫೈ ಮಾಡಬೇಕು ಸತ್ತಿದ್ದಾನೆ ಅಂತ ಹೇಳಿಬಿಟ್ಟು. ಅದು ಎಷ್ಟು ಕಷ್ಟ ಗೊತ್ತಾಯ್ತಾ? ಆ ಸರ್ಟಿಫೈ ಸುಮ್ಮನೆ ನೋಡಿರ್ತಾರೆ, ಸರ್ಟಿಫೈ ಮಾಡೋದಿಲ್ಲ, ಟೆಸ್ಟ್ಗಳು ಮಾಡಿ ಆಮೇಲೆ ಸರ್ಟಿಫೈ ಮಾಡ್ತಾರೆ. ಅಲ್ಲಿಗೂ ಬದುಕ್ತವ್ರಿರ್ತಾರೆ ಕೆಲವರೆಲ್ಲ, ಪೇಪರಲ್ಲಿ ನೋಡಿರ್ಬೇಕಲ್ಲ ಕೂಡ ಗೊತ್ತಾಯ್ತಲ್ಲ. ಸತ್ ಮೇಲೂ ಕೂಡ ಸ್ವಲ್ಪ ಹೊತ್ತು ಬದುಕಿದ್ದು ಕಂಡಿದೆ, ಆಮೇಲೆ ಕೆಲವರು ನಿಜವಾಗ್ಲೂ ಆಮೇಲೆ ಬದುಕಿದ್ದಾರೆ. ಇದು ಸೈನ್ಸ್ ಒಪ್ಪಿದೆ ಇದನ್ನು. ಸೊ ಮೋಹನದಾಸರ ಕತೆ ಸತ್ಯ ಅಂತ ಆಯ್ತಾಗ, ಸತ್ಯವಾದ ಕತೆ ಸತ್ಯ ಅಂತ ಆಯ್ತು. ಪುರಾಣದಲ್ಲಿ ಕತೆ ಕೇಳಿದ್ವಲ್ಲ, ಈ ಕತೆ ಕೇಳಿದಾಗ ಇವತ್ತು ಪೇಪರ್ ಅದೇನು ಸ್ವಲ್ಪ 2000 ಜನ ಇನ್ವೆಸ್ಟಿಗೇಟ್ ಮಾಡಿ ಆ ಸಿಸ್ಟಮೆಟಿಕ್ ಸ್ಟಡಿ ಮಾಡಿರೋದು, ಸುಮ್ಮನೆ ಹ್ಯಾಪಿಡ ಹೇಳಿರೋದಲ್ಲ, ಸಿಸ್ಟಮೆಟಿಕ್ ಸ್ಟಡಿ ಮಾಡಿಬಿಟ್ಟು ಸತ್ಯ ಆ್ಯಕ್ಚುಲಿ ಡೆಡ್ ಅಂತ ಡಿಕ್ಲೇರ್ ಮಾಡಿದ್ದೆ ಅವರು ಕೂಡ, ಆಮೇಲೆ ಬದುಕಿದ್ದಾನೆ. ಅಷ್ಟೊತ್ತು ಸತ್ತಿದ್ದಾನೆ ಆ್ಯಕ್ಚುಲಿ, ಅಷ್ಟೊತ್ತು ಸತ್ತಿದ್ದಾನೆ. ಅವನು ಹೇಳ್ತಾನೆ, ನಮ್ಮ ಮೂಲೆಯಲ್ಲಿ ಎಲ್ಲ ನೋಡ್ತಾ ಇದ್ದೆ, ಮಾಡೋದೆಲ್ಲ ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಅದು ಚೇತನ ಇದೆ ಅಂತ ಆಯ್ತಲ್ಲ, ನಮಗೆ ಈಗ ಗೊತ್ತಾಗುತ್ತೆ. ಸತ್ಯ ಶವ ಸಂಸ್ಕಾರ ಮಾಡ್ತಿರ್ತಾರ, ನೋಡ್ತಾ ಇರ್ತದೆ ಚೇತನ. ಗರುಡ ಪುರಾಣ ಹೇಳ್ತೀವಿ ಮಾತನ್ನು, ವಿಜ್ಞಾನಿಗಳು ಪಾಪ ಇಷ್ಟು ಕಷ್ಟಪಟ್ಟು ಹೇಳಿದ್ರೆ ಗರುಡ ಪುರಾಣ ಎಲ್ಲೇ ಹೊರಟ್ಬಿಟ್ಟಿದೆ. ಅದು ನೋಡ್ತಾ ಇರ್ತಾರೆ ಚೇತನ, ಆಮೇಲೆ ಎಲ್ಲ ಅದ್ರ ಮುಟ್ಟತ್ತೋನು ಮುಟ್ಟತ್ತೆ ಅಂತ ಗೊತ್ತಾಯ್ತು. ಈಗ ಮುಟ್ಟತ್ತೆ, ಗ್ಯಾರಂಟಿ ಮುಟ್ಟತ್ತೆ. ಅವ್ರು ನೋಡಿದ್ರೆ ಇರ್ತಾರಲ್ಲ ಈಗಾಗಲೇ, ಇದನ್ನು ನೋಡಿದ ಮೇಲಾದ್ರೂ ನಮ್ಮ ಜನ ಚೇಂಜ್ ಆಗಬೇಕು, ಇದು ಕೇಳಿದ ಮೇಲಾದರೂ ಜನ ಚೇಂಜ್ ಆಗಬೇಕು. ಶಾಸ್ತ್ರ ಓದಿದರೂ ದೇವರ ಜೀವ ಇದೆ, ಸೈನ್ಸ್ ಓದಿದರೂ ಜೀವ ಇದೆ, ಇದರ ಸಾಧ್ಯ ಇರಲಿಲ್ಲ. ಸೊ ಜೀವ ಬೇರೆ, ಅದು ಇನ್ಫಾರ್ಮ್ ಮಾಡ್ತೇವೆ, ಇನ್ನು ಮತ್ತೆ ಮುಂದೆ ಹೋಗಬೇಕು. ಆಚಾರ್ಯ ಎಲ್ಲ ಸಿಸ್ಟಮೆಟಿಕ್ ಹೇಳ, ಅವೆಲ್ಲ ನಿಜವಾಗಿ ಆದರೆ ಗಂಟೆ 2 ಗಂಟೆ ಹೇಳೋದಲ್ಲ, ಅದೆಲ್ಲ ಕೂಡ ಸುಮ್ಮನೆ ಸಾಮಾನ್ಯ ಹೇಳ್ತಿರೋದಷ್ಟೇ. ಒಂದು ದೇಹ, ಅದು ಪೂರ್ತಿ ಜಡ, ಆದರೆ ಮೂವ್ ಆಗ್ತಾ ಇದೆ, ಓ ಚೇತನ ಇದ್ದೇನೆ ಅಂತ ಆಯ್ತು, ಚೇತನ ಇದ್ದಾನೆ ಅಂತ ಆಯ್ತು. ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕ್ಕಾದರೆ ಒಳ್ಳೆ ರೀತಿ ಸಮರ್ಥನೆ ಮಾಡ್ತಾರೆ. ಒಬ್ಬ ತಂದೆ ಇದ್ದಾನೆ, ತಂದೆ ಇದ್ದ ಪ್ರತಿ ದಿವಸ ಬೆಳಗಾನ ಬರ್ತಿರುತ್ತೆ, ತಂದೆ ಮಗನಿಂದ ತಂದೆಯ ಕೊಲೆ ಅಂತ ಬರುತ್ತೆ, ಮಗನಿಂದ ತಂದೆಯ ಕೊಲೆ, ತಂದೆ ಬದುಕಿದ್ದ ಕೊಂದ ಹಾಕ್ತಾ ಕೇಸ್ ಆಯಿತು, ಸತ್ತೋದ ಕೊಲೆ ಅಂತ ಆಗೋಯ್ತು. ತಮಾಷೆ, ಅದೇ ತಂದೆ ಸತ್ತೋಗಿದ್ದಾನೆ, ಮಗ ಆಗ ಅವನ್ನ ದಹನ ಮಾಡ್ತಾನೆ. ಕೊಲೆ ಅಂತ ಯಾರು ಕೇಸ್ ಹಾಕ್ತಾರೆ ಅಂತ ಕೇಳ್ತಾರೆ ವಾದಿರಾಜ. ಕೊಲೆ ಅಂತ ಕರೀತಾರೆ ಅದನ್ನು, ದಹನ, ಅದು ಸಂಸ್ಕಾರ ಹೊರತು ಕೊಲೆ ಅಂತ ಕರೆಯೋದಿಲ್ಲ. ತಾನೇ ಕೊಂದು ಕೊಲೆ ಮಾಡಿ ದಹನ ಮಾಡಿದರೆ ಪ್ರತೀತಿ ಆಗ್ತದೆ, ಅದು ಇನ್ನೊಂದು ಕೊಲೆ ಅಂತೇನೆ. ತಾನೇ ಕೊಂದು ದಹನ ಮಾಡಿದರೆ ಅವನು ಸಾಯಬೇಕು, ಸತ್ಮೇಲೆ ದಹನ ಮಾಡಿದರೆ ಒಬ್ಬ ಒಳ್ಳೆ ಮಗ ಅಂತ, ಅದು ಕ್ರೆಡಿಟ್ ಅವನಿಗೆ. ಮತ್ತೆ ಮಗ ಅಂದರೆ ಹೀಗಿರಬೇಕು, ಒಳ್ಳೆ ರೀತಿ ಸಂಸ್ಕಾರ, ತಂದೆ ತಾಯಿ ನೋಡ್ಕೊಂಡಿದ್ದಾನೆ, ಭಾರಿ ಗ್ರೇಟ್ ಅಂತ ಕರೀತಾರೆ. ಅದು ನಾವು ನೋಡಿದ್ರೆ ಎಷ್ಟು ಡಿಫರೆನ್ಸ್ ಇದೆ ಗೊತ್ತಾಯ್ತೆ. ಈಗ ದೇಹನೇ ಚೇತನ ಅಂತ ಚಾರ್ವಾಕರ ವಾದ, ದೇಹ ಬಿಟ್ಟು ಬೇರೆ ಚೇತನ ಇಲ್ಲ, ದೇಹನೇ ಚೇತನ ಅಂತ ಕರಿತೀಯಲ್ಲ. ಮತ್ತು ಬದುಕಿದ್ದಾಗ ಕೊಂದ್ರೆ ಆಯ್ತಲ್ಲ, ಮತ್ತೆ ಯೋಚನೆ ಮಾಡಿ, ಬದುಕಿದ ದಾನ ಮಾಡಿಬಿಟ್ರೆ ಆಯ್ತಲ್ಲ, ಚೇತನ ಕಿಕ್ಕಾಗಲಿಲ್ಲ ಅದಕ್ಕೆ ಅಂತ ಕೇಳಿದರೆ, ನಿಮ್ಮ ಪ್ರಕಾರ ಚೇತನ ಇಲ್ವಲ್ಲ. ಯಾವ ಕೋರ್ಟು ಒಪ್ಪೋದಿಲ್ಲ ತಮಾಷೆ ಅಂದರೆ, ಚಾರ್ವಾಕನವಾದ ಯಾವ ಕೋರ್ಟು ಒಪ್ಪೋದಿಲ್ಲ ಅಂದರೆ, ಕೋರ್ಟ್ ಪ್ರಕಾರ ಕೂಡ ಚಾರ್ವಾಕವಾದ ಸತ್ಯ ಸುಳ್ಳಾಗಲಿಕ್ಕೆ ಸಾಧ್ಯ, ಎಂದೂ ಸತ್ಯ ಆಗೋ ಚಾನ್ಸೇ ಇಲ್ಲ. ಅಂದರೆ ನಿತ್ಯದ ಎಕ್ಸ್ಪೀರಿಯನ್ಸ್ ಇದ್ದ ನಮ್ಮ ಕಾಮನ್ ಸೆನ್ಸ್ ಒಪ್ಕೊಂಡಿಲ್ಲ. ಚಾರ್ವಾಕರು ಹೇಗೆಲ್ಲ ಮಾಡೋದಾದರೆ ತೋರಿಸ್ದೆ ಬದುಕಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಜೀವನದಲ್ಲಿ. ಚೇತನ ಒಪ್ಪಲೇಬೇಕಾಗತ್ತೆ, ಚೇತನ ಬೇರೆ ದೇಹ ಬೇರೆ. ಯಾರೋ ವ್ಯಕ್ತಿನ ಬಂದರು ಅಂತ ಕರೀತಾರೆ, ಸತ್ತೋಗಿರ್ತಾರೆ, ಬಾಡಿ ಬಂತು ಅಂತಾರೆ, ಎಷ್ಟು ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಅವರು ಬಂದರು ಹೋಗಿದ್ರೆ ಬಾಡಿ ಬಂತು ಅಂತ ಹೇಳ್ತಾರೆ, ಅವರಿಲ್ಲ ಈಗ, ಅವ್ರು ಹೋಗಿಬಿಟ್ಟಿದ್ದಾರೆ, ಬಾಡಿ ಬಂತು. ಅಂದರೆ ದೇಹ ಬೇರೆ ಜೀವ ಬೇರೆ ಅಂತ ಒಪ್ಕೊಂಡಾಗಲಿಲ್ಲ, ಈಗ ದೇಹ ಬೇರೆ ಜೀವ ಬೇರೆ ಎರಡಾಯಿತು. ಆಮೇಲೆ ಇನ್ನೂ ಮುಂದೆ ಹೋಗೋಣ, ಎರಡು ಸಾಕಲ್ಲ, ದೇವರೇ ಆತಕ್ಕೆ ಬೇಕು. ನೀವೇನು ಹೇಳಿದಿರಿ, ಯಾವುದಕ್ಕೆ ಸ್ವಂತ ಪ್ರವೃತ್ತಿ ಇಲ್ಲ, ಸ್ವತಃ ಪ್ರವೃತ್ತಿ ಇಲ್ಲ, ಅದು ಜಡ ಅಂದ್ರಿ. ಚೇತನ ಇದ್ದರೆ ಪ್ರವೃತ್ತಿ ಆಯ್ತಲ್ಲ, ಸಾಕು, ಜೀವ ಇದ್ದರೆ ಸಾಕಲ್ಲ, ಮತ್ತೆ ಆಯ್ತಕ್ಕೆ ಅಂತ ಪ್ರಶ್ನೆ ಬರುತ್ತೆ. ಕೆಲವು ಮತ ಸ್ಟಾಪ್ ಆಗಿದೆ ಅಲ್ಲಿ, ದೇವರವರಿಗೂ ಹೋಗಲಿಲ್ಲ ಅವರು, ಜೀವ ಸ್ಟಾಪ್ ಮಾಡ್ಕೊಂಡ್ಬಿಟ್ಟಿದ್ದ. ದೇಹ ಒಪ್ಕೊಂಡವನು ಚಾರ್ವಾಕ, ಸ್ವಲ್ಪ ಮೇಲೆ ಒಪ್ಕೊಂಡವ್ರು, ಕೆಲವು ಮತದವರು ಸ್ವಲ್ಪ ಮೇಲೆ ಒಪ್ಪ, ಚೇತನ ಒಪ್ಕೊಂಡ್ಬಿಟ್ರು, ದೇವ್ರನ್ನ ಒಪ್ಪಲಿಲ್ಲ. ಹೇಳ್ತಾರೆ ಅದು ಸಾಧ್ಯ ಇಲ್ಲ ಅಂತೇಳಿ, ಬರೀ ಚೇತನ ಒಪ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಯಾತಕ್ಕೆ? ಅವನಿಗೆ ಏನಿಲ್ಲ ಗೊತ್ತಾ? ಸ್ವತಃ ಪ್ರವೃತ್ತಿ ಅಂದರೆ ಸ್ವಾತಂತ್ರ್ಯನ ಪ್ರವೃತ್ತಿ ಅವನಿಗಿಲ್ಲ, ಜೀವನಿಗೆ ಸ್ವಾತಂತ್ರ್ಯನ ಪ್ರವೃತ್ತಿ ಇಲ್ಲ. ದೇರ್ ಫೋರ್ ದೇಹ ಮೂವ್ ಆಗಬೇಕಾದ್ರೆ ಏನು ಬೇಕೋ, ಒಳಗೆ ಚೇತನ ಬೇಕು. ಚೇತನ ಸ್ವಾತಂತ್ರ್ಯ ಇಲ್ಲ. ಅದಕ್ಕೆ ಯಾರು ಬೇಕೋ ಪರಮಚೇತನ ಬೇಕು, ಅವನೇ ದೇವರು ಅಂತ ಕರೀತಾರೆ. ನಮ್ಮ ದೇಹದೊಳಗೆ ಜೀವ ಇದೆ, ಜೀವನೊಳಗೆ ದೇವರಿದ್ದಾರೆ. ಪಂಚಭೇದ ಬಂದೋಯ್ತು ತಕ್ಷಣ, ಪಂಚಭೇದ ಬಂತು. ಆ ಮೂರು ಒಪ್ಕೊಂಡ ತಕ್ಷಣ ಪಂಚಭೇದ ಗ್ಯಾರಂಟಿ. ಆಫೀಸ್ಗೆ ಹೋಗಿ, ಆಫೀಸ್ನಲ್ಲೂ ಕೂಡ ಮೊದಲು ಆಫೀಸ್ ಇದೆ ಜಡ, ಎಷ್ಟೋ ಜನ ಸ್ಟಾಫ್ ಇದ್ದಾರೆ, ಅವರೆಲ್ಲ ಚೇತನಗಳೇ. ಆದರೆ ಯಾರಿಗೂ ಇಂಡಿಪೆಂಡೆಂಟ್ ಇಲ್ಲ. ಬಾಸ್ ಇದ್ದಾನೆ, ಅವನಿಂದ ಅವನಿಗೆ ಬಂದರೆ ಕೆಲಸ ಆಗ ಇದು ನೋ ಸಿಗ್ನೇ. ಅವ್ರು ಕೆಲಸ ಇಲ್ಲ, ಎಲ್ಲ ಅಳ್ತಿ ಹೊಡೆತಾ ಕೂತಿರ್ತಾರೆ. ಫೈಲ್ ಅಳ್ತಿ ಹೊಡೆಯೋಕ್ಕೆ ಮಾತ್ರ ಸ್ವಾತಂತ್ರ್ಯ, ಇದಕ್ಕೆ ಸ್ವಾತಂತ್ರ್ಯ ಇಲ್ಲ. ಬಂದ ತಕ್ಷಣ ಸರಿ ಯಾವ ಫೈಲೂ ಮೂವ್ ಆಗೋದಿಲ್ಲ ಅವ್ನು ಬರೋವರಿಗೂ ಕೂಡ. ಯಾತಕ್ಕೆ ಸ್ವತಂತ್ರ ಅವ್ರು, ಇಡೀ ಬಾಸಿ ಬಾಸ್ ಅವ್ರು. ಸೊ ಬಾಸು, ಸ್ಟಾಫು, ಬಿಲ್ಡಿಂಗು, ಅರ್ಥ ಆಯ್ತಾ? ಬಿಲ್ಡಿಂಗ್ ಅಂದರೆ ದೇಹ, ಒಡಗಿರ ಸ್ಟಾಫ್ ಅಂದರೆ ಜೀವ, ಒಡಗಿರ ಆಫೀಸರ್ ಅಂದರೆ ಭಗವಂತ. ಅದಕ್ಕೆ ಜಗನ್ನಾಥ ಅಂತ ದೇವರಿಗೆ ಹೆಸರು. ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ ಇದೆ, ನನ್ನ ಕೈಲಿ ಆಗೋದಿಲ್ಲ, ನಾನು ಮಾಡ್ತೇನೆ, ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನಾನು ಮಾಡಿಬಿಟ್ನ. ನಮ್ಮ ಅನುಭವ ನೋಡಿ, ನಾನು ಮಾಡಿಬಿಟ್ಟ, ಎಷ್ಟು ಆಶ್ಚರ್ಯ ನಮಗೆ, ಎಷ್ಟೋ ಸತ್ತರ್ಸ್ ನಾವು ಮಾಡಿಬಿಟ್ನ ಅಂದರೆ ಯಾರೋ ಮಾಡಿಸಿದ್ದಾರೆ ಅಂತ ಅರ್ಥ. ನಾನು ಮಾಡಿಬಿಟ್ನ ಇಲ್ಲ, ಯಾರೋ ಮಾಡಿಸಿದ್ದಾರೆ. ನಾನು ಮಾಡಿದೆ ಅಂತ ಕೆಲವು ಕನಸುತ್ತೆ, ನಾನು ಮಾಡಿಲ್ಲ ಅಂತ ಕೆಲವು ಕನಸುತ್ತೆ. ನಾವು ಮಾಡಿಲ್ಲ ಅಂತ ಅನಿಸಿದಾಗ ಇನ್ನೊಬ್ಬರು ಮಾಡಿದ್ದ ಮಾಡಿಸಿದ್ದೇನೆ ಅಂತ ಆಯ್ತಲ್ಲ. ಹಾಗಿದ್ದರೆ ಅವನೇ, ನಾವು ಮಾಡಿದ್ದೇವೆ ಅಂತ ತಿಳ್ಕೊಂಡಿದ್ದು ಮಾಡಿಸಿದ್ದು ಅವನೇನೆ. ಅರ್ಥ ಆಯ್ತಾ? ಫ್ರಮ್ ಅನ್ನೋನ್ ಟು ನೋನ್ ಬರಬೇಕು, ನೋನ್ ಟು ಅನ್ನೋನ್ ಹೋಗಬೇಕು. ನಾವು ಎಲ್ಲಿ ಮಾಡಿಲ್ಲ ಅಂತ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆದೋಗ್ಬಿಡುತ್ತೆ. ಆಮೇಲೆ ನೋಡ್ತಾನೆ, ಅವನಿಗೆ ಆಶ್ಚರ್ಯ ಆಗುತ್ತೆ. ಬಿಟ್ಟುಬಿಡಿ, ಅವ್ರು ಚಿಕ್ಕ ವಯಸ್ಸು ಏನು ಹಾರ್ತಾನೆ, ಓಡ್ತಾನೆ, ಏನೇನೋ ಮಾಡ್ತಿರ್ತಾನೆ, ವಯಸ್ಸಾಗಿಬಿಡುತ್ತೆ. ಹಿಂದೆ ಹೇಳಿದ್ದೆ ನಾನು, ಮೌಂಟ್ ಎವರೆಸ್ಟ್ ಹತ್ತಿದೆ ಇವನಿಗೆ, ಅವನಿಗೆ ಆನರ್ ಮಾಡಬೇಕು ಅಂತ ಕರೆದಿದ್ದಾರೆ. ಮೌಂಟ್ ಎವರೆಸ್ಟ್ ಹತ್ತಿದ್ದು ಅವ್ನು ಗೊತ್ತಾಯ್ತಾ? ಅವನು ಹಣ್ಣು ಮುದುಕ ಪಾಪ, ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ, ದೊಡ್ಡ ಪ್ರೋಗ್ರಾಮ್ ಅವನಿಗೆ, ಸನ್ಮಾನ ಸಮಾರಂಭ ಬಂದಿದ್ದಾರೆ. ಅವನ್ನ ಡಯಾಸ್ ಹತ್ತಬೇಕಾಗಿದೆ, ಎರಡೆರಡು ಡಯಾಸನ ಎತ್ತಿ ತಂದು ಕುಡಿಸ್ತಾರೆ ಅದ್ರ ಮೇಲೆ ಅವನ್ನ. ಅವನುಗಳೋ ತಡ್ತಿರ್ತಾನೆ, ಸನ್ಮಾನ ಮಾಡಿದ್ದಕ್ಕೆ ಯಾಕೆ ಕಡತಿ ಅಂತ ಕೇಳಿದ್ರೆ, ಸನ್ಮಾನ ಮಾಡೋಕೆ ಅಳೋದಿಲ್ಲ, ಮೌಂಟ್ ಎವರೆಸ್ಟ್ ಹತ್ತು ನಾನು ಡಯಾಸ್ ಹತ್ತಕ್ಕೆ ಬರ್ತಾ ಇಲ್ಲ ಅಂತ. ಡಯಾಸ್ ಹತ್ತಕ್ಕೆ ಬರ್ತಾ ಇಲ್ಲ, ಅದೇ ದೇಹ ಅದೇ ಚೇತನ, ನಾನು ಹತ್ತಿದ್ದೆ ಅಂತ ಅದೇ ಚೇತನ, ಚೇತನ ಚೇಂಜ್ ಆಗಿಲ್ಲ, ದೇಹ ಅದೇ. ಆದರೆ ಅವತ್ತು ನಾನು ಹತ್ತಿವತ್ತು ಹತ್ತಕ್ಕಾಗ್ತಾ, ಡಯಾಸ್ ಹತ್ತಕ್ಕಾಗ್ತಾ ಇಲ್ಲ ಅಂದರೆ ಹತ್ತಿಸ್ತವನು ಬೇರೆ ಇದ್ದಾನೆ ಅಂತ ಇದ್ದೆ. ಹತ್ತಿಸ್ತವ ಅವನೇ ದೇವರು ಅಂದ್ರೆ ಅವನೇನೆ, ಬಹಳ ಸರಳ. ಜೀವನದಲ್ಲಿ ದೇವರನ್ನು ಒಪ್ಪಿಸೋದು ಭಾರಿ ಸು ಇಲ್ಲ ಅಂತ ಹೇಳೋದೇ ಕಷ್ಟ. ಆ ಲೆಕ್ಕದಲ್ಲಿ ನಾವೆಂತ ಯೂಸ್ ಒಪ್ಪಿಸೋದು ಕಷ್ಟ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಮ್ಗೆ ಏನಾಗಿದೆ ಗೊತ್ತಾ? ಹೇಳೋ ವ್ಯವಸ್ಥೆ ಎಲ್ಲೂ ಇಲ್ಲ, ಅದಕ್ಕೆ ಭಜಿತಿಯಾಗಿರೋ ಆಚಾರ್ಯ ಎಷ್ಟು ಸಿಂಪಲ್ಲಾಗಿ ಬರೀತಾರೆ. ಬಾಲಸಂಗಮಿ ಬೋಧ ಎದ್ದು ವಾಕ್ಯಾರ್ಥ ಮಾಡಿದ್ರೆ ಬೇಕಾದಷ್ಟಿದೆ, ವಾಕ್ಯಾರ್ಥ ಮಾಡಿ ವಿದ್ವಾಂಸನ್ನು ಸೋಲಿಸ್ತಾರೆ, ಚಿಕ್ಕವರಿಗೂ ಕನ್ವಿನ್ಸ್ ಮಾಡಿಸ್ತಾರೆ. ಇದು ಎರಡು ದೊಡ್ಡದು. ಇವತ್ತು ನಾವೇನು ತಿಳ್ಕೊಂಡಿದ್ದೇವೆ, ಶಾಸ್ತ್ರ ಅಂದರೆ ಬರೀ ಪಂಡಿತರಿ ಮಾತ್ರ ಅಂತಲ್ಲ. ಇವತ್ತು ಅನ್ನ ಅಂದರೆ ಆರೋಗ್ಯವಂತನೇ ಬೇಕು, ರೋಗಿಗೂ ಅನ್ನ ಬೇಕು. ಗೊತ್ತಿರಲಿ, ಆರೋಗ್ಯವಂತನಿಗೆ ವೆರೈಟಿ ವೆರೈಟಿ ಅನ್ನ ಬೇಕು, ರೋಗಿ ಬದುಕಲಿಕ್ಕೆ ಅಷ್ಟು ಎಷ್ಟು ಅನ್ನ ಬೇಕೇ ಬೇಕು. ಅವ್ನಿಗೆ ಗ್ಲೂಕೋಸ್ ಸಾರ ಹಾಕ್ಬೇಕು, ಕೊನೆ ಪಡ್ರಿ ಡ್ರಿಪ್ ಸಾರ ಹಾಕ್ಬೇಕು, ಸತ್ತೋಗ್ಬಿಡ್ತಾರೆ. ಇವತ್ತು ಯಾವಾಗಲೂ ಕೂಡ ನಮ್ಮಲ್ಲಿ ಒಂದು ಇವತ್ತೇನು ಬಂದಿದೆ, ಓದಿದರೆ ಪಂಡಿತರಾಗಿ ಓದಬೇಕು, ಇಲ್ಲವರು ಏನು ಓದಬಾರದು ತಿಳ್ಕೊಬಿಡೋದು ತಪ್ಪದು. ತನ್ನ ಶಕ್ತಿಗತ ಪ್ರತಿಯೊಬ್ಬರು ಜ್ಞಾನ ಸಂಪಾದನೆ ಮಾಡಬೇಕು, ಆ ಜ್ಞಾನದ ಮುಂದೆ ಡೆವಲಪ್ ಆಗಲಿಕ್ಕೆ ಬೇಕಷ್ಟು ಅವಕಾಶ ಇರುತ್ತೆ. ಇವತ್ತು ತಾನೇ ಯಾರೋ ತನ್ನ ದೇಹವೇ ಯಾರೋ, ದಾಸರ ಮಾತು ಅದೇನೆ, ತಾನೇ ಯಾರೋ ತನ್ನ ದೇಹವೇ ಯಾರೋ. ಅವ್ರು ಹೇಳ್ತಾರೆ, ಅರಿತು ಪೆಡನೆಂದು ಪೇಳ್ಬರು ಬುಧ ಜನ, ಮೊದಲು ಹೆಡ ಅಲ್ಲ ಸತ್ಮೇಲೆ ಹೆಡ, ಕರುಣಾಭಿಮಾನಿಸುರರು ದೇಹವರು ಬಿಡಲು, ಕುರುಡ ಕಿವುಡನು ಮೂಕನೆಂದೆನಿಸುವ, ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನು ಅರಿತು ಪೆಡನೆಂದು ಪೇಳುವರು ಬುಧ ಜನ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮಗೆ ಜಡದ ಜ್ಞಾನ ಬಂತು, ಜೀವನ ಜ್ಞಾನ ಬಂತು, ಪ್ರವೃತ್ತಿಗೋಸ್ಕರ ದೇವರ ಜ್ಞಾನ ಬಂತು. ಸೊ ಪ್ರವೃತ್ತಿ ಇಲ್ಲದ್ದು ಜಡ, ಪರಾಧೀನ ಪ್ರವೃತ್ತಿ ಇರೋದು ಜೀವ, ಸ್ವತಂತ್ರ ಪ್ರವೃತ್ತಿ ಇರೋದು ದೇವರು, ಇಷ್ಟೇ. ಇದಿಲ್ಲದೆ ಹೋದ್ರೆ ಯಾವ ಕೆಲಸವೂ ಆಗಲಿ ಸಾಧ್ಯ. ಪ್ರತಿ ಸ್ಟೇಜಲ್ಲೂ ಬೇಕು ನಮಗೆ, ಪ್ರತಿ ಸ್ಟೇಜಲ್ಲೂ ಕೂಡ ಬರೀ ಇರಲಿಕ್ಕಲ್ಲ, ನೋಡಬೇಕಾದಲ್ಲೂ ಅಲ್ಲಿ ಮತ್ತೆ ಮೂರು ಕಣ್ಣಿರಬೇಕು, ಆಮೇಲೆ ಕಣ್ಣಿನ ವಿಮಾನಿ ದೇವತೆ ಇರಬೇಕು, ಪ್ರೇರಣೆ ಮುಖ್ಯ ಪ್ರಾಣ ದೇವರು ಇರಬೇಕು, ನಾರಾಯಣ ದೇವರು ಇರಬೇಕು. ಇವ್ರು ಕಣ್ಣು ಫಂಕ್ಷನ್ ಮಾಡೋದಿಲ್ಲ. ಇವತ್ತು ನಾವು ಹೇಳೋದು ಶರಾವತಿಯಲ್ಲಿ ಮಳೆ ಬಂದಿಲ್ಲ, ಅದು ಕರೆಂಟ್ ಇಲ್ಲ. ಅರೆ ಮಳೆಗೂ ಕರೆಂಟ್ಗೇನು ಸಂಬಂಧ? ನೋಡೋದಕ್ಕೆ ಮಳೆ ಇಲ್ಲ, ಕರೆಂಟ್ ಇಲ್ಲ, ಏನು ಸಂಬಂಧ? ಮಳೆ ಬಂದರೆ ನಿರ್ಬಿತ ಆಯಿತು, ನಿರ್ಧಾರಾಯಿತು ತುಂಬುತ್ತೆ, ಅದು ತುಂಬಿದರೆ ಆಮೇಲೆ ಪ್ರೊಡಕ್ಟ್ ಶುರುವಾಗುತ್ತೆ, ಆಮೇಲೆ ಕೊಡ್ತಾರೆ, ಆಮೇಲೆ ಬರುತ್ತೆ. ಎಷ್ಟು ಲಾಂಗ್ ಇದು ಒಂದು ನೋಡೋದಕ್ಕೆ ಅನಿಸುತ್ತೆ. ಮಳೆ ಬಂದಿಲ್ಲ ಬೆಳೆ ಇಲ್ಲ, ಮಳೆ ಬಂದಿಲ್ಲ ಊಟ ಇಲ್ಲ, ಮಳೆಗೆ ಊಟಕ್ಕೇನು ಸಂಬಂಧ ಅಂತ ಕೇಳಿದರೆ, ಮಳೆಯಿಂದ ಬೆಳೆ, ಬೆಳೆಯಿಂದ ಧಾನ್ಯ, ಧಾನ್ಯದಿಂದ ಅಡಿಗೆ, ಅಡಿಗೆಯಿಂದ ಊಟ, ಇಷ್ಟು ಲಾಂಗ್ ಸ್ಟೆಪ್ ಇದೆ. ಮತ್ತೆ ನಾವು ಸ್ಕಿಪ್ ಮಾಡಿ ಹೇಳಿದರೆ ಡೈರೆಕ್ಟ್ ಮಳೆ ಇಲ್ಲ, ಬೆಳೆ ಇಲ್ಲ, ಊಟ ಇಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಇವತ್ತು ದೇವರು ಬಿಟ್ಟರೆ ಯಾವ ಕೆಲಸವೂ ಆಗೋದಿಲ್ಲ, ದೇವರು ಬಿಟ್ಟರೆ ದೊಡ್ಡ ಕೆಲಸ ಆಗೋದಿಲ್ಲಲ್ಲ, ಸಣ್ಣ ಕೆಲಸನೂ ಆಗೋದಿಲ್ಲ. ಉದಾಹರಣೆಗೆ ಕರೆಂಟ್ ಇಲ್ಲ ಅಂತ ಹೇಳಿದರು, ಕರೆಂಟ್ ಇಲ್ಲ ಅಂದರು, ಸಿಟ್ಟು ಬಂದು ಫ್ಯಾನ್ ಹಾಕೋದ್ರು, ಕರೆಂಟ್ ಇಲ್ಲ ಅಂದರು, ದೀಪ ಕರೆಂಟ್ ಇಲ್ಲ ಅಂದರು, ಸಿಟ್ಟು ಬಂತು ಇಂದ ಜನ್ರೇಟರ್ ಯಾಕಯ್ಯ ಅಂತ ಕೇಳಿದ, ವಾಷಿಂಗ್ ಮಿಷನ್ ಅದಕ್ಕೂ ಕರೆಂಟ್ ಇಲ್ಲ ಅಂದರು. ಅಂದರೆ ಕರೆಂಟು ಹೋದರೆ ಎಲ್ಲವೂ ಹೋಗುತ್ತೆ, ನೆನಪಿರಬೇಕು. ಕರೆಂಟ್ ಹೋದರೆ ಎಲ್ಲವೂ ಹೋಗಿಬಿಡುತ್ತೆ. ಇವತ್ತು ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ, ಅದು ಮಾತ್ರ ವರ್ಕ್ ಮಾಡೋದಿಲ್ಲ. ಫ್ರಿಜ್ ಕೆಟ್ಟ, ಫ್ರಿಜ್ ಮಾತ್ರ ವರ್ಕ್ ಮಾಡೋದಿಲ್ಲ. ಕರೆಂಟ್ ಹೋದರೆ ಯಾವುದೂ ವರ್ಕ್ ಮಾಡೋದಿಲ್ಲ, ಗೊತ್ತಾಯ್ತಾ? ಇವತ್ತು ಒಂದೊಂದೇ ಹೋಗಿ ಒಬ್ಬೊಬ್ಬ ದೇವತೆ ಹೋದರೆ ಒಂದೊಂದು ಅವಯವ ಕೆಲಸ ಮಾಡೋದಿಲ್ಲ. ದೇವರು ಬಿಟ್ಟವರು ಯಾವುದೇ ಕೆಲಸ ಮಾಡೋದಿಲ್ಲ. ತೇನವಿನ ತೃಣಮಪಿನ ಚಲ, ಕರೆಂಟ್ ಇಲ್ಲ ಫ್ಯಾನ್ ಹಾಕೋದಿಲ್ಲ ಅಂತ. ಒಂದಕ್ಕೆ ಹಾಕೋಂದ ಅರೆ ಹಾಕೋದಿಲ್ಲ, ಬರೀ ಕರೆಂಟ್ ಇಲ್ಲ, ಒಂದಕ್ಕೆ ಹಾಕಿ ಎರಡಕ್ಕೆ ಹಾಕೋದು ಏನರ್ಥ ಅದಕ್ಕೆ? ಈಗ ಅಲ್ಲ, ಅಷ್ಟು ಬರೋದಿಲ್ವಾ? ಅವ್ರು ಕರೆಂಟ್ ನಿನಗೆ ಗೊತ್ತಿಲ್ಲ, ಕರೆಂಟ್ ಎಷ್ಟು ಬರೋದಿಲ್ಲ ಅಂತೇಳಿ. ಒಂದಕ್ಕೆ ಬರೋ ಎರಡಕ್ಕೆ ಎಷ್ಟೆಷ್ಟು ಬರೋದಿಲ್ಲ, ಕರೆಂಟ್ ಇಲ್ಲ ಅಂದರೆ ಇಲ್ಲೇ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಏನಾಗಿತ್ತು ಗೊತ್ತಾ? ಫ್ಯಾನ್ ತಿರುಗ್ತಾ ಇತ್ತು, ಕರೆಂಟ್ ಇಲ್ಲ ಫ್ಯಾನ್ ತಿರುಗ್ತಾ ಇದೆ, ಕರೆಂಟ್ ಇಲ್ಲ ಫ್ಯಾನ್ ತಿರುಗ್ತಾ ಇದೆ. ಆಶ್ಚರ್ಯ ನೋಡಿದ, ಕರೆಂಟ್ ಬೇಕು ಅಂತ ಹೇಳಿದ್ರಲ್ಲ. ಅಯ್ಯೋ ಮಹಾರಾಯ, ಕರೆಂಟ್ ಇಂದ ತಿರುಗ್ತಿತ್ತು, ಕರೆಂಟ್ ಹೋಗಿದೆ, ಆ ಮೊಮೆಂಟಮ್ ಇಂದ ತಿರುಗ್ತಿದೆ ಅಷ್ಟೇ, ಗೊತ್ತಾಯ್ತಾ? ಮೊಮೆಂಟಮ್ ಇಂದ ತಿರುಗ್ತಾ ಇದೆ. ಪ್ರಾಚೀನ ಆಚರಣ ಪುಣ್ಯೋಚ್ಚಯ ಚತುರತಾತ ಆಚಾರತ ಚಾರುಚಿತ್ತ, ನಮಗೆ ಸುಲಭ ಉತ್ತರ ಸಿಕ್ಕಾಯ್ತು. ಅದು ತಿರುಗಿಸಿದ ಮೊದಲು ಕರೆಂಟೇ. ಈ ಕರೆಂಟ್ ಹೋದ್ಮೇಲೂ ಕೂಡ ಏನಾಗಿದೆ ಗೊತ್ತಾ? ಈಗ ಸ್ವಲ್ಪ ತಿರುಗುತ್ತೆ. ಇದು ಸೈನ್ಸ್. ಮತ್ತೆ ಒಬ್ಬ ಜೀವ ಸತ್ತೋಗ್ಬಿಟ್ಟಿದ್ದಾನೆ, ಸತ್ತೋಗ್ಬಿಟ್ಟಿದ್ದಾನೆ, ಅವನ ಕಣ್ಣು ಇನ್ನೊಬ್ಬರಿಗೆ ಕೊಂಡಕ್ಕೆ ಬರುತ್ತೆ, ಇನ್ನೂ ಲೈಫ್ ಇದೆ, ಗೊತ್ತಾಯ್ತಾ? ಅವನಲ್ಲಿ ಹೋಗಿ ಅವನೇ ಲೈಫ್ ಇದೆ. ಆದರೆ ತುಂಬ ಹೊತ್ತಿರೋದಿಲ್ಲ, ಅಷ್ಟೊಳಗೆ ತೆಗೆದ್ರೆ ಬರುತ್ತೆ ಅಷ್ಟೇ. ಅಲ್ಲಿವರೆಗೂ ಲೈಫ್ ಇದೆ, ಬಟ್ ಅವನೇ ಲೈಫ್ ಇಲ್ಲ, ಕಣ್ಣು ಪೂರ್ತಿ ಸತ್ತಿಲ್ಲ, ಅಷ್ಟೊಳಗೆ ಇನ್ನೊಬ್ಬರಿಗೆ ಇಡಬಹುದು ಅಷ್ಟೇ. ಇವನಿಗೆ ಬರಲಕ್ಕ ಇನ್ನೊಬ್ಬರಿಗೆ ಲೈಫ್ ಇರೋನಿಗೆ ಇಡಬಹುದು, ಇಲ್ಲವರೆಗೆ ಬರ್ತಿರಲಿಲ್ಲ. ಆ ಫೀಲ್ಡ್ ದಾಟಲೇ ಬರೋದಿಲ್ಲ, ಹೊರಟೋಯ್ತು. ಇದು ಅರ್ಥ ಮಾಡಿಕೊಂಡಾಗ ದೇವತೆಗಳಿಲ್ಲದೆ ಹೋಗಿದ್ದರೆ ಆ ಕಾನ್ಸೆಂಟ್ ಬರ್ತಿರಲಿಲ್ಲ. ಅವನು ಹೋದ ತಕ್ಷಣ ಎಲ್ಲರೂ ಹೋಗಿಬಿಡ್ತಾ ಇದ್ದರು. ದೇವತೆಗಳು ಇನ್ನೂ ಇರೋದ್ರಿಂದ ಬೇರೆಯದಕ್ಕೆ ಅಡ್ಜಸ್ಟ್ ಆಗಲಿ, ಬರೋ ಅವನಿಗೆ ಬರೋದಿಲ್ಲ, ಬೇರೆಯವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಹಾಕ್ಲಕ್ಕೆ ಬರುತ್ತೆ. ಸರಿಯಾಗಿ ಹೇಳಿದರೆ ಮಧ್ವ ಸಿದ್ಧಾಂತ ಅನ್ನೋದು ನಿತ್ಯ ಜೀವನದ ಸಿದ್ಧಾಂತ. ಪ್ರತಿಯೊಬ್ಬರು ಕೂಡ ಅನುಭವ ಬದುಕಿರೋದೇ ಆ ಸಿದ್ಧಾಂತದ ಮೇಲೆ. ಗಲಾಟೆ ಮಾಡ್ತಾರೆ, ನಮ್ಮನೆ ನಮ್ಮನೆ ಅಂತೇಳಿ. ಮಧ್ವ ಸಿದ್ಧಾಂತ ಅದು, ಜಡ ಜಡ ಭೇದ ಗೊತ್ತಾಗಿದೆ, ಗಲಾಟೆ ಮಾಡ್ತಾರೆ ಅಂತ ಅರ್ಥ. ಇಲ್ಲದವರು ಗಲಾಟೆ ಮಾಡೋಕ್ಕೆ ಬರ್ತಿರಲಿಲ್ಲ. ಅದೇ ರೀತಿ ಯಜಮಾನರಿಲ್ಲ ಅಂತ ಕರೀತಾರೆ. ಸೊ ದೇವ ಭೇದ ಒಪ್ತಾನೆ, ತಾರತಮ್ಯ ಒಪ್ತಾ ಇದ್ದಾನೆ. ತಾರತಮ್ಯ ಒಪ್ಪದಿದ್ದಕ್ಕೆ ಮಾತಾಡೋಕ್ಕೆ ಸಾಧ್ಯ ಆಯ್ತು ಅವರಿಗೆ. ಪ್ರತಿಯೊಂದು ತಿಳ್ಕೊಂಡು, ಈ ಪ್ರಾಣಿ ಬೇರೆ, ಆ ಪ್ರಾಣಿ ಬೇರೆ, ಮನುಷ್ಯ ಬೇರೆ. ಪ್ರಾಣಿ ಮನುಷ್ಯ ಕಂಟ್ರೋಲ್ ಮಾಡ್ತಾನೆ, ಆದರೆ ಮನುಷ್ಯನ ಕಂಟ್ರೋಲ್ ಮಾಡೋ ಶಕ್ತಿ ಪ್ರಾಣಿಗಳಿಗಿಲ್ಲ. ಇವೆಲ್ಲ ಅನುಭವ ಸಿದ್ಧವಾದ ವಿಚಾರ. ಅದು ಚೇತನ, ಇದು ಚೇತನ. ಆನೆಗೆ ಎಷ್ಟು ದೊಡ್ಡದು ಗೊತ್ತಲ್ಲ, ಸಾವಿರ ಮನುಷ್ಯರ ಬಲ ಇದೆ ಆನೆಗೆ, ಸಾವಿರ ಮನುಷ್ಯರ ಬಲ. ಅದು ಆ್ಯಕ್ಚುಲಿ ಫ್ಯಾಕ್ಟ್. ಅದು ದೊಡ್ಡ ದೊಡ್ಡ ರಥ ಹಿಡಿತಾ ಇರ್ತಾರೆ, ಎಷ್ಟೊಂದು ನಿಂತು ಬಿಡುತ್ತೆ, ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ಟರ್ನಿನಲ್ಲಿ ಒಂಥರ ಇದಾಕಿಬಿಡುತ್ತೆ, ಅದಕ್ಕೆ ಲಾಕ್ ಆದಾಗ ಆಗಿಬಿಟ್ಟಿರುತ್ತೆ. ಮನುಷ್ಯ ಬರೋದು ಆನೆ ಇರುತ್ತೆ, ಒಂದ್ಸರ್ತಿ ಗನ್ನ ಸರ್ರಂತ ಹೋಗ್ಬಿಡುತ್ತೆ, ಈ ಜಸ್ಟ್ ಗನ್ನತ್ತಷ್ಟೇ ಸರ್ರಂತ ಮುಂದೆ ಹೋಗ್ಬಿಡುತ್ತೆ. ಎಷ್ಟು ಶಕ್ತಿ ಇರಬೇಕಂತ, ಸಾವಿರ ಮನುಷ್ಯರ ಬಲಕ್ಕಿಂತ ಜಾಸ್ತಿ ಬಲ ಆನೆಗಿದೆ ಇವತ್ತು. ಆದರೆ ಅಂತ ಆನೆ ಮನುಷ್ಯ ಕೂತು ಬಿಡ್ತಾರೆ ತಮಾಷೆ ಅಂತ ಕೇಳಿದರೆ. ಆನೆ ಮೇಲೆ ಕೂಡ ಆನೆ ಮನುಷ್ಯ ಮೇಲೆ ಕೊಡೋದಿಲ್ಲ, ಕೊಡೋದಿಲ್ಲ, ಕೂತ್ರೆ ಸಹ ಗುಡಿಯಲ್ಲಿ ಸತ್ತೋಗಿರ್ತಾರೆ. ಅಂತೂ ಆನೆಗೆ ಶಕ್ತಿ ಇಲ್ಲ, ಅನ್ನು ಮನುಷ್ಯನ ಕಂಟ್ರೋಲ್ ಮಾಡೋ ಶಕ್ತಿ ಇಲ್ಲ. ಯಾಕೆ? ಒಂದು ವ್ಯತ್ಯಾಸ ಇದೆ, ಜ್ಞಾನ ಅವನ್ನ ಮೇಲಕ್ಕೆ ಎತ್ತಿಬಿಟ್ಟಿದೆ. ಅದೇ ಬ್ರಹ್ಮಾವಬೋಧ ಶಿಕ್ಷಣ ಮುದಮಾಪ ದೇವ, ಜ್ಞಾನದಿಂದಾಗಿ ಮನುಷ್ಯ ಗ್ರೇಟ್ ಆಗ್ತಾನೆ, ಪ್ರಾಣಿ ಕಡಿಮೆ ಆಗುತ್ತೆ. ಚೈತನ್ಯ ಚೈತನ್ಯ ಇದ್ದರೂ ಕೂಡ ಆ ಜ್ಞಾನದ ಒಂದು ವಿಶೇಷ ಅವಕಾಶ ಅವನಿಗಿಲ್ಲ. ಇದು ಅರ್ಥ ಮಾಡ್ಕೊತ ಹೋಗಬೇಕು. ಜ್ಞಾನ ಬರ್ತಾ ಬರ್ತಾ ಹೋದಂತೆ ಜ್ಞಾನ ಇಲ್ಲದವರನ್ನು ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ, ಜ್ಞಾನ ಕಡಿಮೆಯವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಪರಮಾತ್ಮ ಎಲ್ಲ ಜ್ಞಾನ ಇರೋನು, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾನೆ ಅಂತ ಅರ್ಥ. ಎಲ್ಲ ಜ್ಞಾನ ಇರೋದಕ್ಕೋಸ್ಕರ ಕಂಟ್ರೋಲ್ ಸೆವೆರಿಚಿ ಉತ್ಪತ್ತಿ ಸ್ಥಿತಿ ಸಂಹಾರ ನೇತಿರ್ ಜ್ಞಾನಮಾವೃತಿ ಬಂದ ಮೋಕ್ಷವು ಚ ಪುರುಷಾತ್ ಯಸ್ಮಾತ್ ಸ ಹರಿರೇ ಕರಾಟ್. ಅಂದರೆ ಜ್ಞಾನ ಇದ್ದವನು ಜ್ಞಾನ ಇಲ್ಲದವ್ರನ್ನ ಕಂಟ್ರೋಲ್ ಮಾಡ್ತಾನೆ. ಭಾಳ ಜನಕ್ಕೆ ಅನುಭವಿಸಿದ್ದಾಗಿದೆ ವಿಚಾರ. ಎಲ್ಲಾಗಿದೆ ಗೊತ್ತಾ? ಎಷ್ಟೋ ಜನ ಬರ್ತಿರ್ತಾರೆ, ಯಾಕೆ ಬರಲಿಲ್ಲ ಅಂತ ಡ್ರೈವರ್ ಬರಲಿಲ್ಲ, ಕೈ ಕೊಟ್ಬಿಟ್ಟ ಅಂತ ಹೇಳ್ತಾರೆ. ಡ್ರೈವರ್ ಕೈ ಕೊಟ್ಬಿಟ್ಟ, ಅವನು ಇವತ್ತು ಬಂದುಬಿಟ್ಟು ಡ್ರೈವರ್ ಬಂದ ಬಂದುಬಿಟ್ವಿ ಅಂತ ಹೇಳ್ತಾರೆ. ಯಾಕೆ ಗೊತ್ತ? ಇವರೇ ಡ್ರೈವಿಂಗ್ ಬರೋದಿಲ್ಲ, ಡ್ರೈವರ್ ಆಟ ಆಡಿಸ್ತಾ ಇದ್ದಾನೆ ಅವನು, ಗೊತ್ತಾಯ್ತಿಲ್ಲ. ಡ್ರೈವರ್ ಆಟ ಆಡಿಸ್ತಾ ಇರ್ತಾನೆ, ಅವನ ಅಧೀನ ಇವರು. ನಾವು ಡ್ರೈವರ್ ಅಧೀನ ಅಂತ ಹೇಳಿಬಿಡ್ತಾರೆ, ಡ್ರೈವರ್ ಅಧೀನ ವೆಹಿಕಲ್ ಇದೆ, ಡ್ರೈವರ್ ಇಲ್ಲ. ಡ್ರೈವರ್ ಅದಕ್ಕೆ ಇವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇ ಆಟ ಆಡಿಸ್ತಾನ. ಯಜಮಾನಿ ಡ್ರೈವಿಂಗ್ ಬಂದರೆ ಡ್ರೈವರ್ ಕೈ ಕೊಡೋದೇ ಇಲ್ಲ, ಯಾಕೆ ಗೊತ್ತಾ? ಅವ್ರು ಯಾಕೆ ಕೊಡೋಗ್ತಾರೆ ಅಂತ ಗೊತ್ತ ಅವನಿಗೆ. ಅವ್ರು ತಪ್ಪಿಸೋದೇ ಇಲ್ಲ ಅವರು, ಇವ್ರು ಬರದೇ ಇದ್ದ ಮಾತ್ರ ಗಲಾಟೆ ಮಾಡೋದು. ಅಂದರೆ ಜ್ಞಾನ ಇಲ್ಲದ ಮಾತ್ರ ಗಲಾಟೆ. ಎಕ್ಸ್ಪೆಕ್ಟೇಷನ್ ಶುರುವಾಗೋದು ಯಾವಾಗ? ಜ್ಞಾನ ಇಲ್ಲದವನ ಮೇಲೇ ಎಕ್ಸ್ಪೆಕ್ಟೇಷನ್ ಶುರುವಾಗೋದು. ಅದೇ ರೀತಿ ಭಗವಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅನುಗ್ರಹ ಮಾಡ್ತಾರೆ, ಅಷ್ಟೇ ಡಿಫರೆನ್ಸ್. ಜ್ಞಾನ ಇಲ್ಲದವನು ಜ್ಞಾನ ಇರೋನಿಂದ ಕಂಟ್ರೋಲ್ಡ್ ಆಗ್ತಾನೆ, ಅವನ ನಿಯಂತ್ರಣಕ್ಕೆ ಒಳಪಡ್ತಾನೆ. ಪರಮಾತ್ಮ ಸರ್ವಜ್ಞಾನ, ಆದ್ದರಿಂದ ಸರ್ವರನ್ನೂ ನಿಯಂತ್ರಣ ಮಾಡ್ತಾನೆ. ಇವತ್ತೊಬ್ಬ ಡಾಕ್ಟರ್ ಇರ್ತಾನೆ, ಅವನು ತನ್ನ ಫೀಲ್ಡಲ್ಲಿ ಜೋರವನು, ಆದರೆ ಮನೆ ಕಟ್ಟಬೇಕು ಇಂಜಿನಿಯರ್ ಹೋಗ್ತಾನೆ. ಅಂತ ಪ್ರಕಾರ ಟ್ಯಾಕ್ಸ್ ಒಳಗೆ ಆಡಿಟರ್ ಹತ್ರ ಹೋಗ್ತಾನೆ, ಯಾಕೆ ಆ ಫೀಲ್ಡ್ ತಂದಲ್ಲ ಅವನಿಗೆ. ಯೋಚನೆ ಮಾಡಿ, ಜ್ಞಾನ ದಾರಾಧಿಕ್ಯ, ಅದು ತಾರತಮ್ಯ ದ್ಯೋತಕ ತತ್ವತೋ ಭೇದ. ಇಲ್ಲಿ ಕೆಲವು ವಿಷಯಗಳು ಬಂತು. ಇನ್ನು ಇದೇನು ಸುಮ್ಮನೆ ಇದಷ್ಟೇ? ಅವ್ರು ಹೇಳ್ತಾರೆ ಗೊತ್ತಾ ನೋಡಿ, ಜೀವೇಶ್ವರ ಭೇದನೇ ಇಲ್ಲ, ಜೀವೇಶ್ವರ ಭೇದ ಇಲ್ಲ. ಮೊದಲೊಂದು ಪ್ರಶ್ನೆ ಹಾಕ್ಕೊಂಡಿದ್ದೆ, ಈಶ್ವರ ಜೀವೇಶ್ವರವಾದ ಕಣ್ಣಿಗೆ ಕಾಣುತ್ತೆ ಅಂತ ಹೇಳಿದರೆ ಜೀವ ಜೀವಭೇದನೇ ಕಣ್ಣಿಗೆ ಕಾಣೋದಿಲ್ಲ, ಯುಕ್ತಿ ಗೊತ್ತಾಗುತ್ತೆ ಅನುಮಾನಕ್ಕೆ. ಇನ್ನು ದೇವ್ರ ವಿಷಯ ಹಾಗೆ ಗೊತ್ತಾಗಬೇಕು, ದೇವರು ಕಣ್ಣಿಗೆ ಕಾಣ್ತಾರಾ? ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದಿಲ್ಲ ಅಂದಮೇಲೆ ಜೀವ ಹುಡುಕ್ಲಿಕ್ಕೆ ನಮಗೆ ಅನುಮಾನ ಸಾಕು, ಆದರೆ ದೇವ್ರನ್ನ ಅನುಮಾನದಿಂದ ತಿಳ್ಕೊಳೋಕ್ಕಾಗೋದಿಲ್ಲ. ಅದಕ್ಕೇನು ಬೇಕು? ಶಾಸ್ತ್ರಯೋನಿತ್ವ, ಆಗಮನೇ ಬೇಕು. ದೇರ್ಫೋರ್ ಆಗಮದಿಂದ ದೇವರಿದ್ದಾನೆ ಅಂತ ಗೊತ್ತಾಯಿತು, ಅನುಭವದಿಂದ ನಾವಿದ್ದೇ ಅಂತ ಗೊತ್ತಾಯಿತು, ಅನುಮಾನದಿಂದ ಉಳಿದವರಿದ್ದಾರೆ ಅಂತ ಗೊತ್ತಾಯಿತು. ಪ್ರತ್ಯಕ್ಷ, ಅನುಮಾನ, ಆಗಮ, ಮೂರು ಪ್ರಮಾಣ ಬಂತಲ್ಲ ಈಗ. ಪ್ರತ್ಯಕ್ಷದಿಂದ, ಅನುಭವದಿಂದ ಅಹಮಸ್ಮಿ, ಅನುಭವದ ಜ್ಞಾನ, ಇವರೆಲ್ಲ ಇದ್ದಾರೆ. ಇದು ಅನುಮಾನದ ಜ್ಞಾನ, ಇದು ಪ್ರತ್ಯಕ್ಷ, ಅನುಭವ, ಇದು ಅನುಮಾನ. ಅನುಭವ, ಅನುಮಾನ, ಅದು ಆಗಮ, ದೇವರಿದ್ದಾನೆ ಆಗಮ. ದೇರ್ಫೋರ್ ಮೂರು ಕೂಡ ಎಲ್ಲರಿಗೂ ಗೊತ್ತಂತಾಗಲಿಲ್ಲ. ಈಗ ಯಾರು ಈಶ್ವರ ತಿಳ್ಕೊಳ್ತಾರೋ ಅವರಿಗೆ ಮಾತ್ರ ಜೀವೇಶ್ವರ ಭೇದ ಗೊತ್ತಾಗೋದು. ಕಣ್ಣಿಗೆ ಗೊತ್ತಾಗಿಲ್ಲ ಅಂದಮೇಲೆ ಅಪೂರ್ವತ ಬಂತಲ್ಲ, ಈಗ ಅಪೂರ್ವ ಬೇಕು ಅಂತ ಹೇಳಿದ್ರಿ. ಅಪೂರ್ವತ ಬಂದಿದ್ದರಿಂದ ತತ್ವನಿರ್ಣಯದಲ್ಲಿ ದೊಡ್ಡ ಚಾಪ್ಟರ್ ಅದು, ಗೊತ್ತಾಯ್ತಾ? ಪರಮಾತ್ಮನನ್ನು ತಿಳಿಬೇಕಾದ್ರೆ ಪ್ರತ್ಯಕ್ಷಾದಿಗಳಿಗೆ ಸಾಧ್ಯ ಇಲ್ಲ. ಪ್ರತ್ಯಕ್ಷ ಅಂಬುದು ಭೌತಿಕ ಪ್ರಪಂಚ ಮಾತ್ರ ನೋಡೋದು, ದೇಹ ಅದು ಭೌತಿಕ, ಕಣ್ಣಿಗೆ ಕಾಣಿಸುತ್ತೆ. ಜೀವ ಭೌತಿಕಕ್ಕೆ ಭೌತಿಕ ಅಲ್ಲದ ಕಣ್ಣಿಗೆ ಕಾಣೋದಿಲ್ಲ. ಒಂದು ಉದಾಹರಣೆ ಬಿಟ್ಬಿಡಿ, ಫ್ಯಾನ್ಗೆ ಕಣ್ಣಿಗೆ ಕಾಣುತ್ತೆ, ಕರೆಂಟ್ ಕಣ್ಣಿಗೆ ಕಾಣೋದಿಲ್ಲ. ಫ್ಯಾನು ಬರೀ ಮೆಷಿನ್ ಅಷ್ಟೇ, ಕರೆಂಟ್ ಕಣ್ಣಿಗೆ ಕಾಣೋದಿಲ್ಲ, ಫ್ಯಾನ್ ಮಾತ್ರ ಕಣ್ಣಿಗೆ ಕಾಣೋದು. ಮತ್ತು ನಾವು ಕರೆಂಟ್ ಇದೆ ಅಂತ ಹೇಗೆ ಹೇಳ್ತೇವೆ? ಫ್ಯಾನ್ ತಿರುಗೋದನ್ನು ಹೇಳುತ್ತೇವೆ, ಅದೇ ಚೇಷ್ಟಾಲಿಂಗ ಏನೋ ಸಾತ್ಮತ್ವೆ. ಫ್ಯಾನ್ ತಿರುಗೋದನ್ನು ನೋಡಿ ಕರೆಂಟ್ ಇದೆ ಅನ್ನೋದನ್ನು ಡಿಸೈಡ್ ಮಾಡ್ತಾನೆ. ಅದೇ ರೀತಿಯೇ ಇವತ್ತು ಜೀವ ಇದ್ದಾನೆ ಅಂತ ಹೇಳೋದಕ್ಕೆ ಯುಕ್ತಿ ಸಾಕು, ದೇವರಿದ್ದಾನೆ ಅಂತ ಹೇಳೋದಕ್ಕೆ ಆಗಮ ಬೇಕು. ನೀವು ಪ್ರೇರಿ ಪ್ರತ್ಯಕ್ಷದ ಸಿದ್ಧವಾದ ವಿಷಯ ಹೇಳಿದ್ದಿದ್ರೆ ಅಪೂರ್ವತ ಇರ್ತಿರಲಿಲ್ಲ, ಅಪೂರ್ವತ ಬಲ್ಲ ಮತ್ತೆ ಘೋಷಣೆ ಮಾಡ್ತೀನಿ ಅಂತ ಕೇಳಿದೆ. ಅಲ್ಲಿಗೆ ಉತ್ತರ ನಿಂತೋಯ್ತು. ಮತ್ತು ಇನ್ನೊಂದು ರೀತಿ ಪ್ರಶ್ನೆ ಹೇಳ್ತಾ ನೋಡಿದ್ರಾ, ಆಯ್ತು ಬಿಡಿ ಭೇದ ಒಪ್ತೇವೆ ಅಂತ ಹೇಳಿದ. ಭೇದ ಒಪ್ತೇವೆ ಅಂತ ಭಾರಿ ಖುಷಿ ಆಯ್ತು, ಪರವಾಗಿಲ್ಲ ಭೇದ ಒಪ್ಪಿಕೊಳ್ಳಲ್ಲ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ವ್ಯಾವಹಾರಿಕ ಭೇದ ಒಪ್ತೇವೆ ಅಂತ ಹೇಳಿದ. ಮತ್ತೆ ತಂದ, ನಿನ್ನೆ ಸತ್ಯಕ್ಕೆ ಏನು ಹೇಳಿದ್ದ? ವ್ಯಾವಹಾರಿಕ ಸತ್ಯ ಅಂತ ಹೇಳಿದ. ವ್ಯಾವಹಾರಿಕ ಭೇದ ಒಪ್ತೇವೆ ಅಂತ ಹೇಳಿದ. ನಮಗೇನು ಅನಿಸುತ್ತೆ, ಬಿಡು ವ್ಯವಹಾರ ಮಾಡೋಕ್ಕೆ ಒಪ್ತಾನೆ ಅಂತ ಕೊತ್ತೀವಿ. ಅರ್ಥ ಅಲ್ಲ ಅದಕ್ಕೆ, ವ್ಯಾವಹಾರಿಕ ಭೇದ ಅಂದರೆ ಸುಳ್ಳು ಭೇದ ಅಂತ ಅರ್ಥ. ವ್ಯಾವಹಾರಿಕ ಭೇದ ಅಂದರೆ ಕನ್ನಡದ ವ್ಯಾವಹಾರಿಕ ಅಲ್ಲ, ನಾವು ವ್ಯವಹಾರ ಮಾಡೋ ವ್ಯಾವಹಾರಿಕ ಅಲ್ಲ, ಆ ಟೆಕ್ನಿಕಲ್ ಟರ್ಮ್ ಅವ್ರದ್ದು. ವ್ಯಾವಹಾರಿಕ ಅಂದರೆ ಸುಳ್ಳು ಅಂತ ಅರ್ಥ, ಗೊತ್ತಾಯ್ತಾ? ಯಾರಿಗೋ ಏನಾಯಿತು, ಮನೆಗೆ ಡಿಗ್ರಿ ಎಲ್ಲ ಸಿಟ್ಟು ಬಂತು, ಸುಳ್ಳು ಡಿಗ್ರಿ ಇದೆ ಪರವಾಗಿಲ್ಲ ಅಂತ ಹೇಳಿದೆ, ಏನು ಉಪಯೋಗ ಅದರಿಂದ? ಡಿಗ್ರಿ ಇಲ್ಲದಕ್ಕೆ ಕೊಟ್ಟು ಸುಳ್ಳು ಡಿಗ್ರಿ ಕೊಡ್ತಾ ಡಿಗ್ರಿ ಬಂತ. ಅದಕ್ಕೆ ಒಂದು ಸಣ್ಣವರು ಒಂದು ವಹಿವಾಟು ಮಾಡ್ತಾ ಇದ್ದಾರೆ, ಒಪ್ಪಬಾರ್ದು. ವ್ಯಾವಹಾರಿಕ ಭೇದ ಹೇಳ್ತೇನೆ. ವ್ಯಾವಹಾರಿಕ ಭೇದ ಯಾತಕ್ಕೆ ಹೇಳ್ತೀವಿ ಅಂತ ಕೇಳಿದ್ರೆ ಕಾರಣ ಕೊಡ್ತಾರೆ. ಜೀವರಿಗೂ ಬ್ರಹ್ಮರಿಗೂ ಭೇದ ಇಲ್ಲ, ಜೀವನೇ ಬ್ರಹ್ಮ ಅವ್ರು ಹೇಳೋದು, ಜೀವನೇ ಬ್ರಹ್ಮ. ಎರಡೆರಡು ಯಾತಕ್ಕೆ ಕಾಣಿಸ್ತಿದೆ ಗೊತ್ತಾ? ಒಂದು ಉಪಾಧಿ ಇದೆ, ಉಪಾಧಿಯಿಂದಾಗಿ ಒಂದು ಎರಡ ಕಾಣುತ್ತೆ ಅಂತ ಹೇಳಿದೆ, ಒಂದು ಎರಡಾಗಿ ಕಾಣಿಸ್ತಾ ಇದೆ. ಕೆಲವರಿಗೆ ಕಣ್ಣಿಗೆ ಇಬ್ಬರು ಮೂರು ಜನ ಕಾಣ್ತಾರಲ್ಲ ಆ ಟೈಪ್ ಏನಿದೆ, ಕಣ್ಣು ಉಳಿದವ್ರು ಒಂದೇ ಕಾಣ್ತಿರೋದು, ಒಬ್ಬನಿ ಮಾತ್ರ ಇಬ್ಬರು ಜನ ಕಾಣ್ತಿದ್ದಾರೆ, ಯಾತಕ್ಕೆ? ಐ ಡಿಫೆಕ್ಟ್ ಇದೆ ಅವರಿಗೆ. ಮತ್ತು ನಮಗೂ ನೋಡಿ, ಕೈ ಹೀಗೆ ಅಂದ್ಕೊಳ್ಳಿ, ಎಲ್ಲ ಎರಡೆರಡು ಕಾಣ್ತಾರೆ, ಎರಡು ಎರಡೆರಡು ಆಗಿಬಿಡ್ತಾರೆ, ನಮಗೆ ಖುಷಿಯಾಗ 500 ಜನ ಆಗಿಬಿಡ್ತಾರೆ. ಆ ರೀತಿ ಲೆಕ್ಕ ಹಾಕಿಬಿಟ್ಟು ಎರಡು ಡಬಲ್ ಡಬಲ್ ಆಗಿಬಿಡ್ತಾರೆ. ಆ ರೀತಿ ಆಗಿದೆ ಅಂತ ಅವ್ರು ಹೇಳೋದು. ಚಂದ್ರಭೇದವತ್ತ ದೃಷ್ಟಾಂತ ಕೊಡ, ಚಂದ್ರಭೇದವತ್ ವಿಮತಃ ಭೇದಃ ಮಿಥ್ಯಾ. ಯಾತಕ್ಕೆ ಚಂದ್ರಭೇದವತ್ತ ಔಪಾಧಿಕತ್ವ, ಉಪಾಧಿಯಿಂದ ಬಂದಿದೆ ಹೊರತು ನಿಜವಾದ್ದಲ್ಲ. ಈಗ ಇಟ್ಕೊಂಡಿದ್ದಕ್ಕೆ ಎರಡು ಕಾಣಿಸ್ತಾ ಇದೆ, ಆದ್ದರಿಂದ ಜೀವೇಶ್ವರ ಭೇದ ಇಲ್ಲ, ಯುದ್ಧ ಕಾಣಿಸ್ತಾ ಇದೆ ಅಷ್ಟೇ. ಭೇದ ಇರೋದು ಹೌದು, ಈಗ ನೋಡಿದಾಗ ಎರಡು ಕಾಣೋದು ಹೌದು, ಬಟ್ ಎರಡಿಲ್ಲ ಅಲ್ಲಿ, ಎರಡು ಕಾಣುತ್ತೆ ಎರಡಿಲ್ಲ. ಅದೇ ರೀತಿಯೇ ಜೀವೇಶ್ವರ ಭೇದ ಕಾಣುತ್ತೆ, ನಿಜವಾಗಲೂ ಭೇದ ಇಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ತಪ್ಪದು. ಯಾತಕ್ಕೆ ನಾವು ಹೀಗಿಟ್ಕೊಂಡಾಗ ಎರಡು ಕಂಡ್ರೆ ಕರೆಕ್ಟು, ಉಪಾಧಿ ಅಂತ ಹೀಗಿಟ್ಕೊಳ್ಳೋದೇ ಕಂಡ್ರೆ ಎರಡಿದೆ ಅಂತಲೇ ಅರ್ಥ, ಗೊತ್ತಾಯ್ತಾ? ಉಪಾಧಿ ಎಲ್ಲಿದೆ ತೋರಿಸಿಗ? ಉಪಾಧಿ ಬಂದರೆ ಎಲ್ಲಿಂದ ಬಂತು ಉಪಾಧಿ? ಈ ಪ್ರಾಬ್ಲಮ್ ಉಪಾಧಿ ಎಲ್ಲಿಂದ ಬರ್ ಹೊರಗಿಂದ ಬರಬೇಕಲ್ಲ, ಇಪ್ಪ ಯಾವುದು ಇಲ್ಲಲ್ಲ ಬರಲಿಕ್ಕೆ, ಬ್ರಹ್ಮನ್ ಬಿಟ್ಟು ಬೇರೆ ಇಲ್ವಲ್ಲ ಬರಲಿಕ್ಕೆ, ಉಪಾಧಿ ಎಲ್ಲಿಂದ ಬರಬೇಕಾಗಿತ್ತು? ಉಪಾಧಿ ಇಲ್ಲ ಅಂದಮೇಲೆ ಅಸ್ತಿತ್ವ, ಉಪಾಧಿ ಒಪ್ಕೋತೀಯ ಬಿಡು, ದ್ವೈತ ಒಪ್ಕೊಂಡಾಗ ಎರಡಿದೆಯಲ್ಲ, ಬ್ರಹ್ಮ ಇದ್ದಾನೆ ಉಪಾಧಿ ಇದೆ, ಮುಂದೆ ದ್ವೈತ ಒಪ್ಪಿದ್ರೆ ಎರಡು ಒಪ್ಪಿದ್ರೆ ಸಾಕು, ಸಾವಿರಾರು ಒಪ್ಪಬೇಕಾಗಿಲ್ಲ, ಪ್ಲಸ್ ಒಂದು ಅಂದರೆ ದ್ವೈತ ಅದ್ವೈತ ಹೋಯ್ತು. ಅಂದಮೇಲೆ ಬ್ರಹ್ಮ ಸತ್ಯ ಪ್ಲಸ್ ಉಪಾಧಿ ಸತ್ಯ ಅಂದರೆ ಕಥೆ ಮುಗೀತಲ್ಲ, ಇನ್ನೂ ಸಮಸ್ಯೆ ಇದೆ. ನಮಗೆ ಎರಡು ಕಾಣಿಸ್ಬೇಕು, ಒಬ್ಬರು ಒಬ್ಬಂದು ಕಣ್ಣಿರಬೇಕು ಅವನಿಗೆ, ಇಲ್ಲವರು ಎರಡು ಮೂರು ಏನು ಇಟ್ಕೊಂಡ್ರೆ ಕಾಣಿಸೋದಿಲ್ಲ, ಕಣ್ಣಿರಬೇಕು, ಅವ್ರ ಕೈ ಇರಬೇಕು, ಇಲ್ಲವರು ಅದು ಆಗೋದಿಲ್ಲ. ಹೀಗೆ ಇಟ್ಕೋಬೇಕು, ಮತ್ತೆ ಹೀಗೆ ಬಂದು ಹೀಗೆ ಮತ್ತೆ ಹೀಗೆ ಅನ್ಕೋಬೇಕು, ಅವಾಗ ಎರಡು ಕಾಣೋದು. ಇಷ್ಟು ಒಪ್ಕೊಂಡಾಗ ಹೋಗ್ತಾ ನೀನೀಗ ಫಸ್ಟ್ ಕ್ಲಾಸ್ ನಮ್ಮ ಶಿಷ್ಯನಾಗಿಬಿಟ್ಟೆ ಅಂತ ಹೇಳ್ತಾರೆ ಆಚಾರ್ಯ. ನಿಜವಾದ ದ್ವೈತಿ ಆಗಿಬಿಡ್ತೀವಿ, ಗೊತ್ತಾಯ್ತಾ? ಅಷ್ಟು ಹೇಳಕ್ಕೆ ಬರೋದಿಲ್ಲ. ಸೊ ಬರೀ ಒಂದು ವಸ್ತುವಿನಿಂದ ಎಂದೂ ಭ್ರಮೇನೂ ಬರೋದಿಲ್ಲ, ಅಲ್ಲಿ ಜಗತ್ ಸತ್ಯ ಅಂತ ಹೇಳಿ ಸುಳ್ಳು ಜಗತ್ತು ಕಾಣೋ ಚಾನ್ಸೂ ಇಲ್ಲ, ಸುಳ್ಳು ಭೇದ ಕಾಣೋ ಚಾನ್ಸೂ ಇಲ್ಲ. ಅದರಿಂದಾಗೇ ಭೇದ ಅಂಬೋದು ಇದ್ದೇ ಇದೆ, ಭೇದ ಇದ್ದೇ ಇದೆ. ಜೀವರಿದ್ದಾರೆ, ಜಡಗಳಿದೆ, ಈಶ್ವರ ಒಬ್ಬರಿದ್ದಾರೆ. ಜೀವರು ಅನಂತ, ಜಡಗಳು ಅನಂತ, ದೇವರು ಅನಂತ ಅನ್ನಬಾರ್ದು. ಈಗ ಅನಂತ ಆಗಿಬಿಟ್ಟಿದೆ, ಬೀದಿಗೊಬ್ಬ ದೇವರು ಅದೇ ಅನಂತ ಆಗಿಬಿಟ್ಟಿದೆ ಈಗಾಗಲೇ. ತಪ್ಪು, ದೇವರು ಮಾತ್ರ ಒಬ್ಬನೇ. ಏಕೋ ನಾರಾಯಣ ಆಸಿ ತ ಬ್ರಹ್ಮಾನ ಚ ಶಂಕರ. ದೇವರೊಬ್ಬನೇನೆ, ಜೀವರು ಅನಂತ ಅನಂತ. ಎಷ್ಟು ಅನಂತ ಬೇಕಾದ್ರೆ ಹೇಳಿ, ಜೀವರ ಅನಂತ. ಜಡ ಭಾರಿ ಅನಂತ, ಜಡ ಅನಂತ್ಯ, ಜೀವಾನಂತ್ಯ, ದೇಶಾನಂತ್ಯ, ಕಾಲಾನಂತ್ಯ. ದೇವರಲ್ಲಿ ಮಾತ್ರ ಅನಂತ್ಯ ಇಲ್ಲ. ಏಕಮೇವ ಅದ್ವಿತೀಯ ಬ್ರಹ್ಮ. ಇದನ್ನು ನೋಡಿದಾಗ ದೇವ್ರ ಮಹಿಮೆ ಗೊತ್ತಾಗುತ್ತೆ. ನೋಡ್ತಾರೆ, ಆಫೀಸ್ ಭಾರಿ ದೊಡ್ಡದು, ಬೇಕಾಷ್ಟ್ ರೂಮ್ಸು, ಬೇಕಾಷ್ಟ್ ಟೇಬಲ್ಸು, ಸ್ಟಾಫು ನೂರಾರು ಜನ, ಬಾಸ್ ಒಬ್ಬನೇ. ಬಾಸ್ ತುಂಬ ಜನ ಇದ್ದರೆ ಎಲ್ಲ ಅವ್ಯವಸ್ಥೆ ಮಯ ಆಗಿಬಿಡುತ್ತೆ. ಬಾಸ್ ಒಬ್ಬನೇ ಯಾವಾಗಲೂ ಕೂಡ. ಅದಕ್ಕೆ ಜಗತ್ತಿನ ಒಡೆಯ ಅಂದರೆ ನಾರಾಯಣ ಒಬ್ಬನೇ ಹೊರತು ಇನ್ಯಾರೂ ಇಲ್ಲ. ಹರಿ ಪರತರಹ ಮತ್ತೆ ಬಂತು. ಅಕಸ್ಮಾತ್ ಏನಾದರೂ ತತ್ವತೋ ಭೇದ ಅಂತ ಒಪ್ಪದೆ ಹೋಗಿದ್ರೆ ಹರಿ ಪರತರ ಶಬ್ದಕ್ಕೆ ಅರ್ಥ ಇರ್ತಿರಲಿಲ್ಲ. ಭೇದ ಸತ್ಯವಾದ್ದರಿಂದ ಹರಿ ಪರತರ ಅಂಬ ಸತ್ಯ ಆಯಿತು. ಇನ್ನೂ ಸ್ವಾರಸ್ಯ ಇದೆ. ಉಪಾಧಿಯಿಂದ ಭೇದ ಕಾಣುತ್ತೆ ಅಂತ ಹೇಳಿದರೆ, ಉಪಾಧಿಯಿಂದ ಭೇದ ಕಾಣೋದಿಲ್ಲ ಅಂತ ಹೇಳಿ ಆಯ್ತು ನಾವೀಗ, ಅದು ಸರಿಯಲ್ಲ. ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ. ನಮಗೂ ಅವ್ರಿಗೂ ಭೇದ ಇಲ್ಲ, ದೇವರಿಗೂ ಭೇದ ಇಲ್ಲ ಅಂತ ಹೇಳ್ತಿರೋದಲ್ಲೋ, ಎಷ್ಟು ಚೆನ್ನಾಗಿ ಆಚಾರ ಹೇಳ್ತಾರೆ ಅಂದರೆ, ಇವತ್ತು ಎರಡು ವ್ಯಕ್ತಿಗಳು ಒಂದು ಅಂತ ಹೇಳ್ಬೇಕಾದ್ರೆ ಏನಾಗಬೇಕು ಗೊತ್ತಾ? ಇಂದ್ರ ಅರ್ಜುನ ಇಬ್ಬರು ಒಂದೇ. ಇಂದ್ರಾವತಾರನೇ ಅರ್ಜುನ, ಅರ್ಜುನ ಇಂದ್ರ ದೇವರ ಅವತಾರ. ಆದ್ದರಿಂದ ಅರ್ಜುನ ಏನೇನು ಮಾಡ್ತಾನೋ ಎಲ್ಲಿ ಸೇರುತ್ತದೋ ಇಂದ್ರದೇವರ ಅಕೌಂಟಿಗೆ ಸೇರುತ್ತೆ, ಇಂದ್ರದೇವರ ಅಕೌಂಟಿಗೆ ಸೇರುತ್ತೆ. ಯಾಕೆ ಅರ್ಜುನನಾಗಿ ಮಾಡಿದ ಸಾಧನೆ ಇಂದ್ರನ ಸಾಧನೆ ಅಂತ ಕರೆಯೋದು, ಅದೇ ರೀತಿ ಕರ್ಣ ಮಾಡಿದ ಸಾಧನೆ ಸೂರ್ಯನ ಸಾಧನೆ ಅಂತ ಕರೀತಾರೆ. ಮೂಲ ರೂಪಕ್ಕೆಲ್ಲ ಹೋಗ್ತಾ ಬರುತ್ತೆ. ಆದ್ದರಿಂದ ಅರ್ಜುನ ಇಂದ್ರ ಒಂದೇ ಅಂದರೆ ಒಂದೇ ಕರೆಕ್ಟು. ಅವನು ಹಾಗೆ ಹೇಳ್ತಾರೆ ಗೊತ್ತಾ ಅದ್ವೈತಿಗಳು, ದೇವರು ನಾವು ಹಾಗೆ ಒಂದೇನೆ. ಅರ್ಜುನ ಆಗಿ ಇಂದ್ರ ಅವತಾರ, ನಾವೆಲ್ಲ ಬ್ರಹ್ಮಾವತಾರಗಳು, ಎಲ್ಲ ಬ್ರಹ್ಮಾವತಾರಗಳು. ಅಂದರೆ ಎಲ್ಲ ಜೀವ ಬ್ರಹ್ಮ ಇವನಾಪರ ಅದೇ ಅರ್ಥ, ಎಲ್ಲ ಬ್ರಹ್ಮನೇ. ಆ ಪ್ರಶ್ನೆ ಬಂದಾಗ ಭಾರಿ ಆಚಾರ್ಯ ವಾದಿರಾಸ್ವಾಮಿಗಳು ಬರೀತಾರೆ, ಕಥೆ ಮುಗಿದು ನಿಮ್ಮ ದೇವರ ಕಥೆ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಜೀವನ ಬೈತಾರೆ, ನೀನು ಅಯೋಗ್ಯ ಪಾಪಿಷ್ಟ ಅಂತ ಬೈತಾರೆ. ಯಾರು ಬೈದಾಗಾಯ್ತು? ದೇವರು ಬೈದಾಗ ಆಗೋದಿಲ್ವಾ? ಎಲ್ಲಿಗೆ ಹೋಯ್ತು ನಿಮ್ಮ ಕಥೆ ಅಂತ ಹೇಳ್ತಾರೆ. ದೇವರು ಬಯಸಿದ ಪಾಪ ಬರಲಿಲ್ಲ ನಿಮಗೀಗ? ಎಲ್ಲ ಕಡೆ ದೇವರಿದ್ದಾನೆ, ಎಲ್ಲರೂ ದೇವರೇ ಅಂತ ಹೇಳಿಬಿಟ್ರೆ ಇವತ್ತು ನಾವು ಓಡಾಡ್ತೀವಿ. ನೆಲ ದೇವರು, ದೇವರು ತುಳ್ಕೊಂಡು ಹೋದಾಗಾಯ್ತು. ಈಗ ಎದುರಿಗೆ ಯಾರೋ ಇದ್ದಾರೆ, ಅವನು ಮನುಷ್ಯ, ಜೀವ ಇದ್ದಾನೆ ದೇವರು ಒಂದು ಬಿಟ್ಟರೆ ಹೊಡೆದ ದೇವ್ರು ಹೊಡೆದಾಗಲಿಲ್ಲ, ದೇವ್ರು ಹೊಡ್ಸ್ಕೊಂಡಾಗಲಿಲ್ಲ. ಈಗ ಮನುಷ್ಯನ ಎಲ್ಲ ದೋಷಗಳು ಯಾರ ಮೇಲೆ ಬರುತ್ತಾಗ? ದೇವರಿಗೆ ಬರುತ್ತೆ. ಗೊತ್ತಾಯ್ತಾ? ಅದು ಸರಿಯಲ್ಲ. ಇನ್ನೊಂದು ಸಾರ ಸೇಡ್ತಾ ಸರಿ, ಈ ಕಡೆಯಿಂದ ಹೋಗ್ಬೇಕು ನಾವೀಗ. ಮನುಷ್ಯರಲ್ಲಿ ಏನಿದೆ? ಬರೀ ಜೀವರಲ್ಲಿ ದೋಷಗಳಿದೆ. ಜೀವ ಬ್ರಹ್ಮಕ್ಕೆ ಹೇಳಿಬಿಟ್ರೆ ಜೀವರ ದೋಷ ಎಲ್ಲ ಬ್ರಹ್ಮನಿಗೆ ಹೋಗಿಬಿಡುತ್ತೆ, ಹೇಳಬೇಡ ಅಂತ ಹೇಳಿದರು. ಇನ್ನೊಂದು ಸೈಡಲ್ಲಿ ಇನ್ನೊಂದು ಯಾವಾಗಲೇ ಯೋಚನೆ ಮಾಡಿ, ಬ್ರಹ್ಮ ಯಾರು? ಬರೀ ಗುಣಪೂರ್ಣ. ಜೀವರೆಲ್ಲ ಬ್ರಹ್ಮ ಏನಾಗಿರಬೇಕಾಗಿತ್ತು? ಎಲ್ಲ ಗುಣಪೂರ್ಣ, ಹೈ ಕ್ಲಾಸ್ ಇರಬೇಕಾಗಿತ್ತು. ವರಷ್ಟು ಇದ್ದಾರೆ, ಹೈ ಕ್ಲಾಸ್ ಎಲ್ಲಿ ಬಂತು ನೋಡಿದ್ರ? ಇವತ್ತು ನೋಡಿಬಿಟ್ಟು ಜೈಲೇ ಕಾಮನ್ ಆಗಲಿ ಹಚ್ಚಿಬಿಟ್ಟಿದೆ ಪಾಪ. ಭಾರಿ ವಿ ಐ ಪಿ ಅಂದರೆ ಗ್ಯಾರಂಟಿ ಜೈಲಿಗೆ ಹೋಗ್ತಾ ಇರಬೇಕು ಸ್ಥಿತಿ ಬಂದುಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿದ್ದರೆ ದೇವರು ಎಲ್ಲಿ ಹೋಗಬೇಕಾಗಿತ್ತೀಗ? ದೇವರ ಗುಣಗಳು ನಮ್ಮಲ್ಲಿ ಕಾಣಬೇಕಾಗಿತ್ತು. ದೇವರ ಜ್ಞಾನಾನಂದಮಯ, ನಮಗೇನು ಜ್ಞಾನಾನಂದ ಇದೆ ಇವತ್ತೇನೇನೂ ಇಲ್ಲ ಅಂದಮೇಲೆ ಹೇಗೆ ದೇವರು ಗುಣ ನಮಗೆ ಬರಲಿಲ್ಲ ಅಂದಲ್ಲ? ನಾ ದೇವರಲ್ಲ, ನಮ್ಮ ದೋಷ ದೇವರಿಗೆ ಹೋಗುತ್ತೋ ಇಲ್ವೋ? ಹೋದರೆ ಅವನು ದೇವರಲ್ಲ, ಹೋಗದೆ ಹೋದರೆ ಭೇದ ಇದೆ ಅಂತ ಒಪ್ಕೋಬೇಕಾಗಿದ್ದರೆ, ಹೋಗದೆ ಹೋದರೆ ಭೇದ ಇದೆ. ಎರಡು ಅಕೌಂಟ್ ಉದಾಹರಣೆಗೆ ಭಾರಿ ಯೋಚನೆ ಮಾಡಿ, ಯಾರೋ ಸಾಲ ಮಾಡಿರ್ತಾನೆ, ಅವನು ಮನೇನ ಒತ್ತೆ ಹಾಕಿರ್ತಾನೆ, ಅವ್ರು ಸಾಲ ತೀರಿಸೋದಿಲ್ಲ, ಅಟ್ಯಾಚ್ ಮಾಡಿಬಿಡ್ತಾರೆ, ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಯಾರಾದರೂ ಇವನು ಮಾಡ್ತಾರೆ, ಗಂಡವ್ರಿಗೆ ಅಟ್ಯಾಚ್ ಮಾಡೋಕ್ಕೆ ಬರೋದಿಲ್ಲ, ಭೇದ ಇದೆ. ಇನ್ನೂ ಭಾರಿ ಆಶ್ಚರ್ಯ, ಗಂಡ ಹೆಂಡತಿ ಇಬ್ಬರಿದ್ದಾರೆ, ಗಂಡ ಸಾಲ ಮಾಡಿದ್ದಾನೆ, ಅವನೇ ಸಾಲ ವಾಪಸ್ ಕೊಟ್ಟಿಲ್ಲ, ಅಟ್ಯಾಚ್ ಮಾಡಿದ್ರು ಮನೇನ, ತಮಾಷೆ ಹೆಂಡತಿ ಹೆಸರು ಮಾಡೋಕ್ಕೆ ಬರೋದಿಲ್ಲ, ಅದಕ್ಕೆ ಅವನ ಹೆಸರು ಮಾತ್ರ ಮಾಡೋಕ್ಕೆ ಬರುತ್ತೆ, ಇನ್ನೊಬ್ಬರ ಇನ್ವ್ಯಾಲಿಡ್ ಅದು ಅಂತ. ಅವ್ರ ಹೆಸರಲ್ಲೇ ಇಲ್ಲ, ಹ್ಯಾಕ್ ಮಾಡ್ತೀವಿ ಅಂತ ಕೇಳ್ತಾರೆ. ಅವ್ರು ಶ್ಯೂರಿಟಿ ಹಾಕಿದ್ರು ಬರುತ್ತೆ, ಬರೋದಿಲ್ಲ. ಇಲ್ಲವರು ಎಂಥ ಬಂಧುವಾಗಿದ್ದರು ಹೆಸರಲ್ಲೆಲ್ಲ ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಏನು ತೋರಿಸ್ತಾ ಇದೆ ಎಲ್ಲ ಕೂಡ, ಇದು ಜೀವ ಜೀವ ಭೇದ ಹಿಡಿದು. ಇಲ್ಲವರು ಏನಾಗ್ತಿತ್ತು ಗೊತ್ತಾ? ಇಷ್ಟು ವ್ಯವಸ್ಥೆ ಇದ್ದೇ ಅನ್ಯಾಯ ನಡೆಸ್ತಾ ಇರ್ತಾರೆ. ಇಲ್ಲವರು ಹಾಳಾಗಿ ಜಗತ್ತು ಹಾಳಾಗಿ ಹೋಗ್ತಾ ಇತ್ತು. ಅದಕ್ಕೆ ಹೇಳಿದ್ದು ಭಗವಂತ ಬೈತಾನೆ, ಎಷ್ಟು ದಿನ ಕೇಳಿದ್ರಲ್ಲ, ಜಗತ್ ಸತ್ಯ ಆದರೆ ಏನಂತೆ, ಸುಳ್ಳಾದ್ರೆ ಏನಂತೆ, ಭೇದ ಇದ್ರೆ ಅಂತ ಹೋದ್ರೆ ಏನಂತೆ ಕೇಳಿದರೆ ಏನೋ ಗೊತ್ತು ಗೊತ್ತಾದ್ರಿಂದ, ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ಅನೀಶ್ವರ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಮುಂದೇನಾಗುತ್ತೆ ಗೊತ್ತಾದ್ರಿಂದ, ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮನೋ ಅಲ್ಪಬುದ್ಧಯ ವಿರಧ್ಯನ ಕ್ಷಯಾಯ ಜಗತೋ ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋಹಿತಾ. ಇವರಿಂದ ಜಗತ್ತು ಹಾಳಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಭೇದ ಇಲ್ಲ ಅಂತ ಯಾರು ಹೇಳ್ತಾರೆ? ಜಗತ್ತನ್ನು ಹಾಳು ಮಾಡ್ತಾರೆ. ಜಗತ್ ಸತ್ಯ ಅಲ್ಲ ಅಂತ ಯಾರು ಹೇಳ್ತಾರೆ? ಜಗತ್ತನ್ನು ಹಾಳು ಮಾಡ್ತಾರೆ. ಪದ ನೋಡಿ ಇಲ್ಲಿ, ಪ್ರಭವಂತಿ ಉಗ್ರ ಕರ್ಮಾಣ, ಟೆರರಿಸ್ಟ್ಗಳು ಬರ್ತಾರೆ ಅಂತ ಅರ್ಥ. ಉಗ್ರ ಕರ್ಮಗಳು ಅಂದರೆ ಉಗ್ರಗಾಮಿಗಳು ತಾನೇ, ಅವರು ಟೆರರಿಸ್ಟ್ ಹುಟ್ಟೋದೇ ಅದರಿಂದ. ದುರ್ಮತ ಕೆಟ್ಟದ್ದು, ದುಷ್ಟ ಕೆಟ್ಟವನು ಅಂತ ಪ್ರಶ್ನೆ ಈಗ. ದುರ್ಮತ ಕೆಟ್ಟದ್ದು, ದುಷ್ಟ ಕೆಟ್ಟವನು ಹೇಳುತ್ತದೆ. ದುಷ್ಟನಿಗಿಂತ ದುರ್ಮತ ಕೆಟ್ಟದ್ದು ಅಂತ ಹೇಳಿದ್ದಾರೆ. ದುಷ್ಟ ಒಬ್ಬನು ದುರ್ಮತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಷ್ಟೋ ಜನ, ಅರ್ಥ ಆಯ್ತಾ? ಒಬ್ಬ ದುರ್ಮತದಿಂದ ಸಾವಿರ ಸಾವಿರ ದುಷ್ಟರು ಹುಟ್ಟುತ್ತಾರೆ. ಒಬ್ಬ ದುಷ್ಟನಿಂದ ದುಷ್ಟ ಅಷ್ಟೇ ಅವನು. ಆದರೆ ದುರ್ಮತ ಅಂಬೋದು ದುಷ್ಟನಿಗಿಂತ ಡೇಂಜರಸ್. ಈಗ ನಮಗೆ ಹೊಸ ವಿಷಯ ಗೊತ್ತಾಗುತ್ತೆ. ಆಚಾರ್ಯರು ದುಷ್ಟರನ್ನು ಕೊಲ್ದೇನೆ ದುರ್ಮತೆ ಖಂಡನೆ ಮಾಡಿದರು ಅಂದರೆ ಬೇಸಿಕ್ ಇರೋದೇ ದುರ್ಮತದಲ್ಲಿ ಪ್ರಾಬ್ಲಮ್ ಇರೋದು. ದುರ್ಮತ ಹೋದ್ರೆ ಏನಾಗುತ್ತೆ ಗೊತ್ತಾ? ದುಷ್ಟರು ಹೋಗೇ ಬಿಡ್ತಾರೆ. ದುರ್ಮತ ಇದ್ದರೆ ದುಷ್ಟರಿದ್ದೇ ಇರ್ತಾರೆ. ಎಷ್ಟೇ ದುಷ್ಟರು ಕೊಲ್ತೀರಿ, ಇರುವೆ ಬರ್ತಾ ಇರುತ್ತೆ. ಇರುವೆ ಹೊಡೆದು ಹೊಡೆದು ವಾಚ್ ಮಾಡ್ತಾನೆ ಫ್ರೆಂಡ್, ಎಲ್ಲಿಂದ ಬರುತ್ತೆ ನೋಡ್ತಾರೆ, ಅಲ್ಲಿಗೆ ಅಟ್ಯಾಕ್ ಮಾಡ್ತಾರೆ, ಇರುವೆ ಹೋಗಿಬಿಡುತ್ತಾಗ. ಇರುವೆ ಒಂದು ಹೊಡ್ಕೊತ ಕೊತ್ಕೊತ್ತು ಎಷ್ಟೇ ಅಂತ ಕೊತ್ಕೊತ್ತ ಕೊಡೋದು, ಬರೋದು ಹೊಡಿ ಬರೋದು ಹೊಡೆಯೋದಾಗುತ್ತೆ ಅಷ್ಟೇ ಹೊರತು ಮೂಲ ಹುಡುಕಬೇಕು ಯಾವಾಗ ಕೊಡೋದು. ಡಾಕ್ಟ್ರು ಕೂಡ ಹಾಗೆ ಮಾಡೋದು, ಕೆಮ್ತಾ ಹೋಗ್ತಾನೆ ಅವ್ನು ಕೆಮ್ಮಿಗೆ ಔಷಧಿ ಕೊಡೋದಿಲ್ಲ, ಕೆಮ್ಮು ಯಾತಕ್ಕಾಯಿತು ಅಲ್ಲಿ ಶುರು ಮಾಡ್ತಾನೆ, ಅದಕ್ಕೆ ಔಷಧಿ ಕೊಟ್ಟರೆ ಕೆಮ್ಮು ವಾಸಿ ಆಗಿಬಿಡುತ್ತೆ. ಆದರೆ ಮೂಲ ಕಾರಣ ಹುಡುಕಬೇಕು ಯಾವಾಗಲೂ ಕೂಡ. ಆ ದೃಷ್ಟಿಯಿಂದ ಪ್ರತಿಯೊಂದನ್ನು ಯೋಚನೆ ಮಾಡಿದರೆ ದುರ್ಮತ ಭಾರಿ ಕೆಟ್ಟದ್ದು, ದುರ್ಮತ ತುಂಬ ಕೆಟ್ಟದ್ದು. ಅದಕ್ಕೆ ಒಳ್ಳೆ ದೃಷ್ಟಾಂತ ಹೇಳ್ತಾರೆ. ಯಮಲೋಕದಲ್ಲಿ ಒಬ್ಬ ದುಷ್ಟನ್ನು ಹಾಕಿರ್ತಾನೆ, ಕಳ್ಳರನ್ನು ಹಾಕಿರ್ತಾರೆ, ಕೊಲೆಗಡಕನ್ನು ಹಾಕಿರ್ತಾರೆ, ಅದರಲ್ಲಿ ಹಾಫ್ ಮಾಡರು ಫುಲ್ ಮಾಡಿ ಬೇರೆ ವೆರೈಟಿಗಳಿವೆ, ಎಲ್ಲರೂ ಹಾಕಿರ್ತಾರೆ ಅದರೊಳಗೆ. ಅದರಲ್ಲಿ ದುರ್ಮತದವ್ರನ್ನ ಹಾಕಿ ಒಬ್ಬ ಕವಿನೂ ಹಾಕಿದ್ರಂತೆ, ಪಾಪ ಕವಿನೂ ಒಬ್ಬ ಆಚಾರನೂ ಹಾಕಿ, ಆಚಾರನೂ ಹಾಕಿಬಿಟ್ಟಿದ್ರು ಆಚಾರಗಳು. ಎಲ್ಲರೂ ದುರ್ನರಕದಲ್ಲಿದ್ದಾರೆ. ಒಂದು ಫೈನ್ ಡೇ ಆಯಿತು, ಎಲ್ಲ ಇದ್ದರು, ಸ್ವಲ್ಪ ದಿವಸ ಆಯಿತು. ಒಬ್ಬ ಕಳ್ಳತನ ಮಾಡಿ ಬಿಟ್ಟುಬಿಟ್ರು, ಅವ್ರು ರಿಲೀಸ್ ಆದವಲ್ಲ ಅದು ಹೊರಟು ಬಿಟ್ಟ. ಯಾಕೆ ಅಂತ ಕೇಳಿದ್ರು, ಕಳ್ಳತನ ಮಾಡಿದ್ದೆ ಇಷ್ಟು ಶಿಕ್ಷೆ ಅಂತ ಕೊಟ್ಟಿದ್ರು, ಮುಗಿತು ಬಿಟ್ಟುಬಿಟ್ವಿ ಅಂತ ಹೇಳಿದ್ರು. ಆಮೇಲೆ ಇನ್ನು ಕೊಲೆಗಡನೆ ಬಿಟ್ಟಿದ್ದಿಲ್ಲ, ಇದು ದೊಡ್ಡ ಪಾಪ ಆದ್ರಿಂದ ಬಿಟ್ಟಿದ್ದಿಲ್ಲ ಅಂತೇಳಿದ್ರು. ಸ್ವಲ್ಪ ದಿವಸ ಆಯಿತು, ಅವನ್ನು ಬಿಟ್ಟರು ಕೊಲೆಗಡಕನ್ನು ಕೂಡ. ಇನ್ನೊಬ್ಬನು ಬಿಡಲಿಲ್ಲ, ಯಾಕೆಂದರೆ ತುಂಬ ಕೊಲೆ ಮಾಡಿದ್ದೀಯಲ್ಲ, ಇನ್ನು ಸ್ವಲ್ಪ ತೀರಬೇಕು ಅಂತೇಳಿದ್ರು. ಅವನು ಬಿಟ್ಟುಬಿಟ್ರು ಮನೆಗೆ. ತಮಾಷೆ, ಒಬ್ಬ ಕವಿ ಕೂತಿದ್ದಾನೆ, ಒಬ್ಬ ಪುಸ್ತಕ ಬರೆಯೋ ಕೂತ್ಬಿಟ್ಟಿದ್ದಾನೆ, ಪಾಪ ನೀವು ಕಳ್ಳತನ ಮಾಡಿಲ್ಲ, ಕೊಲೆ ಮಾಡಿ ಏನೇನೂ ಮಾಡಿಲ್ಲ ಅವನು, ಪಾಪ ಅವನು ಬೇರೆ ಹಾಕಿಬಿಟ್ಟಿದ್ದಾನೆ. ಅವನು ಕೇಳಿ, ಅಲ್ಲರಿಗೆ ಎಂಥ ಕೆಲಸ ಆಯಿತು, ನಾನು ಕಳ್ಳತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ನನ್ನ ಯಾಕೆ ಹಾಕಿದ್ದೀರಿ ಅಂತ ಕೇಳಿದ್ದಾನೆ. ಒಂದು ಕೊಲೆ ಮಾಡಿಲ್ಲ, ಒಂದು ಕಳ್ಳತನ ಮಾಡಿಲ್ಲ, ನನ್ನ ಯಾಕೆ ಹಾಕಿದ್ದೀರಿ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ, ನೀನು ಕೊಲೆ ಮಾಡಿಲ್ಲ, ನೀನು ಕಳ್ಳತನ ಮಾಡಿಲ್ಲ, ನಿನ್ನ ಪುಸ್ತಕ ಓದಿ ಕೊಲೆ ಮಾಡ್ತಿದ್ದಾರೆ ಜನ, ನಿನ್ನ ಪುಸ್ತಕ ಓದಿ ಕಳ್ಳತನ ಮಾಡ್ತಿದ್ದಾರೆ, ಅದಕ್ಕೆ ನಿನ್ನ ಹಾಕಿದ್ದೀವಿ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಅದಕ್ಕೆ ರಾಜ್ ಹೇಳ್ತಾರೆ, ಕರಿಷೇ ಕಾಲ ಇಷ್ಯೇ ಚ, ನೀನು ಮಾಡಿಲ್ಲ, ಮಾಡಿಸ್ತಾ ಇದ್ದೀನಿ ನೀನು ಬಂದಿನ. ಕೆಟ್ಟ ಪುಸ್ತಕ ಓದಿ ಓದಿ ತಲೆ ಕೆಟ್ಟ ಹೋಗಿದೆ. ಪುಸ್ತಕ ಓದಿದ್ರೆ ತಲೆ ಕೆಡುತ್ತೆ, ಟಿ ವಿ ನೋಡಿದರೆ ಪೂರ್ತಿ ಎಟ್ಟು ಹಾಳಾಗೋಗ್ಬಿಡುತ್ತೆ, ಗೊತ್ತಾಯ್ತಿಲ್ಲ. ಬರೀ ಇದು ಪುಸ್ತಕದಲ್ಲಿ ಬುದ್ಧಿಯಿಂದ ಅರ್ಥ ಮಾಡಬೇಕು, ಟಿ ವಿ ಕಣ್ಣಲ್ಲಿ ನೋಡ್ಬಿಡ್ತಾರಲ್ಲ, ಇನ್ನೂ ಹಾಳಾಗೋಗ್ಬಿಟ್ಟ. ಹಾಗಾಗಿ ನಿನ್ನ ಅವರೆಲ್ಲ ಒಂದೊಂದು ತಪ್ಪಿ ಶಿಕ್ಷೆ ಮುಗಿದು ಹೋಗ್ತಿತ್ತು, ನಿಂದು ಹಾಗಲ್ಲ. ನಿನ್ನ ಪುಸ್ತಕ ಓದಿದ ಜನ ಸಾವಿರಾರು ಜನ ಓದ್ತಾ ಇದ್ದಾರೆ, ಅವರೆಲ್ಲ ಕೆಟ್ಟದ್ದು ಮಾಡ್ತಾ ಇದ್ದಾರೆ, ಆ ಪಾಪ ನಿನಗೆ ಬರ್ತಾ ಇದೆ, ಎಲ್ಲ ನಿಂತ ಮೇಲೆ ನಿನ್ನ ಬಿಡ್ತೀವಿ ಅಂತ ಹೇಳಿದ್ವಿ. ಗಾಬರಿ ಆಗೋದ, ಕೊನೆಗೂ ಒಂದು ದಿವಸ ಬಂತು, ಎಷ್ಟೋ ಸಾವಿರ ಎಲ್ಲ ಹೋದ ಎಷ್ಟೋ ವರ್ಷ ಆಗೋಗ್ಬಿಟ್ಟಿದ್ದು, ಕೊನೆಗೆ ಸಿಕ್ಕ, ನಾಳೆ ಬಿಡ್ತೀವಿ ಅಂತ ಹೇಳಿಬಿಟ್ಟು ನಾವು ಭಾರಿ ಸದ್ಯ ಪಜಾವಾದೆ ಅಂತ ತಿಳ್ಕೊಂಡ. ಪಾಪ ನಾಳೆ ರಿಲೀಸ್ ಅಂತೇಳಿ ಎಲ್ಲ ತಯಾರಾಗಿ ಕುತ್ಕೊಂಡು ಹೋಗೋಕ್ಕೋಸ್ಕರ ಬಂದರು. ನೋ ಮತ್ತೆ ಪೋ, ನೀನು ಎಕ್ಸ್ಟೆಂಡ್ ಆಯಿತು ಅಂತ ಹೇಳ್ಬಿಟ್ಟು, ಎಕ್ಸ್ಟೆಂಡ್ ಆಯ್ತು ನೀನು ಶಿಕ್ಷೆ, ಮತ್ತೆ ಎಕ್ಸ್ಟೆಂಡ್ ಫಾರ್ ಇಂಡೆಫಿನೇಟ್ ಪೀರಿಯಡ್ ಅಂತ ಹೇಳಿಬಿಟ್ಟು ಹೊಡ್ಕೊಂಡು ಏನಾಯಿತು ಅಂತ ಕೇಳಿದ. ನಿನ್ನ ಪುಸ್ತಕ ರೀಪ್ರಿಂಟ್ ಆಯಿತು ಅಂತ ಹೇಳಿದ. ಪುಸ್ತಕ ರೀಪ್ರಿಂಟ್ ಆಯಿತು, ಮತ್ತೆ ರಿವ್ಯೂ ಶುರು ಆಯಿತು, ಮತ್ತೆ ಶುರುವಾಗುತ್ತೆ ಎಲ್ಲರೂ ಕೂಡ, ಮತ್ತೆ ಓದೋದು ಮತ್ತೆ ತಪ್ಪು ಮಾಡೋದೆ. ಅರ್ಥ ಆಯ್ತಾ? ಈಗ ಜ್ಞಾನ ಕಾರ್ಯದಲ್ಲಿ ಮಾಡೋ ಒಳ್ಳೆಯದು ಜನ್ಮ ಜನ್ಮದ ಆಸ್ತಿ, ಅದು ಕೆಟ್ಟದ್ದು ಜನ್ಮದ ಪಾಪದ ಆಸ್ತಿ. ಅದಕ್ಕೇನೆ ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದ. ಸ್ವಾರಸ್ಯ ನೋಡಬೇಕು, ಎಷ್ಟು ಪಾಪ ಬೇಕಾದರೂ ಇದಕ್ಕೆ ಹೋಗೋದಿಲ್ಲ, ನರ್ಕಕ್ಕೆ ತಮಸ್ಸಿಗೆ ಹೋಗೋದಿಲ್ಲ. ಎಷ್ಟಾರು ಪಾಪ ಮಾಡಿ ತರ್ಕಕ್ಕೆ ಹೋಗಿ ತಮಸ್ಸಿಗೆ ಹೋಗೋದಿಲ್ಲ, ಮಿಥ್ಯಾಜ್ಞಾನ ಬಂದರೆ ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ಮಿಥ್ಯಾಜ್ಞಾನೇನ ಚ ತಮ ಶುಭೇನ ಕರ್ಮಣ. ಅದೇ ರೀತಿಯೇ ಎಷ್ಟು ಒಳ್ಳೆ ಕೆಲಸ ಬೇಕಾದ್ರೆ ನೀವು ಮೋಕ್ಷ ಆಗೋದಿಲ್ಲ. ಎಂಥ ಕೋಟಿ ಕೋಟಿ ರಸ್ತುವೇದಾಗ ಮಾಡಿ ಮೋಕ್ಷ ಆಗೋದಿಲ್ಲ, ಕೋಟಿ ಕೋಟಿ ಜಗತ್ತನ್ನೇ ದಾನ ಮಾಡಿ ಮೋಕ್ಷ ಆಗೋದಿಲ್ಲ. ಆದರೆ ಜ್ಞಾನೇನೈವ ಪರಂಪದಂ, ಜ್ಞಾನ ಮೋಕ್ಷಕ್ಕೆ ಹೋಗಬೇಕು, ಜ್ಞಾನ ಒಂದೇ ದಾರಿ, ಬೇರೆ ಯಾವುದಕ್ಕೂ ಸಿಗೋದಿಲ್ಲ. ಜ್ಞಾನ ಒಂದೇ ದಾರಿ ಮೋಕ್ಷಕ್ಕೆ, ತಮಸ್ಸಿಗೆ ವಿದ್ಯಾಜ್ಞಾನ ಒಂದೇ ದಾರಿ. ಶುಭೇನ ಕರ್ಮ, ಭಾರಿ ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗ್ಬೋದು, ಶುಭೇನ ಕರ್ಮಣ ಸ್ವರ್ಗಂ ಅಷ್ಟೇ. ನಿರಯಂಚೆ ವಿಕರ್ಮಣ, ಪಾಪ ಮಾಡಿ ನರಕಕ್ಕೆ ಹೋಗ್ತಾರಷ್ಟೇ, ತಮಸ್ಸಿಗೆ ಹೋಗೋದಿಲ್ಲ. ಅಂದರೆ ನರಕ ಪಾಪ ಮಾಡ್ಬೋದು, ತಾವು ಸದ್ಯ ತಮಸ್ಸು ಗೊತ್ತು ತಿಳ್ಕೊಂಡು ಅವ್ರು ನರಕೇನು ಸಾಮಾನ್ಯನಲ್ಲ, ಅವೆಲ್ಲ ಕೂಡ ಭಯಂಕರ ದುಃಖ ಇರ್ತವೆ. ಆದರೆ ಒಂದು ಒಂದು ವಾಪಸ್ ಬರೋ ಚಾನ್ಸ್ ಇದೆ, ಚಾನ್ಸ್ ಇಲ್ಲ ಅಷ್ಟೇ. ಇದು ಅರ್ಥ ಮಾಡಿಕೊಂಡು ಬರೀ ಕರ್ಮದಿಂದ ಮೋಕ್ಷನೂ ಸಿಗೋದು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಜ್ಞಾನದಿಂದನೇ ಮೋಕ್ಷ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಎಷ್ಟು ಹೊತ್ತು ಕೊಡ್ತಾರೆ ಆಚಾರ್ಯ, ಜ್ಞಾನೇನ ಏವ ಪರಂಪದಮೇವ, ಮತ್ತೆ ಜ್ಞಾನೇನ ಪರಂಪದಮೇವ, ನಾನೇನೈವ ಪರಂಪದಂ, ಏವ ಇಲ್ಲಿ ಬೇಕಾರಕ್ಕೆ ಅಲ್ಲಿ ಬೇಕಾಗಕ್ಕೆ ಒಳ್ಳೆ ಅರ್ಥ ಕೊಡ. ಇದು ಅರ್ಥ ಮಾಡಿಕೊಂಡು ದುರ್ಮತದ ಖಂಡನೆ ಯಾತಕ್ಕೆ ಅಂದರೆ, ಒಂದು ದುರ್ಮತ ಹೋಯಿತು ಅಂದರೆ ಲಕ್ಷಾಂತರ ಜನ ಬರ್ತಿದ್ದಾರೆ, ಕೋಟ್ಯಂತರ ಜನ ಬರ್ತಿದ್ದಾರೆ, ಗೊತ್ತಾಯ್ತಾ? ಅದೇ ಸನ್ಮತ ಬಂದರೆ ಎಷ್ಟು ಕೋಟಿ ಜನ ಬದುಕ್ತಾರೆ ಇದು ಅರ್ಥ ಮಾಡಿಕೊಂಡು. ದುರ್ಮತ ಪ್ರಸಾರ ಆಗಬಾರ್ದು, ಸನ್ಮತ ಪ್ರಸಾರ ಆಗ್ತಾನೆ ಇರಬೇಕು. ಉಲ್ಟ ಬಲ್ಟ ಆಗ್ತಿದೆ ಅವನು, ಬರೀ ದುರ್ಮತ ಪ್ರಸಾರನೇ. ಸನ್ಮತ ಪ್ರಸಾರಕ್ಕೆ ಸ್ಕೋಪೇ ಇಲ್ಲ, ಸ್ಕೋಪೇ ಇಲ್ಲ. ಆದ್ದರಿಂದ ಬರೀ ದುಷ್ಟರ ಸಂಖ್ಯೆ ಜಾಸ್ತಿ ಆಗುತ್ತೆ, ಶಿಷ್ಟರ ಸಂಖ್ಯೆ ಜಾಸ್ತಿ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಭೇದವನ್ನು ಒಪ್ಪಲೇಬೇಕು ಅನ್ನೋದನ್ನು ತಿಳಿಸಿದೆ. ಕೊನೆಗೆ ಹೇಳ್ತಾರೆ, ಈ ಭೇದ ಒಪ್ಪದೆ ಹೋದರೆ ನಾವ್ಯಾರು ಸಾಧನೆ ಮಾಡೋಕ್ಕೆ ಅರ್ಥನೇ ಇಲ್ಲ. ಯಾಕೆ ಗೊತ್ತಾ, ನಿಮ್ಮ ಪ್ರಕಾರ ಸ್ವರ್ಗ ನರಕ ಭೇದ ಇಲ್ಲ ಹೋದಲ್ಲೋ ಬಿಡಿ. ಹಾಗಿದ್ರೆ ನಾವು ಒಳ್ಳೇದು ಏನೇ ಮಾಡಿದ್ರೆ ಸ್ವರ್ಗಕ್ಕೆ ಹೋಗಲೇಬೇಕಲ್ಲ, ಭೇದ ಇಲ್ವಲ್ಲ. ಅಥವಾ ಒಳ್ಳೇದು ಮಾಡಬೇಕಾಗಿಲ್ಲ, ನರಕಕ್ಕೆ ಹೋಗಲೇಬೇಕಲ್ಲ, ಅದು ಭೇದ ಇಲ್ಲ, ಎರಡೂ ಆಗುತ್ತೆ. ಅದು ಸ್ವರ್ಗ ನರಕಕ್ಕೆ ವ್ಯತ್ಯಾಸ ಇಲ್ಲದೆ ಹೋದರೆ ಯಾರು ಸಾಧನೆಗೆ ಅರ್ಥನೇ ಇಲ್ಲ. ತತ್ವತೋ ಭೇದ, ನಿನ್ನೆ ಒಂದು ಪ್ರಶ್ನೆ ಕೇಳಿದರು, ಅದಕ್ಕೆ ಅದೇ ಉತ್ತರ. ಇಬ್ಬರು ಶೂಟ್ ಮಾಡಿದರೆ ಅವರು ಸತ್ತ, ಇವನು ಸಾಯಲಿಲ್ಲ, ಯಾಕೆ ಸಾಯಲಿಲ್ಲ? ಭಾಳ ಸಿಂಪಲ್ ಅದು. ಭೇದ ಇಲ್ಲದವ್ರು ಎಲ್ಲರೂ ಸಾಯಬೇಕಾಗಿತ್ತು, ಎಫ್ ಎಲ್ಲರೂ ಬದುಕಬೇಕಾಗಿತ್ತು ಇಲ್ಲದೆ ಹೋದರೆ. ಒಬ್ಬನು ಸತ್ತ ಅವನು ಬಿಟ್ಟ ಅಂದರೆ ಜೀವ ಜೀವ ಭೇದ, ಅವ್ರ ಇಂಡಿವಿಜುವಾಲಿಟಿ ಇದೆ ಅವನಿಗೆ. ಆದ್ದರಿಂದಾನೆ ಇವನ ಕರ್ಮ ಬೇರೆ, ಅವನ ಕರ್ಮ ಬೇರೆ. ಅವನ ಕರ್ಮ ಸಾಯೋದಿತ್ತು, ಇವನ ಕರ್ಮ ಬದುಕೋದಿತ್ತು. ಬದುಕೋ ಕರ್ಮ ಇದ್ದವನಿಗೆ ಏನು ಮಾಡೋ ಸಾಯೋದಿಲ್ಲ. ಗೊತ್ತಾಯ್ತಿಲ್ಲ, ಚಂದ್ರಹಾಸನ ಕಥೆಯಲ್ಲಿ ಉದ್ದೇಶವನ್ನು ಕೊಲ್ಲಕ್ಕೆ ಹೋದರೂ ಕೊಲ್ಲಕ್ಕಾಗೋದಿಲ್ಲ. ಯಾಕೆ? ಬದುಕೋ ದೇವರ ರಕ್ಷಣೆ ಮಾಡ್ತಾ ಇದ್ದಾನೆ. ಅರಕ್ಷಿತಂ ತಿಷ್ಟತಿ ತಿಷ್ಟರಕ್ಷಿತಂ, ದೇವರು ಕಾಪಾಡ್ತಾ ಇದ್ದರೆ ಏನು ಮಾಡಿದ್ರು ಕೊಲ್ಲೋದಕ್ಕಾಗೋದಿಲ್ಲ. ಅವನ ಕರ್ಮನೇ ಬೇರೆ ಇದೆ. ಇನ್ನು ಉಳಿಸ್ಲಿಕ್ಕೆ ಅಂತ ಸಾಯೋ ಸ್ಥಿತಿ ಇದ್ದರೆ ಯಾರು ಉಳಿಸ್ತಕ್ಕಾಗಲ್ಲ. ಮಕ್ಕಳೇ ಡಾಕ್ಟರ್ಗಳು, ಎಲ್ಲರೂ ಮನೆಯಲ್ಲೇ ಇದ್ದಾರೆ, ಎಲ್ಲ ಸ್ಪೆಷಲಿಸ್ಟ್ಗಳು ಇದ್ದಾರೆ, ಮನೇಲಿ ಕೂತಿದ್ದಾರೆ. ಎ ಸಿ ಕಂಡು ಹೇಗೆ ಎ ಸಿ ಮನೆ ಮತ್ತೆ ಡೆಡ್ ಅಂದ್ಬಿಡ್ತಾರೆ. ಯಾಕೆ ಯಾರು ಕಾಪಾಡೋಕ್ಕೆ ಸಾಧ್ಯ? ಅದಕ್ಕೆ ಅವ್ರು ಬದುಕೋ ಯೋಗನೇ ಇಲ್ಲ, ಫಸ್ಟ್ ಬದುಕೋ ಯೋಗನೇ ಇಲ್ಲ. ಆ ಮೂರು ಜನದಲ್ಲಿ ನೀವು ನೋಡ್ತಿರ್ತೀರಲ್ಲ, ಆಕ್ಸಿಡೆಂಟ್ ಆಗುತ್ತೆ, ಒಬ್ರು ಯಾರೋ ಉಳ್ಕೊಂಡ್ಬಿಡ್ತಾರೆ, ಒಂದು ಮಗು ಉಳ್ಕೊಂಡ್ಬಿಡುತ್ತೆ ಇದಕ್ಕಿದ್ದಾಗ, ಎಲ್ಲ ಬಿಟ್ಟು ಮಗು ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ಬದುಕೋ ಯೋಗ ಇದೆ. ಅದಕ್ಕೆ ಉಳಿದವರ ತಂದೆ ತಾಯಿಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ, ಮಗು ಒಂದು ಉಳ್ಕೊಂಡ್ಬಿಟ್ಟಿದೆ. ತಮಾಷೆ, ಅಲ್ಲಿ ಇಲ್ಲಿ ಹೊಡೆದಾಗೆಲ್ಲ ಒಂದೇ ಪೆಟ್ಟು ಬಿದ್ದರೆ ಸಿಕ್ಕಾಬಟ್ಟೆ ಪೆಟ್ಟು ಬಿದ್ದಿರುತ್ತೆ, ಅವ್ರು ಸತ್ತ ಅಂತಲೂ ಕೂಡ ಬದುಕಿಬಿಟ್ಟಿರ್ತಾನೆ. ಇನ್ನೊಬ್ರು ಏನೂ ಆಗಿಲ್ಲ, ಸತ್ತು ಹೋಗ್ಬಿಟ್ಟಿರ್ತಾನೆ. ಹಾಗೆ ಏನೂ ಆಗಲಿ, ಕೆಲವರು ಇನ್ನೂ ನೋಡಿರ್ತೀರಿ ನೀವು, ಸುಮಾರು ಹುಟ್ಟಿದಾಗಿಂದ ರೋಗ ಇರುತ್ತೆ ಅವ್ರಿಗೆ. ಕೆಲವರಿಗೆ ಏನೇನೋ ಡಿಸೀಸಸ್ ಇರುತ್ತೆ, 90 ಕಂಪ್ಲೀಟ್ ಮಾಡಿಬಿಡ್ತಾರೆ ಅವ್ರು ಬಿಡೋದಿಲ್ಲ. ಹಾಗಾಗಿ ಮಾಡಿ 90+ ಹೋಗಿಬಿಡ್ತಾರೆ. ಇವರು ಗುಡ್ಕಲ್ಲಿದ್ದಾಗಿರ್ತಾನೆ, ಹೋದಾಗ ಹೋಗ್ಬಿಟ್ಟ ಅಂತ ಹೇಳ್ಬಿಡ್ತಾರೆ. ಯಾಕೆ? ಬದುಕು ಆಯುಷ್ಯ ಇಲ್ಲ ಅವ್ರಿಗೆ. ಇದನ್ನು ಅರ್ಥ ಮಾಡಿಕೊಂಡ್ರೆ, ಎಷ್ಟೇ ನಾನೇ ನೋಡಿ, ತುಂಬ ಜನ ನೋಡಿದ್ದೀನಿ, ಅವರು ಎಲ್ಲರೂ ಬೆಡ್ ರಿಡನ್, ಮತ್ತಿಂದರೂ ಬೆಡ್ ರಿಡನ್ನೇ ಅವರು. ಆದರೆ ಎಲ್ಲರೂ ಅವರೇನೇ ಸಾಯ್ತಾ, ಅವ್ರು ಮಾತ್ರ ಸಾಯ್ತಿರೋದಿಲ್ಲ. ಆಯುಷ್ಯ ಗಟ್ಟಿ ಇದ್ದಾಗ ಸಾಯೋದಿಲ್ಲ. ಹಾಗೆಲ್ಲ ಕೂಡ ಕರ್ಮ ಬೇರೆ ಪ್ರತಿಯೊಬ್ಬರಿಗೂ ಕೂಡ. ಅವನಿಗೆ ಊಟ ಮಾಡಿರ್ತೀವಿ, ಎಲ್ಲರೂ ಒಂದೇ ಊಟ ಮಾಡೋಕ್ಕಾಗೋದಿಲ್ಲ. ಎಲ್ಲ ಊಟ ಬಡಿಸಿದ್ರೆ ಎಲ್ಲ ಊಟ ಮಾಡೋಕ್ಕಾಗೋದಿಲ್ಲ. ಅವ್ರು ಯೋಗ ಎಷ್ಟು ಅಷ್ಟೇ ತಿನ್ನೋದು. ಹಿಂದೇನು ಬಟ್ಟೆ ಊಟ ಕೂಡ್ತಿರ್ತಾರೆ, ಯಾರು ಅರ್ಜೆಂಟ್ ಕಾಲ್ ಬರುತ್ತೆ ಹೋಗ್ಬಿಡ್ತಾರೆ. ಕಡೆ ತಿನ್ನೋ ಯೋಗ ಇಲ್ಲ ಅವನಿಗೆ. ಇನ್ನೊಬ್ಬನಿಗೆ ಯಾರೋ ಒಂದು ಬರುತ್ತೆ ಇದಕ್ಕೆ ಬಂದ್ಬಿಡ್ತಾರೆ, ಫಸ್ಟ್ ಊಟದ ಯೋಗ ಇದೆ ಅವನಿಗೆ. ಇದಕ್ಕಿಂತ ಬಂದರೆ ಅವ್ರ ಊಟದ ಯೋಗ ಇದೆ. ಏನು ಮಾಡ್ತೀರಿ? ಅವನಿಗೆ ಪ್ಲಾನ್ ಮಾಡಿದ್ದಾನೆ, ತಿನ್ನಕ್ಕಾಗ್ತಾ ಇಲ್ಲ. ಪ್ಲಾನೇ ಮಾಡಿಲ್ಲ, ಫಸ್ಟ್ ಕ್ಲಾಸ್ ಊಟ ಸಿಕ್ಕ ಸಾಕು ಅಂತ ಬರ್ತಾನೆ. ಮೃಷ್ಟಾನ್ನ ಭೋಜನ ಅವನಿಗೆ, ಊಟ ಸಿಕ್ಕ ಸಾಕು ಅಂತ ಬಂದರೆ ಮೃಷ್ಟಾನ್ನ ಭೋಜನ. ಇವನು ನೋಡಿದ್ರೆ ತಾನೇ ಮಾಡಿಕೊಂಡು ಕೂತ್ರೆ ತಿನ್ನಕ್ಕೆ ಸಾಧ್ಯ ಇಲ್ಲ. ಆ ಹೊತ್ತಿ ಸ್ಟಾರ್ಟಿಂಗ್ ಬಿಡಿ ಇಟ್ಲಿ ಹೋಗಲೇಬೇಕು. ಅದೇ ಒಂದು ಕರ್ಮಭೇದ ಅಂದ್ರೆ ಹಾಗೆ. ಆಚಾರ ಸಿದ್ಧಾಂತ ಒಪ್ಪದೆ ಹೋಗಿದ್ರೆ ಅವ್ರು ಹೇಳಿದ್ರೆ ಅಲ್ಲಿ ಮೂರು ಜನ ಸಾಯ್ಬೇಕಾಗಿ, ಇಲ್ಲ ಮೂರು ಜನ ಬದುಕಬೇಕಾಗಿ. ಜೀವ ಜೀವ ಭೇದ, ಪ್ರತಿಯೊಬ್ಬರು ಹಿರಣ್ಯಕ್ಕೆ ತಂದೆ ಮಗ ಭೇದ. ಹಿರಣ್ಯಕಶಿಪು ಅಪ್ಪ, ಪ್ರಹ್ಲಾದ ಮಗ. ಎಷ್ಟು ಡಿಫ್ರೆನ್ಸ್ ಅಂದ್ರೆ ಯೋಚನೆ ಸಾಡಕ್ಕೆ. ಅವ್ರು ಅಂದಂತ ಬಿಸಿ ಹೋಗೋ ತಂದೆ, ಮೋಕ್ಷಕ್ಕೆ ಹೋಗೋ ಮಗ. ಸಣ್ಣ ಪುಟ್ಟ ವ್ಯತ್ಯಾಸ ಅಲ್ಲ, ಟೋಟಲ್ ಡಿಫರೆನ್ಸ್. ಅದನ್ನು ಬಿಟ್ಬಿಡಿ. ವರಹದೇವ್ರ ಮಗ ನರಕಾಸುರ, ವರಹದೇವರು ಮೋಕ್ಷಕ್ಕೆ ಹೋಗೋ, ಮೋಕ್ಷ ಕೊಡೋ ಭಗವಂತ, ಇವ್ರು ತಮಸ್ಸಿಗೆ ಹೋಗೋ ಮಗ ಇವರು. ಇದು ಜೀವ ಜೀವ ಭೇದ ತೋರಿಸ್ಲಿಕ್ಕೆ ಇವೆಲ್ಲ ಮನೇಲಿ ಪ್ರೂವ್ ಆಗ್ತಾ ಇದೆ. ಒಂದೇ ಮನೇಲಿ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, ಒಂದೇ ರೀತಿ ಇರಿ. ಅದಕ್ಕೆ ಅಂದರೆ ಜೀವ ಜೀವ ಭೇದ ಇದೆ. ಪಾಂಡವರದು ಚಂದ್ರವಂಶ, ಕೌರವರದು ಚಂದ್ರವಂಶ, ಇಬ್ಬರದು ಕುರುವಂಶ. ಅದೇನು ವೇದವ್ಯಾಸದೇವರಿಂದಲೇ ಎಲ್ಲರೂ ಹುಟ್ಟು. ಮತ್ತೆ ಆದರೆ ಕೌರವರು ಹೇಗಿದ್ದಾರೆ, ಪಾಂಡವರು ಹೇಗಿದ್ದಾರೆ, ಪಾಂಡವರೆಲ್ಲ ಭೀಮಸೇನದೇವರು ಹೇಗಿದ್ದಾರೆ, ಉಳಿದವರು ಹೇಗಿದ್ದಾರೆ, ಅಲ್ಲೇ ದುರ್ಯೋಧನ ಹೇಗಿದ್ದಾನೆ, ಇದೆಲ್ಲ ಯೋಚನೆ ಮಾಡ್ತಾ ಹೋಗಿ ಜೀವ ಜೀವ ಭೇದ ಸ್ಪಷ್ಟ ಬೈತಿಳಿ. ಇದು ಅರ್ಥ ಮಾಡ್ಕೊಂಡ ಮೇಲೆ ಮನೆಯಲ್ಲಿ ಅಕ್ಕ ತಮ್ಮ ಒಂದು ರೀತಿ ಇರೋದಿಲ್ಲ, ಅಣ್ಣ ತಮ್ಮ ಒಂದು ರೀತಿ ಇರೋದಿಲ್ಲ. ಮತ್ತು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ತಂದೆ ಮಗ ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಅಕಸ್ಮಾತ್ ಒಂದೇ ರೀತಿ ಇದ್ರೆ ಭಾರಿ ಪುಣ್ಯ ಮಾಡಿರಬೇಕು ಅಂತ ಅರ್ಥ. ಕೆಲವರು ಇರ್ತಾರೆ ಏಕಾಶಿ ಉಪವಾಸ ಮಾಡೋ ಒಬ್ಬನು ಕೂತಿರ್ತಾನೆ, ಇನ್ನು ಅವ್ರು ಎದುರೇ ತಿನ್ನೋರು ಕೂತಿರ್ತಾರೆ, ಎದುರಿಗೆ ತಿನ್ಕೊತ ಕೂತಿರ್ತಾರೆ, ಅವ್ರನ್ನ ಅಡಿಸ್ಕೊತಾರೆ. ಅದು ಎಷ್ಟು ಎಂಥ ಜನ ಇರ್ತಾರೆ. ಮಧ್ವ ಸಿದ್ಧಾಂತದಲ್ಲಿ ಇದು ಅರ್ಥ ಮಾಡಿಕೊಂಡ್ರೆ ಜೀವ ಜೀವ ಭೇದ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದೇ ತಂದೆ ಅದೇ ತಾಯಿ, ಮಕ್ಕಳ ಗುಣಗಳು ಬೇರೆ ಬೇರೆ. ಬರೀ ದೇಹದಿಂದನೇ ಜೀವ ಸೃಷ್ಟಿಯಾಗಿದೆ. ಇಬ್ಬರು ಒಳ್ಳೆಯವರಾಗಿದ್ದ ತಂದೆ ತಾಯಿ ಹೇಗೆ ಬಂತೆ, ಕೆಟ್ಟ ಮಗ ಹೇಗೆ ಬಂದ? ದೇಹದಿಂದ ಸೃಷ್ಟಿ ಅಲ್ಲ, ಜೀವನ ಸೃಷ್ಟಿ ಬೇರೆ ಇದೆ ಅಂತ ಅರ್ಥ. ಒಂದೇ ಮಣ್ಣು, ಸುಧಾರಣೆಗೆ ಒಂದೇ ಇಷ್ಟು ಪಾಟ್ ಇದೆ, ಒಂದೇ ಪಾಟ್ನಲ್ಲಿ ಒಂದು ಕಾಳು ಹಾಕ್ತಾನೆ, ಹೆಸರು ಕಾಳು ಹಾಕ್ತಾನೆ, ಅಲಸಂದೆ ಕಾಳು ಹಾಕ್ತಾನೆ, ಮೂರ್ನಾಲ್ಕು ಕಾಳು ಹಾಕ್ತಾನೆ. ಅದೇ ಮಣ್ಣು ಅದೇ ಪಾಟು, ಬೆಳೆದು ನೋಡ್ತಾನೆ ಬೇರೆ ಬೇರೆ ಬೆಳೆದು ಬಿಟ್ಟಿದೆ. ಹೆಸರು ಕಾಳು ಬರ್ತಾ ಇದೆ, ಬೇರೆ ಬೇರೆ ಕಾಳು ಬರ್ತಾಯಿದೆ. ಅದಕ್ಕೆ ಮೊದಲು ಗೊತ್ತಾಗಲಿಲ್ಲ, ಬೆಳೀತಾ ಬೆಳೀತಾ ಗೊತ್ತಾಯಿತು. ಪಾಟ್ ಹಾಕಿದ್ದು ಸಲ ಒಂದೇ ರೀತಿ ಕಾಣ್ತಾ ಇದೆ, ಬೆಳೆದ್ಮೇಲೆ ಓ ಡಿಫ್ ಆಲ್ ಟುಗೆದರ್ ಡಿಫರೆಂಟ್. ಅದೇ ರೀತಿ ಬೆಳೀತಾ ಬೆಳೀತಾ ಗೊತ್ತಾಗುತ್ತೆ, ಅಷ್ಟ ಗೊತ್ತಾಗದಲ್ಲ ಗುಣಗಳೆಲ್ಲ ದೊಡ್ಡವರ ಮೇಲೆ ಗೊತ್ತಾಗುತ್ತೆ ಅಂತರ್ಥ. ಆ ಹಿನ್ನೆಲೆಯಲ್ಲಿ ಜೀವ ಜೀವ ಭೇದ ಪ್ರತಿಕ್ಷಣದಲ್ಲೂ ಕಾಣುತ್ತಾರೆ. ಊಟ ಕೂತ ಭೇದ ಹೇಳಿ, ವ್ರತದಡಿಗೆ ಭೇದ, ಆಭೆಡಿಗೆ ಭೇದ, ಸ್ವೀಟ್ ಭೇದ, ಇದು ಬೇರೆ. ಟೋಕನ್ ಬರೆಸಿರ್ತಾರೆ ಪಾಪ, ಫುಲ್ ಬಿಲಿಸಿ ಬರೆಸಿರ್ತಾರೆ, ಹಾಫ್ ಮೇಲಾಗಿ ಸಿಟ್ಟಿ ಎದ್ದು ಬಿಡ್ತಾನೆ ಅವನು. ಯಾಕೆ ನಾವು ನೋಡಿದ್ರೆ ಟೋಕನ್ ಪ್ರಕಾರ ಬಂದಿಲ್ಲ ಅಂತ ಹೇಳ್ತಾರೆ. ಸೀಟ್ ಬೇರೆಗಳು, ಫಸ್ಟ್ ಯಾವುದೋ ಸೀಟ್, ಕಾರನ್ನ ವಿಂಡೋ ಸೀಟ್ ಮಾಡಿಸಿರ್ತಾನೆ, ಪಕ್ಕ ಸೀಟ್ ಒಪ್ಪೋದಿಲ್ಲ ಅವನು. ಎರಡು ಒಂದೇ ಅಂತ ಹೇಳಿ ಕೊಡ್ಬೇಕಲ್ಲ, ಯಾಕೆ ಕೊಡೋದಿಲ್ಲ? ಗಲಾಟೆ ಮಾಡಿ ಆ ಸೀಟ್ಗೆ ಹೋಗ್ತಾನೆ, ಬಿಡೋದಿಲ್ಲ. ಅದಕ್ಕೆ ಭೇದ ಇದ್ದಿದ್ದಕ್ಕೆ ತಾನೇ ಅದು ಫಸ್ಟ್ ರೋ ಸೆಕೆಂಡ್ ರೋ, ಪ್ರತಿ ಸ್ಟೇಜಲ್ಲೂ ಭೇದ ಇದೆ ಅದರಲ್ಲಿ. ಅಂದರೆ ಭೇದ ಇಲ್ಲದ ವಸ್ತು ಒಂದು ಕಡೆ ತೋರಿಸ್ಬಿಡಿ ನೋಡೋಣ ಅಂತ ಹೇಳ್ತಾರೆ, ಸಾಧ್ಯವೇ ಇಲ್ಲ. ಇನ್ನೂ ಪ್ರಶ್ನೆ ಬಂತು, ಮನೆ ಹೇಳ್ತಾರೆ ನೋಡಿ, ಹಾಗೆಲ್ಲ ಹೇಳಬಾರ್ದು. ಉಪಾಧಿಯಿಂದ ಭೇದ ಹೇಗೆ ಕ್ರಿಯೇಟ್ ಆಗುತ್ತೋ ಉಪಾಧಿಯಿಂದನೇ ಕ್ವಾಲಿಟಿನೂ ಡಿಫರ್ ಆಗುತ್ತೆ ಅಂತ ಹೇಳಿದೆ. ಉಪಾಧಿಯಿಂದನೇ ಹೇಳಿದ, ನಮ್ಮದೇ ಎಕ್ಸಾಂಪಲ್ ಕೊಡ್ತಾನೆ. ಅರ್ಜುನ ಇದ್ದಾನೆ, ಇಂದ್ರದೇವರಿದ್ದಾನೆ. ಸ್ವಲ್ಪ ಕಥೆ ನೋಡಿ, ಈಗ ಅರ್ಜುನ ಇದ್ದಾನೆ, ಇಂದ್ರದೇವರಿದ್ದಾನೆ. ಅರ್ಜುನಿಗೆ ಕೆಲವು ಏನೋ ಆಗುತ್ತೆ, ಇಂದ್ರದೇವರಿಗೆ ಆಗೋದಿಲ್ಲ ಅದು. ಮತ್ತು ಇಂದ್ರದೇವರಿಗೆ ಏನಾಗುತ್ತೆ, ಅರ್ಜುನಿಗೆ ಆಗೋದಿಲ್ಲ. ಇಬ್ಬರು ಒಂದೇನೆ, ಪುಣ್ಯ ತಗೊಂಡು ಸೇರುತ್ತೆ ನಿಜ, ಆ ಫಾರ್ ದಿ ಟೈಮ್ ಬಿಂಗ್ ಏನೂ ಆಗೋದಿಲ್ಲ. ಇನ್ನೂ ತಮಾಷೆ ಗೊತ್ತಾ, ಇಂದ್ರ ಅರ್ಜುನ ಯುದ್ಧ ಮಾಡ್ತಾರೆ ಇಬ್ಬರು ಕೂಡ. ಇಂದ್ರ ವರ್ಸಸ್ ಅರ್ಜುನ ಯುದ್ಧ ನಡೀತಾ ಇದೆ, ಅದಮೇಲೆ ಒಬ್ಬೇ ವ್ಯಕ್ತಿ ಇದ್ದರೂ ಕೂಡ ಪರಸ್ಪರ ವಿರೋಧ ಬರಲಿಲ್ವಾ? ಆ ರೀತಿ ಯಾಕೆ ಆಗಬಾರ್ದು ಅಂತ ಕೇಳಿ. ಇವೆಲ್ಲ ನೋಡಿದ್ರೆ ನಮಗೇನು ಸುಲಭ ಅಂತ ಹೇಳ್ಕೊಂಡಿದ್ದು ಬರ್ತಾರೆ, ಮತ್ತೆ ಪ್ರಶ್ನೆ ಕೇಳಿದ ನಿಮಗೆ ಓ ಬೇರೆ ಪ್ರಾಬ್ಲಮ್ ತಂದ ಅಂತ ಗೊತ್ತಾಗುತ್ತೆ. ಹೇಳ್ತಾರೆ ಯಾಕೆ ಅಂತ ಹಾಗಾಯ್ತು ಗೊತ್ತಾ, ಅದು ಉಪಾಧಿ ಭೇದಾತ್ ಘಟತೆ ಅಂತ ಮಾತು. ಉಪಾಧಿಯಿಂದಾಗಿ ಹಾಗೆ, ಉಪಾಧಿ ಭೇದದಿಂದಾಗಿ ಉಪಾಧಿ ಕೃತ ಭೇದ ಅಂತ ಒಂದರ್ಥ. ಉಪಾಧಿಯಿಂದಾಗಿ ಭೇದ ಬಂದಿದೆ, ಅದಕ್ಕೆ ಹಾಗಾಗಿದೆ. ಅಂದರೆ ಅರ್ಜುನನಿಗೆ ಭೂಲೋಕದ ದೇಹದಲ್ಲಿದ್ದಾನೆ, ಭೂಲೋಕ ಇಲ್ಲಿದ್ದಾನೆ, ಇಂದ್ರದೇವರ ದೇಹ ಬೇರೆ ಇದೆ. ಜೀವ ಒಬ್ಬನೇ ಆದರೂ ಕೂಡ ಈ ಅರ್ಜುನ ಬೇಗ ದೇಹ ಬಿಟ್ಟು ಹೋಗಬೇಕು, ಇಂದ್ರದೇವರು ಇನ್ನೂ ಇದ್ದಾನೆ. ಈ ಬಾಡಿ ಬೇರೆ, ಆ ಬೇಡಿ ಬೇರೆ, ಈ ಬಾಡಿಯ ವ್ಯತ್ಯಾಸದಿಂದಾಗಿ ಆ ರೀತಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಸೊ ದೇವರು ನಮಗೂ ಹಾಗಾಗಿದೆ, ನಾವೇ ದೇವರೇ ಆದ ಅಹಂ ಬ್ರಹ್ಮಾಸ್ಮಿ ಆದರೂ ಕೂಡ ನಮ್ಮ ದುಃಖಗಳೇನಿದೆ ದೇವರಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಕೆಟ್ಟ ಗುಣಗಳು ಯಾವುದು ದೇವರಿಗೆ ಹೋಗೋದಿಲ್ಲ, ದೇವರು ದೇವರೇನೆ. ಒಳ್ಳೆ ಗುಣ ನಮಗೆ ಯಾವುದು ಬರೋದಿಲ್ಲ, ಮತ್ತೆ ಬ್ಲಾಕ್ ಮಾಡಿಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನೊಂದು ದೃಷ್ಟಾಂತ ಕೊಡ್ತಾನೆ, ಹಾವು ಕಚ್ಚಿರುತ್ತೆ, ಕಾಲಿಗೆ ಹಾವು ಕಚ್ಚಿಬಿಡುತ್ತೆ, ಮೇಲೊಂದು ಬಟ್ಟೆ ಬಿದ್ದು ಬಿಡ್ತಾನೆ. ಅವಾಗ ಏನಾಯ್ತು, ಈಗ ಇಲ್ಲಿ ವಿಷ ಮೇಲಕ್ಕೆ ಹೋಗೋದಿಲ್ಲ. ನೋಡಿದ್ರ ಒಂದೇ ದೇಹ, ಒಂದೇ ಕಾಲು, ಈ ಭಾಗಕ್ಕಿದೆ ಈ ಭಾಗಕ್ಕಿಲ್ಲ. ಅದೇ ರೀತಿಯಲ್ಲಿ ಉಪಾಧಿಯಿಂದಾಗಿ ಜೀವನಿಗೆ ದುಃಖ ಇದೆ, ದೇವರಿಗಿಲ್ಲ ಅಂತ ಯಾಕೆ ಹೇಳಬಾರ್ದು? ಎಲ್ಲ ಪಾಯಿಂಟ್ ತರ್ತಾ ಹೋಗ್ತಾನೆ ಆಚಾರ. ಹೇಳ್ತಾರೆ ನೋಡು, ತಪ್ಪು ತಿಳ್ಕೊಂಡಿದ್ದಿ, ಇದಕ್ಕೆ ಅರ್ಥ ಗೊತ್ತಾಗಿಲ್ಲ. ಇಲ್ಲಿ ಹೇಳ್ತಿದ್ದಾರೆ ಉಪಾಧಿ ಎಷ್ಟೇ ಇದ್ದರೂ ಕೂಡ, ಅವನಿಗೆ ಎಷ್ಟೇ ಭೇದ ಇದ್ದರೂ ಕೂಡ ಅವನಿಗೇನಿದೆ ಗೊತ್ತಾ, ಈಗ ವಿಷ ಹೋಗಿಲ್ಲ, ನೋವಿದ್ದೇ ಇದೆ. ನೋವಾಗಿಲ್ಲ ಅಲ್ಲ, ವಿಷ ಇದ್ದೆ, ಆ ವಿಷ ಮೇಲಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಒಂದು ಸ್ಟೇಜ್ ಮೇಲೆ ಅದು ಹೋಗ್ಬಿಡ್ಬೋದು, ಏನು ಹೇಳಕ್ಕೆ ಬರೋದಿಲ್ಲ. ಮತ್ತೆ ಫಾರ್ ಎ ಟೈಮ್ ಬೀಯಿಂಗ್ ಅಷ್ಟೇ. ಇವನಿಗೆ ಹಾವು ಕಚ್ಚಿದೆ, ಇವನಿಗೆ ಇನ್ನೊಬ್ಬರ ಕಾಲಿಗೆ ಕಟ್ಟಿದ್ರೆ ಏನಾಯ್ತು, ಈಗ ಏನು ಎಫೆಕ್ಟ್ ಆಗೋದಿಲ್ಲ. ಇವನು ಅಂತ ಭೇದ ಇದ್ರೆ ತಾನೇ ಕಟ್ಟಲಿಕ್ಕಾಗಿದ್ದು, ಭೇದ ಇದ್ಮೇಲೆ ಕಟ್ಟಲಿಕ್ಕಾಯ್ತೆ ಹೊರತು ಭೇದ ಇದ್ರೆ ಕಟ್ಟಕ್ಕೆ ಎಲ್ಲಿ ಬರ್ತಿತ್ತು? ಈಗ ಬೇಸಿಕಲಿ ಡಿಫರೆನ್ಸ್ ಇದೆ, ಅದು ಕಟ್ಟಲಿಕ್ಕೆ ಬಂತು. ಅಥವಾ ಕೈ ಕಟ್ಟಿದರೆ ಕಾಲಿಗೆ ಹಾವು, ಕೈ ಕಟ್ಟಿದರೆ ಕೈಗೂ ಕಾಲಿಗೂ ಭೇದ ಇರೋದ್ರಿಂದ ಹಾಗೆ ಮಾಡೋಕ್ಕಾಗಲಿಲ್ಲ. ಈ ರೀತಿ ಉತ್ತರ ಕೊಡ್ತಾ ಕೊಡ್ತಾ ಹೋಗಿ ಐಕ್ಯ ಇತ್ತು ಅಂದರೆ, ಇಬ್ಬರಿಗೂ ಕೂಡ ಜೀವೇಶ್ವರ ಭೇದ ಇಲ್ಲದೆ ಹೋಗಿದ್ರೆ ಎಷ್ಟೇ ಉಪಾಧಿ ಅಡ್ಡ ಇದ್ದರೂ ಕೂಡ ಅನುಭವವನ್ನು ಹೊಂದಕ್ಕೆ ಸಾಧ್ಯ ಇಲ್ಲ. ಒಂದೇ ಬೇಕಾಗಿತ್ತು ಅವ್ರು ಹೇಳಿದ ರಿಲೀಫ್ ಸಿಕ್ತು ಅಂತಾನೆ. ಕಟ್ಸ್ಕೊಂಡಿದ್ದವನೇ ಹಾವು ಕಟ್ಸ್ಕೊಂಡಿದ್ದವನೇ ಕಚ್ಕೊಂಡಿದ್ದವನೇ ರಿಲೀಫ್ ಸಿಕ್ತು ಅಂತಾನೆ. ಅನುಭವ ಅವನಿಗೆ ತಾನೇ ಬಂದಿದ್ದೀಗ, ಕಚ್ಚಿದ ಅನುಭವ ಬಂದಿದ್ದು ಅವನಿಗೆ. ಈಗ ನೋವಾಗ್ತಿದೆ ಅಂತ ಅನುಭವ ಅವನಿಗೆ, ನೋವು ಕಡಿಮೆ ಆಗಿದ್ದ ಅನುಭವ ಅವನಿಗೆ, ಇನ್ಯಾರಿಗೂ ಅನುಭವ ಬಂದಿಲ್ಲ. ದೇರ್ಫೋರ್ ಎಂಥ ಉಪಾಧಿ ಕೂಡ ಅನುಭವನ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅನುಭವ ಅಂಬೋದು ಅಲ್ಟಿಮೇಟ್, ಮಿಸ್ಸಕ್ಕೆ ಬರೋದಿಲ್ಲ. ಸೊ ದೇವರಿಗೆ ದುಃಖ ಬರಲೇಬೇಕಾಗ್ತಿತ್ತು ನಮ್ಮ ಪಾಪದಿಂದಾಗಿ, ಅಥವಾ ದೇವರ ಆನಂದ ನಮಗೆ ಬರಬೇಕಾಗಿತ್ತು ಅವನ ಗುಣದಿಂದಾಗಿ. ಐಕ್ಯ ಇದ್ದರೆ ಬರ್ತಾ ಇಲ್ಲ. ಮತ್ತೆ ಹೇಳ್ತಾರೆ, ಇನ್ನೂ ಭಾರಿ ತಮಾಷೆ ಹೇಳ್ತಾರೆ. ಒಬ್ಬ ವ್ಯಕ್ತಿ ನಿಜವಾಗಲೂ ಕೂಡ ಒಬ್ಬನೇ ವ್ಯಕ್ತಿಯಾಗಿದ್ದರೆ ಎಷ್ಟೇ ದೇಹ ತೊಗೊಂಡ್ರು ಕೂಡ ಅವನ ಅಕೌಂಟ್ಗೆ ಅದು ಸೇರೇ ಸೇರುತ್ತೆ. ಅದಕ್ಕೆ ಒಂದು ದೃಷ್ಟಾಂತ, ಲೋಕದೃಷ್ಟಾಂತ. ಉದಾಹರಣೆಗೆ ಒಬ್ಬನು ಗೂಂಡ ಅಂತ ಗೊತ್ತಾಯಿತು, ಅವನು ಕರಪ್ಟ್ ಅಂತ ಗೊತ್ತಾಯಿತು. ಐದಾರು ಅಕೌಂಟ್ ಇಟ್ಟಿದ್ದ ಬ್ಯಾಂಕ್ನೊಳಗೆ, ಕರೆಂಟ್ ಅಕೌಂಟು, ಎಸ್ ಬಿ ಅಕೌಂಟ್, ಎಫ್ ಡಿ ಇಟ್ಟಿದ್ದ, ಎಲ್ಲ ಸೀಜ್ ಮಾಡ್ತಾನೆ. ಯಾಕೆ? ಅವನಿಗೆ ಸಂಬಂಧಪಟ್ಟಿದೆ, ಅವನೇನು ಚೆಕ್ ಕೊಟ್ಟರೆ ಅದಕ್ಕೆಲ್ಲ ಎಫೆಕ್ಟ್ ಆಗೋದಿಲ್ಲ, ಅದು ಇದು ಕೊಟ್ಟರೆ ಸೀಜ್ ಮಾಡಿ ಎಲ್ಲ ಎಫೆಕ್ಟ್ ಆಗಿಬಿಡುತ್ತೆ. ಉಪಾಧಿ ಮೀರಿಸಿಬಿಡುತ್ತೆ. ಅದೀಗ ಮೇಲ್ನೋಟಕ್ಕೆ ಎಸ್ ಬಿ ಅಕೌಂಟಲ್ಲಿ ದುಡ್ಡಿತ್ತು, ಚೆಕ್ ಕೊಟ್ಟ, ಇನ್ನು ಎರಡು ಇಬ್ಬರಿಗೆ ಕೊಟ್ಟಿದ್ದ, ಅವ್ನು ತೊಗೊಂಡು ಇನ್ನೊಬ್ಬರಿಗೆ ದುಡ್ಡಿಲ್ಲ, ವಾಪಸ್ ಬಂದ್ಬಿಡ್ತಾರೆ. ಎಫ್ ಡಿಯಲ್ಲಿ ದುಡ್ಡಿದೆ, ಎಫ್ ಡಿ ದುಡ್ಡು ಕೊಡೋದಿಲ್ಲ ಅದಕ್ಕೆ. ಎಫ್ ಡಿ ದುಡ್ಡೆಲ್ಲ ಕೊಡೋದಿಲ್ಲ, ಎಸ್ ಬಿ ಎಲ್ಲ ವಾಪಸ್ ಕಳಿಸ್ಬಿಡ್ತಾರೆ. ಯಾತಕ್ಕೆ? ಉಪಾಧಿ ಬೇರೆ ಆಗುತ್ತೆ. ಅಕೌಂಟ್ ಒಬ್ಬಂದೇ ಆಗಿದ್ದರೂ ಕೂಡ ಅದು ಎಸ್ ಬಿ ಅದು ಎಫ್ ಡಿ ಆದ್ದರಿಂದ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಸೀಜ್ ಮಾಡ್ಬೇಕಾದ್ರೆ ಎಲ್ಲ ಸೀಜ್ ಮಾಡಿ ಹಾಕಿಬಿಡ್ತಾನೆ. ಉಪಾಧಿ ಎಂಬುದು ಎರಡು ರೀತಿ ಫಂಕ್ಷನ್ ಮಾಡ್ತಾನೆ. ಎಂಥ ಉಪಾಧಿ ಕೂಡ ಅದನ್ನು ಅಟ್ಯಾಕ್ ತಪ್ಪಿಸೋಕ್ಕಾಗೋದಿಲ್ಲ. ಇದನ್ನು ಮಾತ್ರ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಷ್ಟೇ, ಜಾಸ್ತಿ ಅವನೇ ಕೊಡ್ಬೋದು ಲೆಟ್ರನ್ನ ಫೋನ್ ಮಾಡಿ ಹೇಳ್ತಾನೆ ಎಫ್ ಡಿ ಇಲ್ಲಾದ್ರೂ ಕೊಟ್ಬಿಡಿ, ಕೊಟ್ಬಿಡ್ತಾನೆ ಎಫ್ ಡಿಯಿಂದನೇ ಕೊಡ್ತಾನೆ, ಅದಕ್ಕೆ ಅಕ್ಸೆಪ್ಟೆಡ್ ಅಂತೇಳಿ. ಅದರ್ವೈಸ್ ಕೊಡೋಕ್ಕೆ ಬರೋದಿಲ್ಲ. ಅದು ಇಬ್ಬಂದ ಎರಡು ಅಕೌಂಟ್ ಇದೆ, ಒಂದು ಅಕೌಂಟಲ್ಲಿ ದುಡ್ಡಿದೆ, ಒಂದು ಅಕೌಂಟ್ ದುಡ್ಡಿಲ್ಲ. ಅದು ಇಲ್ಲದ ಅದರಿಂದ ಕೊಡೋದಿಲ್ಲ, ಅವ್ನು ಹೇಳಿದ್ರೆ ಕೊಡ್ತಾರೆ ಅಷ್ಟೇ, ಅವನೇ ಕೊಡೋದಿಲ್ಲ. ಉಪಾಧಿ ಬ್ರೇಕ್ ಮಾಡುತ್ತೆ, ಸೀಜ್ ಮಾಡಿದರೆ ಒಟ್ಟಿಗೆ ಮಾಡಿ ಹಾಕ್ಬಿಡ್ತಾರೆ. ಅದಕ್ಕೆ ಎಲ್ಲ ಇಡೀ ಎಲ್ಲೆಲ್ಲಿ ಅಕೌಂಟ್ ಇದ್ರೆ ಸೀಜ್ ಆಗಿಬಿಡುತ್ತೆ ಆ ಕಡೆಗೆ. ಸೊ ಉಪಾಧಿ ಅನ್ನೋದಕ್ಕೆ ಲಿಮಿಟೇಷನ್ ಇದೆ, ಅಲ್ಟಿಮೇಟ್ ಅಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಒಳ್ಳೆ ಆಚಾರ್ಯ ಎಂಥ ದೃಷ್ಟಾಂತ ಕೊಡ್ತಾರೆ ಅಂದರೆ ನಮಗೆ ಪರಮಾಶ್ಚರ್ಯ. ನಿಜವಾಗಲೂ ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟು ಅಡ್ವಾನ್ಸ್ಡ್ ಥಿಂಕಿಂಗ್ ಆಚಾರ್ಯರು, ಎಷ್ಟು ಪ್ರಾಕ್ಟಿಕಲ್ಲಾಗಿ ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಮಹಾಭಾರತ ಯುದ್ಧದಲ್ಲಿ ಯುದ್ಧ ನಡೀತಾ ಇದೆ, ಅದು ಅಂತಿಂಥ ಯುದ್ಧ ಅಲ್ಲ, ಅದು ದಂತಾದಂತಿ ಕೇಶಾಕೇಶಿ ನಖಾನಖಿ ಯುದ್ಧ ನಡೀತಿತ್ತಂತೆ. ಕೇಶಾಕೇಶಿ ದಂತಾದಂತಿ ನಖಾನಖಿ, ಏನು ಗೊತ್ತಾ ಅದಕ್ಕೆ ಅರ್ಥ? ನಖಾನಖಿ ಅಂದರೆ ಉಗುರುಗರಿಗೆ ಯುದ್ಧ, ಕೇಶಾಕೇಶಿ ಅಂದರೆ ಕೂಲ್ ಹಿಡ್ಕೊಂಡು ಹೊಡೆದಾಡೋದು, ದಂತಾದಂತಿ ಅಲ್ಲಲ್ಲಿಗೆ ಹೊಡೆದುತ್ತೆ ತಿಕ್ಕೋದು, ಅಂಥ ಯುದ್ಧ ನಡೀತಿತ್ತಂತೆ. ಅದಕ್ಕೆ ದಂತಾದಂತಿ ನಖಾನಖಿ ಕೇಶಾಕೇಶಿ ಭಾರಿ ಒಡನೆ ಮಾಡ್ತಾರೆ. ಮುಷ್ಟಿ 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 ಹೊಡೆದ್ರೆ ಮುಷ್ಟಿ ಮುಷ್ಟಿ ಯುದ್ಧ ಅದು, ಆ ರೀತಿ ಯುದ್ಧ ನಡೀತಾ ಇದೆ. ಭಾರಿ ಜ್ವರ ಯುದ್ಧ ಮಾಡಬೇಕಾದ್ರೆ ಇಬ್ಬರು ಖಡ್ಗ ಯುದ್ಧ ಮಾಡ್ತಾ ಇದ್ದಾರೆ. ಒಬ್ಬನು ತಲೆ ಕತ್ತರಿಸ್ಬಿಟ್ಟಿದ್ದ, ತಲೆ ಕತ್ತರಿಸ್ಬಿಟ್ಟಿದ್ದ, ತಲೆ ಅಲ್ಲೋಗಿ ಬಿದ್ದುಬಿಟ್ಟಿದೆ. ತಮಾಷೆ ಅಂದರೆ ಯುದ್ಧ ನಿಂತಿಲ್ಲ, ಯುದ್ಧ ಮಾಡ್ತಾ ಇದೆ ಮುಂಡ, ಇನ್ನೂ ಕೂಡ ಮುಂಡ ಮಾಡ್ತಾ ಇದೆ, ಕರೆಕ್ಟಾಗಿ ಹೊಡಿತಾ ಇದೆ. ಈ ಹೇಳಪ್ಪ ಇಲ್ಲಿಂದ ಆಯಿತು ಅಂತ ಕೇಳ್ತಾರೆ ಆಚೆ. ಇಲ್ಲಿಂದ ಆಯಿತು ಗೊತ್ತಾ, ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಇನ್ನೂ ಕೂಡ ಏನಾಗಿದೆ ಗೊತ್ತಾ? ಪೂರ್ತಿ ಸತ್ತಿಲ್ಲ ಅವನು, ಗೊತ್ತಾಯ್ತಾ? ಕರೆಕ್ಟ್ ಡೇಟ್ ಇವನಿಗೆ ಬಿಡ್ತಾ ಇದೆ ಹೊಡೆದು ಎದುರುಗಡೆ ಅವನಿಗೆ. ಎಲ್ಲಿಂದ ನೋಡ್ತಾನೆ ಕರೆಕ್ಟ್? ಎಲ್ಲಿಂದ ನೋಡಿದಾಗ ಗೊತ್ತಾ? ಉದ್ಯತಾಯಿತ ದೊರ್ದಂಡಾಹ ಪತಿತ ಸ್ವಶಿರೋಕ್ಷಿಭಿ ಪಶ್ಯಂತಹ ಪಾತಯಂತಿ ಸ್ಮ ಕಬಂಧಾಪಿ ಅರೀನ್ಯುಧಿ ಇದು ಭಾರತೆ ಅಂತ ಆಚಾರ್ಯ ಕೊಟ್ಟು ಮಾಡ್ತಾರೆ. ಆ ಶ್ಲೋಕ ಸಿಗುತ್ತೆ ಭಾರತದಲ್ಲಿ, ಭಾಗವತದಲ್ಲಿ ಸಿಗುತ್ತೆ ಇವತ್ತು. ಸೇಮ್ ಉದ್ಯತಾಯಿತ ದೊರ್ದಂಡಾಹ, ಗೊತ್ತಾಯ್ತಾ? ಅವರು ಪತಿತ ಸ್ವಶಿರೋಕ್ಷಿಭಿ, ಅಲ್ಲಿ ತಲೆ ಬಿದ್ದಿದೆ, ಇಲ್ಲಿ ಮುಂಡ ಇದೆ, ಎದುರಲ್ಲಿ ಹೊಡೆಯೋನಿದ್ದಾನೆ, ಇವ್ನ ಕೈಯಲ್ಲಿ ಖಡ್ಗ ಇದೆ, ಕರೆಕ್ಟ್ ಹೊಡಿಲಕ್ಕೆ ಅಲ್ಲಿ ಕಣ್ಣಿನಲ್ಲಿ ನೋಡ್ತಿದ್ದಾನಂತೆ, ಅಲ್ಲೇ ಕಣ್ಣಲ್ಲಿ ನೋಡ್ತಿದ್ದಾನೆ. ಯಾತಕ್ಕೆ? ಸೇಮ್ ಬಾಡಿ ಸೇಮ್ ಪರ್ಸನ್, ಇನ್ನೊಬ್ಬರ ಕಣ್ಣಿಂದಲ್ಲ. ಉಪಾಧಿ ಎಷ್ಟೇ ಇದ್ದರೂ ಕೂಡ ಅವನಿಗೆ ಟಚ್ ಆಗಿ ಇನ್ನೊಬ್ಬರಿಗೆ ಅಫೆಕ್ಟ್ ಮಾಡೋದಿಲ್ಲ. ಅವನ್ನು ಬಿಡೋದೆಲ್ಲ ಉಳಿದವನು, ಉಳಿದ ಅಟ್ಯಾಕ್ ಮಾಡೋ ಶಕ್ತಿ ಇಲ್ಲ. ಅಂದಮೇಲೆ ಬ್ರಹ್ಮನನ್ನು ಒಡೆಯಂಥ ಉಪಾಧಿ ಅಂತ ಒಂದಿಲ್ಲ. ಜೀವ ಜೀವರಲ್ಲಿ ಕಂಟ್ರೋಲ್ ಮಾಡಬಹುದೇ ಹೊರತು ಎಂಥ ಜೀವರಲ್ಲೂ ಕೂಡ ಟೋಟಲಿ ಡಿಸ್ಕನೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಹೆಲ್ಪ್ ಆಗಿ ಆಗಿದೆ. ಸೌಭರಿಗಳ ಕಥೆ ಇದೆ, ಕಥೆ ಕೇಳಿರ್ತೀವಿ ಭಾಗವತ ಪುರಾಣದಲ್ಲಿ. ಅದು ಕಥೆಯಲ್ಲ, ತತ್ವಶಾಸ್ತ್ರ ಅಂತ ಆಚಾರ ಉಪಾಧಿ ಖಂಡದಲ್ಲಿ ಕೋಟ್ ಮಾಡ್ತಾರೆ, ಟೀಕಾರ್ಯರು ಬರೀತಾ ಇರ್ತಾರೆ. ಸೌಭರಿಗಳಿದ್ದಾರೆ, ಸೌಭರಿಗಳ ಪ್ರಕಾರ ಮದುವೆ ಆಗಬೇಕು ಅನ್ನಿಸ್ತು ಪಾಪ ಹಣ್ಣಣ್ಣು ಮುದುಕರು. ಇದ್ದಕ್ಕಿದ್ದಾಗೆ ಅವರು ಸ್ನಾನ ಮಾಡ್ತಿದ್ರು ಗಮನಾ ನದಿಯಲ್ಲಿ, ಮುಡುಗಾಕಿದ್ರು, ಎರಡು ಮೀನುಗಳನ್ನು ನೋಡಿದರು, ಜೋಡಿ ಅದು. ತಕ್ಷಣ ತಮಗೂ ಮದುವೆ ಆಗಬೇಕು ಅನ್ನಿಸ್ತು ಪಾಪ. ತಕ್ಷಣ ಬಂಧಾತ ರಾಜ ರಾಜ ಆಗ ಅಲ್ಲಿಗೆ ಬಂದರು, ರಾಜ ಮದುವೆ ಆಗಬೇಕಾಗಿದೆ ಅಂದರು. ಆಗಲಿ ಅಂತ ಹೇಳಿದರು. ಕನ್ಯೆ ಯಾರು ಅಂದರೆ, ನಿನ್ನ ಮಗಳು 50 ಜನ ಮಕ್ಕಳಿದ್ದಾರೆ ಅಂತ, ನಿನಗೆ ಒಬ್ಬಳು ಕೊಟ್ಟು ಮದುವೆ ಮಾಡು ಅಂತ ಹೇಳಿದರು. ಫಜೀತಿ ಆಯಿತು ಮಂದಾತ ರಾಜನಿಗೆ, ಕೊಟ್ಟರೆ ಇವರು ಹಣ್ಣಣ್ಣು ಮುದುಕರು ಪಾಪ, ಅವರು ರಾಜಕುಮಾರಿಯರು, ಹೇಗೆಂತ ಕೊಡೋದು? ಆದರೆ ಬ್ರಾಹ್ಮಣ ಕೊಡೋದಿಲ್ಲ ಅಂದರೆ ಭಾರಿ ಫಜೀತಿ. ಕೊಟ್ಟರೆ ಮಗಳ ಗತಿ ಮುಗೀತು, ಕೊಡದೆ ಹೋದ ರಾಜ್ಯದ ಗತಿಯೇ ಮುಗೀತು, ಒಂದು ಕ್ಷಣಕ್ಕೆ ನಾಶ ಮಾಡಿಬಿಡ್ಬೋದು. ಉಪಾಯ ಮಾಡಿದರು. ಸ್ವಾಮಿ, ನಿಮ್ಮಂಥ ಸುಂದರಾಂಗರು ಮನಸ್ಸೇ ಬೈಕೋ ತಾನೆ ಪಾಪ, ಹೊರಗೆ ಮಾತ್ರ ನೀವು ಭಾರಿ ಚೆನ್ನಾಗಿದ್ದೀರಿ, ನಾನೇನೆ ಒಪ್ತೀನಿ, ಮಕ್ಕಳು ಒಪ್ಪಬೇಕಲ್ಲ, ಅದಕ್ಕೊಂದು ಕೆಲಸ ಮಾಡ್ತೇನೆ, 50 ಮಕ್ಕಳಿದ್ದಾರೆ, ಯಾವಳು ಒಪ್ತಾರೋ ಅವಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಯಾವಳು ಒಪ್ತಾರೋ ಕೊಟ್ಟು ಮದುವೆ ಮಾಡ್ತೀನಿ ಅಂದರು. ರಾಜನ ಧೈರ್ಯ, ಯಾರೂ ಒಪ್ಲಿಕ್ಕಿಲ್ಲ, ನನ್ನ ಮನಸ್ಸಿಗೆ ಒಪ್ಪಿಗೆ ಆಗಲ್ಲ, ಮಕ್ಕಳೇನು ಒಪ್ತಾರೆ ಅಂತ ತಿಳ್ಕೊಂಡು ಪಾಪ ಹೇಳಿದರು. ಅರ್ಥ ಆಯ್ತು ಅವರ ಸೌಭರಿಗಳಿಗೆ, ರಾಜ ಭಾರಿ ಕಿಲಾಡಿದ್ದಾರೆ ಅಂತ ಗೊತ್ತಾಗಿಬಿಡ್ತು. ಆಯ್ತು, ಅದಲ್ಲಿ ಕೂತಿರ್ತೀನಿ ಮಕ್ಕಳ ಕರೆ ಅಂತ ಹೇಳಿದ, ಕೂತ್ಕೊಂಡ್ರು. ರಾಜ ನೋಡ್ತಾನೆ ಇದ್ದಾನೆ, ಎಲ್ಲ ಮಕ್ಕಳು ನೋಡಿದರು, ಅಪ್ಪನ ಹತ್ರೋದ್ರು, ಅದೇ ಭಾರಿ ಖುಷಿ. ಅಪ್ಪ ಬೇಡ ಅಂತ ಹೇಳ್ತಾರೆ ಅಂತ ಕೂತ್ಕೊಂಡ್ರೆ, ಅಪ್ಪ ನಾನು ಮದುವೆ ಆಗ್ತೇನೆ ಅಂತ ಎಲ್ಲರೂ ಅಂತಿದ್ದಾರೆ. ಅವ್ರು ನಾನೇ ಮದುವೆ ಆಗ್ತೀನಿ ಅವರನ್ನು, ನೀನಲ್ಲ, ಅವ್ರು ಗ್ಯಾರಂಟಿ ಶುರು ಆಗಿಬಿಡ್ತು ಅವರಲ್ಲಿ. ಅವ್ರು ಹಡೆ ಹಡೆ ಹೊಡ್ಕೊಂಡ, ಸುಮ್ಮನೆ ಒಬ್ಬಳು ಕೊಟ್ಟರೆ ಬದಿ ಮುಗಿದೋಗ್ತಾ ಇತ್ತು, 49 ಜನ ಉಳಿತಾ ಇದ್ರು, 50 ಕೊಡಬೇಕಾಯ್ತಾರೆ ಮಾತಿನ ಪ್ರಕಾರ. ಇವತ್ತಿನ ಕಾಲ ಅಲ್ಲ ಅದು, ಮಾತು ಅಂದರೆ ಮಾತು, ಒಪ್ಪಿದವಳು ಕೊಡ್ತೀನಿ ಅಂದಿದ್ರು, 50 ಜನ ಒಪ್ಪಿದ 50 ಜನ ಕೊಡಬೇಕಾಯ್ತು ಪಾಪ, ಕೊಟ್ಟು ಮದುವೆ ಮಾಡೇ ಬಿಟ್ಟ. ಆಮೇಲೆ ಭಾರಿ ದುಃಖಪಟ್ಟ, ಎಂಥ ಜೀವನ ಆಯಿತು, 50 ಚಿಕ್ಕ ಚಿಕ್ಕ ಹುಡುಗಿಯರು ಮದುವೆ ಮಾಡಿಬಿಟ್ಟು ಹಣ್ಣಣ್ಣು ಮುದುಕನಿಗೆ. ಹೇಗಿದ್ದವ್ರು ನೋಡಲಿಕ್ಕೆ ನೋಡ್ತಾನೆ, ಭಾರಿ ಭಾರಿ ಬಂಗಲೆಗಳು, ಸುವರ್ಣ ಸೌಧಗಳು, ಬರೀ ಸುವರ್ಣ ಸೌಧಗಳು. ಬರೀ ಸೌಧ ಆಗಿದ್ದರೆ ಆಶ್ಚರ್ಯ ಪಡಬೇಕು, ಸುವರ್ಣ ಸೌಧಗಳು. ಸ್ವಲ್ಪ ಮನಸ್ಸು ಸಮಾಧಾನ ಆಯಿತು. ಅಡಿಯ ಬದುಕಾದ್ರೂ ಪರವಾಗಿಲ್ಲ, ದುಡ್ಡು ಮಾಡಿದ್ದಾನೆ ಅಂದ್ಕೊಂಡ್ರು, ಸಾಕಷ್ಟು ದುಡ್ಡಿಟ್ಟಿದ್ದಾನೆ, ಒಂದು ಸ್ವಲ್ಪ ವಾಸಿ ಅಂದ್ಕೊಂಡು ಒಂದು ಮನೆಗೆ ಹೋಗ್ತಾ, 50 ಮನೆಗಳು, ದೊಡ್ಡ 50 ಮನೆಗಳು, ಒಬ್ಬೊಬ್ಬ ಮಗಳಿಗೆ ಬೇರೆ ಮನೆ ಕಳಿಸ್ಕೊಟ್ಟಿದ್ದಾರೆ ಅಂತ ಆಯ್ತಲ್ಲ, ಎಷ್ಟೋ ವಾಸಿ ಅಡಿಯ ಅಂದ್ಕೊಂಡ್ರು. ಒಂದು ಮನೆಗೆ ಹೋದ್ರೆ ಮಾಡ ಸುಖವಾಗಿದ್ದಾಳೆ ಮಗಳು, ಬೈತಾಳೆ ಅಂತ ತಿಳ್ಕೊಂಡಿದ್ದಾರೆ, ಮಗಳನ್ನು ಖುಷಿಯಿಂದ ಬರ್ತಾಳಪ್ಪ ಬಾ ಅಂತ ಕರೀತಾಳೆ. ಅರೆ ಸುಖವಾಗಿದ್ದಾಳೆ ಮಗಳು, ಏನು ಆಶ್ಚರ್ಯ ಅಂತ ನೋಡಿದರೆ ಸೋಬರಿಗಳಿದ್ದಾರೆ, ಹುಡುಗ ಇದ್ದಾಗ ಚಿಕ್ಕ ಯೌವನ ಅಂತ ಯೋಗ ಶಕ್ತಿಯಿಂದ ಚಿಕ್ಕರೂಪ ತಗೋಬಿಟ್ಟಿದ್ದಾರೆ, ಆಶ್ಚರ್ಯ ಆಯಿತು. ಒಬ್ಬಗಳಿಗೆ ಪರವಾಗಿಲ್ಲ ಅಂತ ತಿಳ್ಕೊಂಡು ನೋಡಿದರೆ 50 ಮಕ್ಕಳು ಹಾಗೆ ಇದ್ದಾರೆ, ಎಲ್ಲರೂ ಖುಷಿಯಾಗಿದ್ದು ಬಿಟ್ಟಿದ್ದಾರೆ, ಆಶ್ಚರ್ಯ ಆಯಿತು. ಏನು ಯೋಗಗಳಲ್ಲಿ ಏನು ಮಾಡಿದ್ರು ಗೊತ್ತಾ, 2 ಆಶ್ಚರ್ಯ. ಒಂದು ಆಶ್ಚರ್ಯ, ಅವರು ಚಿಕ್ಕ ರೂಪ ತಗೊಂಡಿದ್ದು, ಯೌವನ ತಗೊಂಡಿದ್ದು. ಇನ್ನೊಂದು ಆಶ್ಚರ್ಯ, 50 ರೂಪ ತಗೊಂಡಿದ್ದು ಬಂದು, 50 ರೂಪ 50 ತರುಣ ರೂಪಗಳೇ, ಭಾರಿ ಆಶ್ಚರ್ಯ ಆಗಿತ್ತು. ಇದೆಲ್ಲ ಸೋಭರಿಗಳ ಕಥೆ ಇದೆ. ಆಚಾರ್ಯರು ಕೋಟ್ ಮಾಡ್ತಾ ಚಿಕಾರ ಬರೀತಾರೆ, ಯಾತಕ್ಕಂಥ ಪ್ರಸಂಗ ಬಂತು ಅಂದರೆ, ಸೌಭರಿಗಳು 50 ಜನ್ಮ ಹುಟ್ಟ ಯೋಗ ಇತ್ತು, 50 ಜನ್ಮ ಇತ್ತು, ಪ್ರಾರಬ್ಧ ಕರ್ಮ ಇತ್ತು. ಈ ಪ್ರಸಂಗದಿಂದ ಒಂದೇ ಹುಟ್ಟಿರೋಳಿಗೆ 50 ಅನುಭವಿಸಿಬಿಟ್ಟು ಆ ಹುಟ್ಟು ಪೂರ್ತಿ ಪ್ರಾರಬ್ಧ ಕರ್ಮ ಕಳ್ಕೊಂಡ್ಬಿಟ್ರು ಅಂತ ಹೇಳಿದ. ಇಲ್ಲದೆ ಹೋಗಿದ್ರೆ ನಾನಾ ದೇಹಗ ಭೋಗಾನುಸಂಧಾನಂ ಯೋಗಿನೋ ಅನ್ಯಥಾ. ಯೋಗಿ ಶಬ್ದಕ್ಕೆ ಟೀಕಾರ ಸೌಭರಿ ಆದಿ ರಾಮನ ಟೀಕಾರ್ಯಾರು ಬರೀತಾರೆ, ಸೌಭರಿ ಬದಲ ದೇಹ ಯಾತಕ್ಕೆ ತೊಗೊಂಡ್ರು ಅಂದರೆ ಅಂತ ಪ್ರಾರಬ್ಧ ಕಳ್ಕೊಳ್ಳೋಕ್ಕೋಸ್ಕರ ತೊಗೊಂಡ್ರು. ಏನಂತ ಮುಖ್ಯ ಪಾಯಿಂಟ್ ಏನು ಅಂದರೆ, ದೇಹ 50, ಜೀವ 1, 50 ದೇಹದಲ್ಲಿ ಮಾಡಿದ ಸಾಧನೆ ಒಬ್ಬ ಜೀವನಿಗೆ ಬಂತಲ್ಲ, ಸೊ ಅನಂತ ದೇವರಿದ್ದಾರೆ, ಎಲ್ಲ ಬ್ರಹ್ಮ ಆಗಿದ್ದರೆ ನಮ್ಮದೆಲ್ಲ ಹೋಗಲೇಬೇಕಾಗಿತ್ತು ಅಲ್ಲಿಗೆ ಅಂತ ಲಿಂಕ್ ಮಾಡ್ತಾರೆ ಆಚಾರ್ಯ. ಅಂದರೆ ಐಕ್ಯಾನುಸಂಧಾನ, ಐಕ್ಯಾನುಸಂಧಾನ ಅಂದರೆ ಯಾವುದು, ಸುಖ ದುಃಖಾದಿ ಭೋಗಗಳ ಅನುಸಂಧಾನ ಅನ್ನೋದನ್ನು ಯಾವ ಉಪಾಧಿಯನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಜೀವ ಬ್ರಹ್ಮ ಒಂದೇ ಅಂತಾಗಿದ್ದರೆ ನಮ್ಮ ಪಾಪದ ಫಲ ದೇವರಿಗೆ ಹೋಗಲೇಬೇಕು, ದೇವರ ಗುಣ ನಮಗೆ ಬರಲೇಬೇಕು. ಅದು ಬಂದಿದೆಯಾ ಅಂದರೆ, ಬಂದಿಲ್ಲ ಅಂದರೆ ಭೇದ ಇದೆ ಅಂತ ಕನ್ಫರ್ಮ್ ಅಂತ, ಭೇದ ಇದೆ ಅಂತ ಅರ್ಥ. ಯಾರೋ ಹೇಳಿದ್ರು ಅವನು ಫೇಲ್ ಆಗಿದ್ದ, ಇವ್ನು ನಾವು ಪರೀಕ್ಷೆಗೆ ಹೋಗಿಲ್ಲ ಅಂತ ನಾನು ಹೇಳಿಲ್ಲ, ಪಕ್ಕದ ಮೇಲೆ ಫೋನ್ ಬಿಲ್ ಬರ್ಬೇಕು, ಇವನ ಮನೆ ಬಂತು, ಇವನು ಕರೆಂಟೇ ಹಾಕ್ಸೊಂಡಿಲ್ಲ, ನಾವು ಸಂಬಂಧಪಟ್ಟು ಖುಷಿಯಾಗಿದ್ದಾನೆ, ಯಾಕೆ ಭೇದ ಇದೆ ನಮಗೂ ಅವನಿಗೂ, ಸಂಬಂಧಪಟ್ಟವನ್ನ ನಾನೇ ಯೋಚನೆ ಮಾಡಬೇಕು ಅಂತ ಹೇಳಿದ. ನಿಶ್ಚಿತ ಅಂತ ತಿಳ್ಕೊಂಡು ಭೇದ ಜ್ಞಾನದಿಂದ ಎಷ್ಟು ಸಮಸ್ಯೆ ಪರಿಹಾರ ಆಗುತ್ತೆ ನಮ್ಗೆ ಯೋಚನೆ ಮಾಡಿ. ಯಾರೋ ಮಾಡಿದ ತಪ್ಪು ನಮ್ಮ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ, ನಾ ಮಾಡಿದೊಳಗೆ ಇನ್ನೊಬ್ರಿಗೆ ಹೋಗೋ ಚಾನ್ಸಸ್ಸು ಇಲ್ಲ. ಇವ್ರು ಏನಾಗ್ತಿತ್ತು ಗೊತ್ತಾ, ನಾವು ಕಷ್ಟಪಟ್ಟು ಏಕಾಸಿ ಮಾಡೋದು, ಯಾರು ಅಕೌಂಟ್ಗೆ ಡ್ರಾ ಆಗಿ ಬಿಡೋದು, ಯಾರೋ ತಿಂದಿರ್ತಾ ನಮ್ಮ ಅಕೌಂಟ್ಗೆ ಬಿಡೋದು, ಗತಿ ಏನಾಗ್ತಿತ್ತು. ಮತ್ತೆ ಜೀವ ಜೀವ ಭೇದ ಅಂತ ಕನ್ಫರ್ಮ್ ಆಯಿತು ಅಂತ ಹೇಳ್ತಾ, ಅದನ್ನೇ ರಾಮದೇವರು ದೃಷ್ಟಾಂತ ತೋರಿಸ್ತಾರೆ. ವಾಲಿಗೆ ಹೇಳಿರ್ತಾರೆ, ಸುಗ್ರೀವಿಗೆ ಹೇಳಿರ್ತಾರೆ, ಕೇಳ್ಕೊಂಡಿರ್ತಾರೆ ವಾಲಿನ ಕೊಲ್ಲಬೇಕು ಅಂತೇಳಿ, ಕರಿ ಕೊಲ್ತೇನೆ ಅಂತ ಹೇಳ್ತಾರೆ, ವಾಲಿ ಯುದ್ಧ ಶುರು ಮಾಡ್ತಾರೆ, ಬಾಣ ಹಿಡ್ಕೊಂಡು ನಿಂತಿರ್ತಾರೆ, ಹೊಡೆಯೋದೇ ಇಲ್ಲ. ಆಗ ಸುಗ್ರೀವ ಕೇಳ್ತಾರೆ, ಯಾಕೆ ರಾಮದೇವರು ಹೊಡೆಯಿಲ್ಲ ಅಂತ ಕೇಳಿದರೆ, ನೀವು ಒಂದೇ ರೀತಿ ಇದ್ರಿ, ಯಾರು ಅಣ್ಣ ಇರ್ತೋ ಗೊತ್ತೇ ಆಗಲಿಲ್ಲ, ಅದನ್ನು ಹೊಡೆಯಿಲ್ಲ ಅಂತ ರಾಮದೇವರು ಹೇಳಿದ್ದಾರೆ. ಅಂದರೆ ಇಬ್ಬರು ಬೇರೆ ಬೇರೆ ಒಂದೇ ರೀತಿ ಕಾಣ್ತಾ ಇದ್ದೀರಿ, ಅದು ಒಂದೇ ರೀತಿ ಕಾಣ್ತಿದ್ದೀರಿ, ಆದರೂ ಏನು ಈ ರೀತಿ ಮಾಡ್ಬೋದಿತ್ತು ರಾಮದೇವರು, ಯಾಕೆ ಒಂದೇ ರೀತಿ ಕಾಣ್ ಯಾರು ಹೊಡೆದ್ಬಿಟ್ಟಿದ್ರೆ ಗತಿ ಏನಾಗ್ತಿತ್ತು. ಮತ್ತೆ ಅಲ್ಲಿ ರಾಮದೇವರು ಏನು ಭೇದ ಇದೆ, ಒಂದೇ ರೀತಿ ಕಂಡರೂ ಏನಿದೆ, ಭೇದ ಇದೆ. ಸೊ ಜೀವ ಎಷ್ಟೇ ಜೀವನ ಆಗಿ ಕಂಡರೂ ಕೂಡ ಪೃಥು ಚಕ್ರವರ್ತಿ ನೋಡಿದ್ರೆ ದೇವರನ್ನ ಕಂಡ ಇದ್ದ, ದೇವರಲ್ಲ ಅಂತ ಹೇಳಿದ್ರು ಅವನು, ದೇವರ ಆವೇಶ ಇದ್ದವನೇ ಹೊರತು ದೇವರಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ವ್ರತದ ಕಾಲ ಅಂತಾರೆ, ಹಾಲಾಕ್ಬಿಡ್ತಾರೆ, ಅಯ್ಯೋ ಆಚಾರ್ಯ ಸಿಟ್ಟು ಬಂದ್ಬಿಡುತ್ತೆ, ನಾವು ವ್ರತದ ಹಾಲಾಕ್ಬಿಟ್ರೆ ಇಲ್ಲ ಕಾಯಿ ಹಾಲು ಯೋಚನೆ ಮಾಡಬೇಡ್ರಿ ಅಂತ ಹೇಳಿದ. ಕಾಯಿ ಹಾಲು ಏನಾಯ್ತು, ಈಗ ಅದು ಕಾಯಿ ಹಾಲು ಬರೋದಿಲ್ಲ ಅಂತ ಹೇಳಿದ್ರು, ವ್ರತಕ್ಕೆ ಈ ಹಾಲು ಬರೋದಿಲ್ಲ ಹೊರತು ನೋಡಿ ಹಾಲು ಕಂಡಗೆ ಕಾಣಿಸ್ತಾ ಇದೆ, ಅದು ಈ ಹಾಲಲ್ಲ. ಆ ಸತ್ಯ ಸಮಾಧಾನ ಆಗಿತ್ತು, ಎಲ್ಲ ಒಂದೇ ಆಗಿದ್ರೆ ವ್ರತ ಹೇಗೂ ಕೆಟ್ಟೋಗ್ತಿತ್ತು ಅವ್ರು, ಇದು ಅದ್ರ ಭೇದ ಇಲ್ಲದೆ ಹೋಗಿದ್ರೆ ವ್ರತ ಗ್ಯಾರಂಟಿ ಕೇಳ, ವ್ರತ ಮಾಡದೇ ಇದ್ದವ್ರಿಗೆ ಯೋಚನೆ ಇಲ್ಲ, ಮಾಡಿದವ್ರಿಗೆ ಕೆಟ್ಟೋಗ್ತಿರ್ತಾನೆ. ಈ ದೃಷ್ಟಿಯಿಂದ ಭೇದ ಒಪ್ಪಲೇಬೇಕು. ಭೇದ ತತ್ವತೋ ಭೇದ, ಬರೀ ವ್ಯಾವಹಾರಿಕ ಅಲ್ಲ, ತಾತ್ವಿಕ ಭೇದನೇ ಇದೆ. ಅಲ್ಲಿ 3 ಘಟ್ಟ ಬಂದಾಗ ಶ್ರೀಮನ್ ಮಧ್ವಮತೆ ಹರಿಹಿ ಪರತರ ಸತ್ಯಂ ಜಗತ್ ತತ್ವತೋ ಭೇದ, ಆಮೇಲೆ ಜೀವಗಣಾಹ ಹರೇರಣುಚರಾಹ. ಭಾಳ ಮುಖ್ಯವಾದ ಘಟ್ಟ ಅದು. ಹಾಗಿದ್ದರೆ ನಾವು ನಮ್ಮಲ್ಲಿ ಯಾರು ಅಧೀನದಲ್ಲಿದ್ದೇವೆ, ನಮ್ಮ ಆ್ಯಕ್ಟಿವಿಟೀಸ್ ಹೇಗೂ ಏನು ಮಾಡ್ತಾ ಇದ್ದೇವೆ, ಎಷ್ಟು ಹೇಳ್ತಾರೆ ಆಚಾರ್ಯ, ಇಡೀ ನಮ್ಮ ತತ್ವಶಾಸ್ತ್ರದ ಅನುಸಂಧಾನ ಕ್ರಮ ಪೂರ್ತಿ ಅನುಚರಾಹ ಅನ್ನೋ ಪದದಲ್ಲಿ ಸೋರಿಸಿಬಿಡ್ತಾರೆ. ಜೀವಗಣಾಹ ಹರೇರಣುಚರಾಹ, ಅದು ಬರೆದ ಜ್ಞಾನಿಗಳು ಬರೆದಿರಬೇಕು ಅಂತ ಊಹಿಸ್ಲಿಕ್ಕೆ ಅನುಚರ ಒಂದು ಶಬ್ದ ಸಾಕು, ಅದೇನು ಅರ್ಥ ಕೊಡುತ್ತೆ ಎಂಬುದು. ಪ್ಲಸ್ ಹರೇರನುಚರಾಹ ನೀಚೋಚ್ಚ ಭಾವಂಗತ, ನೀಚೋಚ್ಚ ಭಾವ ಅವರಲ್ಲಿದೆ, ತಾರತಮ್ಯ. ಇದು ನೋಡಿದರೆ ಹರೇರನುಚರತ್ವ, ಅದು ನೋಡಿದರೆ ತಾರತಮ್ಯ. ನಾಳೆ 2 ಲಿಂಕ್ ಇಡೋದು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ. ನಮ್ಮ ಸಾಧನೆ ಮಾರಿ ಯಾರು ಪ್ರಶ್ನೆ ಕೂಡ ಕೇಳಿದ್ದಾರೆ, ಅದಕ್ಕೂ ಸಂಬಂಧಪಟ್ಟ ವಿಚಾರ ಬರುತ್ತೆ. ಜೀವದಲ್ಲಿ ಭೇದ ಇದೆ ಅಂತಾಯಿತು, ಹಾಗೆ ದೇವರುಗಳ ಸಂಬಂಧ ಏನು ಅಂತ ಪ್ರಶ್ನೆ. ಈಗ ಭೇದ ಇರಲಿ ಒಪ್ಪೋಣ, ಸಂಬಂಧ ಏನಾಗಿದ್ದರೆ ಅಂತ ಪ್ರಶ್ನೆ. ಆ ಸಂಬಂಧ ಏನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಭೇದ ಬೇರೆ ಅಭೇದ ಬೇರೆ, ಈ ರೀತಿ ಸಂಬಂಧದ ಬೇರೆ, ಅದನ್ನು ತಿಳಿಸ್ತಕ್ಕಂಥ ಭಾಗ ಅದು. ನಾಳೆ ದಿವಸ ಅದು ಆಮೇಲೆ ಮುಂದೆರಡು, ಮುಕ್ತಿರ್ನೈಜ ಸುಖಾನುಭೂತಿ ಅಮರಾಭಕ್ತಿಶ್ಚ ತತ್ಸಾಧನಂ, ಅವೆರಡು ಕೂಡ ನಾಡಿದ್ದಾಗಬೇಕು. ಇನ್ನು ಎರಡು ಉಳಿಯುತ್ತೆ, ಚಕ್ಷಾಧಿತ್ರತೆಯ ಪ್ರಮಾಣ ಅಖಿಲಾಂನಾಯಕ ವೇದ್ಯೋಹರಿ ನಾಡಿದ್ದು. ವಿದ್ಯುಸಿಗೆ ಎರಡೆರಡು ಆಗಬೇಕೀಗ, ಓವರ್ಸ್ ಕಡಿಮೆ ಆಗ್ತಾ ಇರ್ತದೆ, ಜಾಸ್ತಿ ಜಾಸ್ತಿ ಹೊಡಿಬೇಕಲ್ಲ ಆಟ. ಕೊನೆ ಕೊನೆಗಿನ ವಿಷಯ ಜಾಸ್ತಿ ಇದೆ, ಟೈಮ್ ಕಡಿಮೆ ಇರೋದ್ರಿಂದ ಎರಡೆರಡು ಬಾರಿ ಮುಗಿಸ್ಬಿಟ್ರೆ ಸರಿ ಹೋಗ್ತದೆ. ನಾಳೆ ಎರಡು ಕೂಡ ಭಾಳ ಅಪೂರ್ವ ವಿಚಾರ, ಯಾತಕ್ಕೆಂದರೆ ನಮ್ಮ ಸಾಧನೆ ಸಂಬಂಧಪಟ್ಟ ವಿಚಾರ ಅವೆಲ್ಲ ಕೂಡ. ನಾಳೆ ಸರಿಯಾಗಿ ಅದನ್ನು ಶುರು ಮಾಡಿ ಈಗ ಸರಿಯಾಗಿ ಶುರುವಾಗಿ ಸರಿಯಾಗಿ ಮುಗಿತಾ ಇದೆ. ಆದ್ದರಿಂದ ಇವತ್ತು ಮಳೆ ಕೂಡ ಏನು ಯೋಚನೆ ಇಲ್ಲ. ನಾಳೆ ಸರಿಯಾಗಿ 6:30 ಎಂಟು ಗಂಟೆವರೆಗೂ ಅವೆರಡನ್ನು ನೋಡ್ತಾ, ಮತ್ತು ಪ್ರತಿ ಹೇಳಬೇಕಾದ್ರೆ ಉಳಿದ ವಿಷಯ ಸ್ವಲ್ಪ ಮಿಕ್ಸ್ ಆಗೇ ಇರುತ್ತೆ ಅದರೊಳಗೆ, ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಮಯ.